ಪ್ರವಿಶ್ಯ ಮಮ ವಾಚ ಮಿಮಾಂ ಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಣಾಂ ನಮೋ ಭಗವತೇ ಪುರುಷಾಯ ತುಭ್ಯಂ ಧೀರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾ ಭಕ್ತಿರಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋಷಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾ ಹರಾಯ ಭಜಕಾನಿಷ್ಟಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಸಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ ವಾದಿರಾಜ ಗುರೂನ್ ವಂದೇ ರಘುತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ ಪೃಥ್ವೀಮಂಡಲ ಮಧ್ಯಸ್ಥಃ ಪೂರ್ಣಬೋಧಪತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ ಶ್ರೀ ಗುರುಭ್ಯೋ ನಮಃ ಹರಿಹಿ ಮನೋಜಮಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಇವತ್ತು ಹನುಮ ಜಯಂತಿಯ ಮಹೋತ್ಸವ. ಸಾಮಾನ್ಯವಾಗಿ ಹೆಚ್ಚಿನ ದಿನಗಳೆಲ್ಲ ಹನುಮ ಜಯಂತಿ ಅಂಥೇಳಿ ಮಾರ್ಗಶಿರ ಮಾಸದಲ್ಲೇ ಆಚರಣೆ, ಈಗ ತುಂಬ ಕಡಿಮೆ ಆಚರಣೆ ಮಾಡೋದು, ಆಗಲೇ ಆಚರಣೆ ಮಾಡ್ತಾರೆ. ಆ್ಯಕ್ಚುಲಿ ತಪ್ಪದು, ಈಗ ಮಾಡಬೇಕಾದ್ದೇ ಸರಿಯಾದ ಹನುಮ ಜಯಂತಿ. ಈಗ ಹನುಮ ದುರತ, ಆಗ ಎರಡೂ ಹನುಮಂತಿನ ಸಂಬಂಧಪಟ್ಟಿದ್ದೇನೆ. ಅವತಾರ ಮಾಡಿದ ದಿವಸ ಜಯಂತಿ, ಅದು ವ್ರತ, ಅದು ಅನಂತ ವ್ರತ ಅಂತ ಹೇಳ್ತೇವೆ. ಹನುಮ ಮೂರು ದಿವಸದ ವ್ರತ ಅದು. ಆಗ ಆ ಸಮಯದಲ್ಲಿ ಮಾಡೋದು ಬೇರೆ, ಇದು ಬೇರೆ, ಎರಡೂ ಮಾಡೋದು ಉತ್ತಮ ಪಕ್ಷ. ಹನುಮದ್ರತ ಅಂತ ಅದನ್ನು ಹನುಮ ಜಯಂತಿ ಅಂತ, ಇದನ್ನು ಇರು ಎರಡು ಹನುಮ ಜಯಂತಿ ಅಂತ ಮಾಡಿಬಿಡ್ತಾರೆ, ತಪ್ಪದು. ಇದನ್ನು ಬಿಟ್ಟೇ ಬಿಡ್ತಾರೆ ತುಂಬ ಜನ, ಅದು ಇನ್ನೂ ತಪ್ಪು. ಮುಖ್ಯವಾದದ್ದು ಇದೇನೆ, ಇಂಥ ಹನುಮ ಜಯಂತಿ. ಸಾಮಾನ್ಯವಾಗಿ ಜಯಂತಿ ಆಚರಣೆ ಮಾಡೋದು ಇವತ್ತಿಗೂ ಯಾರು ಇರ್ತಾರಲ್ಲ ಅವರಿಗೆ ಜಯಂತಿ ಆಚರಣೆ ಮಾಡಬೇಕು, ಇವತ್ತು ಇರೋರಿಗೆ. ಇಲ್ಲ ಹೋದ ತಿಥಿ, ಹೋದವರಿಗೆ ತಿಥಿ. ಈ ಅಭ್ಯಾಸ ಆಗಿಬಿಟ್ಟು ಎಲ್ರಿಗೂ ಜಯಂತಿ ಜಯಂತಿ ಅಂತ ಹೇಳಿಬಿಟ್ಟು ಆ ರೀತಿ ಅಭ್ಯಾಸ ಇತ್ತು, ಶುರುವಾಗಿಬಿಟ್ಟಿದೆ. ಆ್ಯಕ್ಚುಲಿ ಶಾಸ್ತ್ರ ಪ್ರಕಾರ ಹಾಗಲ್ಲ, ಅವು ಇರಬೇಕು. ಈಗ ಅದಕ್ಕೆ ಎಲ್ಲ ಭಗವದವತಾರಕ್ಕೂ ಜಯಂತಿ ಇದೆ, ಮತ್ಸ್ಯ ಜಯಂತಿ, ಪೂರ್ವ ಜಯಂತಿ, ಎಲ್ಲದಕ್ಕೂ ಜಯಂತಿನೇ. ಕೃಷ್ಣ ಜಯಂತಿ, ನರಸಿಂಹ ಜಯಂತಿ, ಎಷ್ಟಿದೆ, ಕಲಿಕೆ ಜಯಂತಿನೂ ಹಾಕ್ತಾರೆ ಮುಂದಾಗೋದನ್ನು. ಭಗವದವತಾರಗಳೆಲ್ಲ ಅನಾದಿ ಮತ್ತು ನಿತ್ಯ. ನೈವೈತೆ ಜಾಯಂತೆ ನಮ್ರಿಯಂತೆ, ಇವಕ್ಕೆಂದು ಹುಟ್ಟಿಲ್ಲ ಸಾವಿಲ್ಲ, ಆದ್ದರಿಂದ ಸದಾಕಾಲ ಅಭಿವ್ಯಕ್ತವಾದನ್ನು ಜಯಂತಿ ಅಂತ ಕರೀತಾರೆ. ಅನಂತರ ಜಯಂತಿ ಅಂದರೆ ಸೀತಾ ಜಯಂತಿ, ಈ ರೀತಿ ಲಕ್ಷ್ಮೀ ಅವತಾರಗಳಿಗೂ ಜಯಂತಿನೇ. ಅವು ಕೂಡ ಅಪ್ರಾಕೃತ, ನಾಶನೇ ಇಲ್ಲ. ಭಗವತಾವತಾರಗಳು ಅಪ್ರಾಕೃತ, ಭಗವತ್ ಸಕಲ ರೂಪಗಳು ಅಪ್ರಾಕೃತ, ಮಹಾಲಕ್ಷ್ಮಿಯ ಸಕಲ ರೂಪಗಳು ಅಪ್ರಾಕೃತ. ಆದ್ದರಿಂದ ಅವರಿಬ್ಬರಿಗೂ ಜಯಂತಿ ಅನ್ನೋದು ಸುಸ್ಪಷ್ಟ. ಇನ್ನು ಜೀವಕೋಟಿಯಲ್ಲಿ ಜಯಂತಿ ಅಂತ ಹೇಳಿದರೆ ವಿಶೇಷವಾಗಿ ವಾಯುದೇವರಿಗೆ. ಕಾರಣ ಏನು? ಉಳಿದವರು ಬದುಕಿದರೆ ಬದುಕು, ಬದುಕಿಸೋದೇ ಪ್ರಾಣದೇವರು. ಆದ್ದರಿಂದ ನಿತ್ಯ ಇರತಕ್ಕಂಥ ಹಿರಿಮೆ ವಾಯುದೇವರದಾದ್ದರಿಂದ ಅವರಿಗೆ ಜಯಂತಿ ಆಚರಣೆ ತುಂಬ ಅರ್ಥವತ್ತಾದ. ಮತ್ತು ಅವರ ಎಲ್ಲ ರೂಪಗಳು ಈಗಲೂ ಇರತಕ್ಕಂಥ ರೂಪಗಳು. ಹನುಮದ್ ರೂಪ, ಇವತ್ತಿಗೆ ಹನುಮ ಜಯಂತಿ, ಭೀಮ ಜಯಂತಿ, ಮಧ್ವ ಜಯಂತಿ, ಮೂರು ಕೂಡ ಅವತಾರತ್ರಯಗಳಿಗೂ ಕೂಡ ಜಯಂತಿ ಆಚರಣೆಯ ಪದ್ಧತಿ ಇದೆ. ಅದಕ್ಕೆ ಕಾರಣ ಹನುಮಂತ ಇವತ್ತಿರೋ ಲೋಕವಿಖ್ಯಾತ. ರಾಮದೇವರೇ ಹೇಳ್ತಾರೆ, ಈ ವೈಕುಂಠಕ್ಕೆ ಬರೋದು ಬೇಡ, ಇಲ್ಲೇ ಇರಬೇಕು. ಇಡೀ ಹನುಮಂತನಷ್ಟು ಚಿರಂಜೀವಿ ಇನ್ನೊಬ್ಬರಿಲ್ಲ. ಇವರೆಲ್ಲ ಅಶ್ವತ್ಥಾಮ ಬಲಿರ್ವ್ಯಾಸ ಚಿರಂಜೀವಿಗಳಾದರೂ ಕೂಡ ವ್ಯಾಸ ವೇದವ್ಯಾಸರ ಸಾಕ್ಷಾತ್ ಭಗವಂತ. ಬಲಿ ಮೊದಲಾದವ್ರ ರೀತಿ ಬೇರೆ, ಯಾರು ಹನುಮಂತನ ರೀತಿ ಭಾರಿ ವಿಭಿನ್ನವಾದ ರೀತಿಯದು. ಅವರಿಗೆ ಚಿರಂಜೀವಿತ್ವ ಇದೆ. ಅಶ್ವತ್ಥಾಮಾಚಾರ್ಯರಿಗೆ, ಬಲಿಚಕ್ರವರ್ತಿಗೆ, ಅವರಿಗೆಲ್ಲ ಚಿರಂಜೀವಿತ್ವ ಇದೆ. ಆದರೆ ಅವರಿಗೆ ಈ ರೀತಿ ಪೂಜ್ಯತ್ವ ಇಲ್ಲ. ಉತ್ತಮರು ಅನ್ನೋ ಬಗ್ಗೆ ಸಂಶಯ ಇಲ್ಲ. ಹನುಮಂತನಂತೆ ಮನೆ ಮನೆಯಲ್ಲಿ ಪೂಜಿಸಲ್ಪಡ್ತಕ್ಕಂಥ ಹಿರಿಮೆ ಇನ್ನೊಬ್ಬರಿಗಿಲ್ಲ. ರಾಮದೇವರು ಪರಂಧಾಮಕ್ಕೆ ಹೋಗಬೇಕಾದ್ರೆ ಹನುಮಂತ ದೇವನಿಗೆ ವಿಶೇಷ ಒಂದು ವರ ಕೊಡ್ತಾರೆ, ಭಾರಿ ವಿಶೇಷವಾದ ವರ. ಏನು ಅಂದರೆ, ಅದನ್ನು ರಾಘವೇಂದ್ರ ಸ್ವಾಮಿಗಳು ತಮ್ಮ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಬರೀತಾರೆ. ಭಗವತ್ ಸನ್ನಿಧೌ ಸರ್ವದಾ ಪೂಜ್ಯಾನಾಂ ಅನ್ನು ಉಪಯೋಗಿಸ್ತಾರೆ. ಭಗವತ್ ಸನ್ನಿಧೌ ಸರ್ವದಾ ಪೂಜ್ಯಾನಾಂ, ಒಂದು ಮಾತಿದೆ, ದೊಡ್ಡವರ ಸನ್ನಿಧಾನದಲ್ಲಿ ಚಿಕ್ಕವರಿಗೆ ಪೂಜ್ಯಾದಿ ಮಾಡಬಾರದು, ನಿಯಮ. ದೊಡ್ಡವರ ಎದುರಿಗೆ ಚಿಕ್ಕವರಿಗೆ ಪೂಜಾದಿಗಳನ್ನು ಮಾಡಬಾರದು, ಗೌರವಿಸಬೇಕು. ಆದರೆ ಪೂಜಾ ಅವರಿ ಸಮವಾದ ಪೂಜಾದಿಗಳನ್ನು ಮಾಡಬಾರದು. ವಾಯುದೇವರಿಗೆ ಭಾರಿ ವಿಶೇಷ, ರಾಮದೇವರು ಕೊಟ್ಟ ವರ ಇದು. ನನ್ನ ಎದುರಲ್ಲಿ ನಿತ್ಯ ಪೂಜಿತನಾಗುವಂಥ ವರ ಕೊಟ್ಬಿಟ್ಟಿದ್ದ. ಇದು ಭಾರಿ ವಿಶೇಷವಾದ್ದರಿಂದ ಹನುಮಂತನ ಮಹತ್ವ ದೊಡ್ಡದು. ಯಾತಕ್ಕೆ ಹೇಳಿದೆ ಅಂದರೆ, ಚಿರಂಜೀವಿಗಳಿಗೆಲ್ಲ ಜಯಂತಿ ಆಚರಣೆ ಮಾಡೋದಾದರೆ ಹನುಮಂತನಿಗದು ಸಾಮ್ಯ ಬಂತಲ್ಲ. ಹನುಮಂತನಿಗೂ ಜಯಂತಿ, ಅವರಿಗೂ ಜಯಂತಿ. ಅವ್ರಿಗೆ ಜಯಂತಿ ಯಾರೋ ಆಚರಣೆ ಮಾಡೋದಿಲ್ಲ, ಅಶ್ವತ್ಥಾಮ ಜಯಂತಿ ಅವೆಲ್ಲ ಇಲ್ಲ. ಬಟ್ ಇದ್ದಾರೆ, ಇನ್ನೇನು ಮಾಡಬೇಕಾಗತ್ತಲ್ಲ ಅಂತ ಕೇಳಿದರೆ, ಆದರೆ ಹನುಮಂತನಷ್ಟು ಪೂಜ್ಯತ್ವ ಇಲ್ಲ. ಹನುಮಂತನ ಪೂಜ್ಯತ್ವಕ್ಕೆ ಮುಖ್ಯ ಕಾರಣ ಏನು ಅಂದರೆ, ಭಾಳ ಸುಲಭವಾಗಿ ಹೇಳೋದಾದರೆ, ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮಯೇ ಬಚ, ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಅದು ಮುಖ್ಯವಾದ ಗುಣ. ಎಲ್ಲ ದೇವತೆಗಳು ಭಗವತ್ ಕಾರ್ಯ ಸಾಧಕರೇ. ಅಸಾಧಾರಣ್ಯೇನ ವ್ಯಪದೇಶ ಭವಂತಿ. ಸ್ಪೆಷಲ್ ಭಗವತ್ ಕಾರ್ಯದ ಮಧ್ಯೆ ತಮ್ಮ ಕಾರ್ಯನೂ ಸ್ವಲ್ಪ ಮಾಡ್ಕೋಬಹುದು ಅವರು, ಆದರೆ ಅಪ್ಪಿತಪ್ಪಿನೂ ತಮ್ಮ ಕೆಲಸ ಅಂತ ಮಾಡ್ಕೊಡೋದಿಲ್ಲ. ಕೇವಲ ಭಗವತ್ ಕಾರ್ಯ ಸಾಧಕ. ಭಗವತ್ ಒಂದು ದಿವಸ ಎರಡು ದಿವಸ ಅಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಂದೇ ಒಂದು ಕೆಲಸವನ್ನು ಕೂಡ ತಮ್ಮ ಸ್ವಂತಕ್ಕೆ ಮಾಡ್ಕೊಂಡವರಿಲ್ಲ ವಾಯುದೇವರು. ಅದಕ್ಕೆ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ದುರ್ಕೋದರಹ. ಒಮ್ಮೊಮ್ಮೆ ಶುದ್ಧರ ಸರ್ವರಾತ್ರಾಗಿರಾಗಿರೋದೇ ಕಷ್ಟ, ಒಮ್ಮೊಮ್ಮೆ. ಆದರೆ ಸದಾಕಾಲ ಶುದ್ಧ ಅಂದರೆ ಪರಿಶುದ್ಧ, ಅವರಿಗೆ ಆಪತ್ತು ಅಂತಲೇ ಇಲ್ಲ. ಎ ಕ್ಲಾಸ್ ಪ್ರತಿಯೊಂದು ಸರ್ತಿಯೂ ಅತ್ಯುತ್ತಮ ಭಾಗವತರ್ಮ ಆಚರಣೆ ಮಾಡೋದರಿಂದ, ದೇವರಿಗೆ ಅತ್ಯಂತ ಪ್ರಿಯರಾದ್ದರಿಂದ ಅವರ ಜಯಂತಿ ಆಚರಣೆ ಮಾಡಬೇಕು. ಭಗವತ್ ಸನ್ನಿಧಾನ ಪ್ರತಿನಿತ್ಯ ಹನುಮಂತನ ಪ್ರತಿಮೆ, ಸಕಲ ವೈಷ್ಣವರ ಮನೆಯಲ್ಲೂ ವೈಷ್ಣವ ಪ್ರಾಣದೇವರ ಪ್ರತಿಮೆ ಇರುತ್ತೆ. ಭಗವತ್ ಸನ್ನಿಧವು ಸರ್ವದಾ ಪೂಜ್ಯಾನ. ಬೇರೆಯವ್ರಿಗೆ ಹೋಗಬೇಕಾದ್ರೆ ಭಾಳ ಚಿಕ್ಕ ಪೆಟ್ಟಿಗೆ ಒಯ್ಯೋ ಪ್ರತ್ಯೇಕ ಬಂದರೂ ಕೂಡ ದೇವ್ರ ಪೆಟ್ಟಿಗೆ ಇದ್ದರೆ ಪ್ರಾಣದೇವರನ್ನೂ ಒಯ್ಯಬೇಕು. ಅಷ್ಟರ ಮಟ್ಟಿಗೆ ದೇವರು ಅವರ ಜೊತೆಗೆ ಇರ್ತಾರೆ. ಅದು ವಾಯುದೇವರಿಗೂ ದೇವರಿಗಿರೋದು ವಿಶೇಷ ಸಂಬಂಧ. ಜೀವೋತ್ತಮರಾಗಿ ಪರಮಾತ್ಮನ ಸಾಕ್ಷಾತ್ ಪ್ರತಿಬಿಂಬರಾಗಿ ಪುರುಷ ಜೀವನದಲ್ಲಿರ್ತಕ್ಕಂಥವರು ಬ್ರಹ್ಮವಾಯುಗಳಾದ್ದರಿಂದ ಅವರ ಮಹತ್ವ ಭಾರಿ ದೊಡ್ಡ. ಅಂಥವರು ಇವತ್ತಿಗೂ ಇದ್ದಾರೆ ಎಂಬುದು ಭಾರಿ ವಿಶೇಷವಾದ ಅಂಶ. ಅಲ್ಲೂ ಕೆಲವು ಅಂಶಗಳಿವೆ. ಮತ್ತೆ ಇವತ್ತು ಜಾಂಬವಂತ ಚಿರಂಜೀವಿ ಒಂದು ಅರ್ಥದೊಳಗೆ, ಸೃಷ್ಟಿಯ ಪ್ರಾರಂಭದಲ್ಲೇ ಹುಟ್ಟಿದವನು. ರಾಮಾವತಾರ ಕರ್ಮಂತ ಜೊತೆಗೇ ಇದ್ದಿತ್ತು. ಕೃಷ್ಣಾವತಾರ ಕಾಲಕ್ಕೂ ಇದ್ದ. ಜಾಂಬವತಿಯನ್ನು ಪಡೆದು ರಾಮ ಕೃಷ್ಣನಿಗೆ ಅರ್ಪಿಸಿಬಿಟ್ಟು ಕೃತಾರ್ಥರಾದ. ಆದರೆ ಒಂದು ವೀಕ್ನೆಸ್ ಇದೆ ಜಾಂಬವಂತನಿಗೆ, ಹಣ್ಣನ್ನು ಮುದುಕನಾಗಿಬಿಟ್ಟಿದ್ದ. ಹಣ್ಣನ್ನು ಮುದುಕನಾಗಿಬಿಟ್ಟು ಕೃಷ್ಣನ ಕೇಳ್ಕೊಳ್ತಾನೆ, ಭಾರಿ ಮುದುಕನಾಗಿಬಿಟ್ಟಿದ್ದೇನೆ, ಸ್ವಲ್ಪ ನನಗೆ ಯೌವನ ತಂದುಕೊಡು ಅಂತ ಕೇಳ್ತಾರೆ. ಅಷ್ಟರಲ್ಲೇ ಇವತ್ತು ಫೈಟಿಂಗ್ ಬೇರೆ ಮಾಡಿರ್ತಾನೆ ಕೃಷ್ಣನ ಜೊತೆಗೆ, ಶಕ್ತಿಯಿಂದ ಅಲ್ಲ, ದೇವರ ಅನುಗ್ರಹ ಮಾಡಿದ್ದಕ್ಕೆ ಮಾಡಿರ್ತಾನೆ ಅಷ್ಟೇ. ಆ ಕೇಳ್ಕೊತಾನೆ, ಮದುವೆ ಮಾಡಿಕೊಟ್ಟು ಮಗಳನ್ನು ನನಗೆ ವರ ಕೊಡು, ನನ್ನ ದೇಹಕ್ಕೆ ತಾರುಣ್ಯ ಕೊಡು ಅಂತ ಕೇಳಿದ ಕೃಷ್ಣ ತನ್ನ ಸುದರ್ಶನ ಚಕ್ರದಿಂದ ಅವನ ದೇಹವನ್ನು ಎಲ್ಲ ರೀತಿಯಲ್ಲಿ ಎಕ್ಸ್ಟ್ರಾ ಪೋರ್ಷನ್ ಎಲ್ಲ ಕಟ್ ಮಾಡಿಬಿಟ್ಟು ಇವತ್ತಿನ ಪ್ಲಾಸ್ಟಿಕ್ ಸರ್ಜರಿ ಇದ್ದಾಗೆ ಮಾಡಿ ಯೌವನವನ್ನು ಕೊಡ್ತಾನೆ ಜಾಂಬವಂತನಿಗೆ. ಅಂದರೆ ಚಿರಂಜೀವಿತ್ವ ಇದ್ದರೂ ಆತನಿಗೆ ವೃದ್ಧಾಪ್ಯ ಬಂದಿತ್ತು. ವೆರಿ ಇಂಟ್ರೆಸ್ಟಿಂಗ್ ಅದು. ಆದರೆ ರಾಮಾಯಣ ಕಾಲದಲ್ಲಿ ಹನುಮಂತ ಜಾಂಬವಂತನ ಜೊತೆಗೆ ಇದ್ದಿದ್ದು, ಆತನಿಗೆ ವೃದ್ಧಾಪ್ಯ ಬಂದಿಲ್ಲ. ನಮ್ಮ ಜನ ತಪ್ಪು ಕತೆ ಕೇಳಿರ್ತಾರೆ. ಭೀಮಸೇನ ದೇವರು ಸೌಗಂಧಿಕ ಪುಷ್ಪ ತರಲಕ್ಕೆ ಹೋದಾಗ ದಾರಿಯಲ್ಲಿ ಹನುಮಂತ ಬಾಲ ಇಟ್ಕೊಂಡು ಮಲಗಿದ್ದ. ಆಗ ಬಾಲ ದಾರಿಗೆ ಅಡ್ಡ ಇಟ್ಕೊಂಡಿದ್ದ. ಆಗ ಭೀಮಸೇನ ಜಾಗ ಕೊಡು ಅಂತ ಕೇಳಿದ. ಆಗ ಇಲ್ಲ, ನನ್ನ ಕೈಲಿ ಆಗೋದಿಲ್ಲ, ನೀನೇ ತೆಗೆದು ಹೋಗು ಅಂತ ಹೇಳಿದ. ನನ್ನ ಕೈ ಬಾಳೆ ಹೇಳ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ಸುಸ್ತು ಮುದುಕನಾಗಿಬಿಟ್ಟಿದ್ದೇನೆ ಅಂತ ಹೇಳಿದಾಗ ಭೀಮಸೇನ ಗದೆಯಿಂದ ಟ್ರೈ ಮಾಡಿದ, ಎಡಗೈ ಆಯಿತು, ಬಲಗೈ ಆಯಿತು, ಕೊನೆಗೆ ಆಗಲೇ ಇಲ್ಲ, ಸೋತೆ ಅಂತ ಹೇಳಿದ. ಆಗ ಹನುಮಂತ ತನ್ನ ರೂಪ ತೋರಿಸಿದ ಅಂತೆಲ್ಲ ಕತೆ ಕೇಳಿರ್ತಾರೆ. ಹೊರಗೆ ನೋಟ ಕಥೆ ಹೌದದು, ಆದರೆ ತಾತ್ವಿಕವಾಗಿ ಅಲ್ಲ. ಅದು ಲೋಕಕ್ಕೂ ಅಸುರ ಮೋಹನಕ್ಕೋಸ್ಕರ ಹಾಗೆ ಮಾಡಿತ್ತು. ಪ್ರಮದದ ಸುಧಿಯಾಂ ಮೋಹಕ ದ್ವೇಷ ಭಾಜಾಂ ಉತ್ತರ ಬಂದಿದೆ ವಾಯುಸ್ತುತಿಯಲ್ಲಿ. ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವಿಶೇಷವಾಗಿ ಚರ್ಚೆ ಮಾಡಿ ತೀರ್ಮಾನ ಮಾಡಿದ ವಿಚಾರವನ್ನು ವಾಯುಸ್ತುತಿಯಲ್ಲಿ ಪ್ರತಿನಿತ್ಯ ಹೇಳಿದ್ದೇವೆ. ಗಚ್ಚನ್ ಸೌಗಂಧಿಕಾರ್ಥಂ ಪಥಿ ಸ ಹನುಮತಃ ಪುಚ್ಛ ಮಚ್ಚಸ್ಯ ಭೀಮಃ ಪ್ರೋದ್ಧರ್ತುಂ ನಾಶಕತ್ಸ ತ್ವಮು ಮುರು ವಪುಷಾ ಭೀಷಯಾಮಾಸ ಚೇತಿ ಪೂರ್ಣಜ್ಞಾನೌಜಸೋಸ್ತೆ ಗುರುತಮ ವಪುಷೋ ಶ್ರೀಮದಾನಂದತೀರ್ಥ ಕ್ರೀಡಾಮಾತ್ರಂ ತದೇತತ್ ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ. ಇದೇನಿದು? ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ ಕ್ರೀಡಾಮಾತ್ರಂ. ಬರೀ ವಿಹಾರನೆ ಹೊರತು ವಸ್ತುಸ್ಥಿತಿ ಅಲ್ಲ. ಆದರೆ ಜಾಂಬವಂತನಿಗೆ ವೃದ್ಧಾಪ್ಯ ಬಂದಿದ್ದು ವಸ್ತುಸ್ಥಿತಿ ಅದು. ಆ್ಯಕ್ಚುಲಿ ವೃದ್ಧಾಪ್ಯ ಬಂದಿತ್ತು, ಕೃಷ್ಣ ಸರಿ ಮಾಡಲ್ಲ. ಇಲ್ಲಿ ವೃದ್ಧರ ವೇಷದಲ್ಲಿ ಕೂತಿದ್ದ ಹನುಮಂತ, ಹಣ್ಣನ್ನು ಮುದುಕ ವೇಷದಲ್ಲಿ ಕೂತಿದ್ದಷ್ಟೇ. ಎಲ್ಲ ಅದೆಲ್ಲ ಮುಗಿದ ಮೇಲೆ ಅವರಿಬ್ಬರು ನಾಟಕ ಮಾಡಿದ ಮೇಲೆ ನಾನು ರೂಪ ತೋರಿಸ್ತೇನೆ ಅಂತೇಳಿ ವಿಶ್ವರೂಪ ತೋರಿಸ್ತಾರೆ. ಉಳಿದ ಯಾವ ದೇವತೆಗಳು ವಿಶ್ವರೂಪದ ಕಾನ್ಸೆಪ್ಟ್ ಇಲ್ಲ, ದೇವರಿಗೆ ವಾಯುದೇವರಿಗೆ ಅಷ್ಟೇ. ದೊಡ್ಡ ರೂಪ ಸಮುದ್ರ ಹಾರಬೇಕಾದ್ರೆ ಯಾವ ರೂಪ ತರಿಸಿದ್ದಾರೆ, ರೂಪ ತೋರಿಸು ಅಂತ ಹೇಳಿದ ತೋರಿಸಿದ್ರಂತೆ. ಭೀಮಸೇನ ಅದನ್ನು ನೋಡಿಬಿಟ್ಟು ಭೀಷಯಾಮ ಉರು ವಪುಷ ಭೀಷಯಾಮ ಸತಿ ಓ ನಮ್ಗೆ ಗಾಬರಿ ಆಗುತ್ತೆ ಅದು, ಬೇಗ ತೆಗೆದುಬಿಡು ಅಂತ ಹೇಳಿದ್ರಂತೆ. ಅರ್ಜುನ ಕೃಷ್ಣ ವಿಶ್ವರೂಪ ಭೀತ ಭೀತ ಪ್ರಣಮ್ಯ, ನಂಗೆ ಭಾರಿ ಗಾಬರಿ ಆಗಿದೆ. ತಮೇವ ಮೇ ದರ್ಶಯ ದೇವರೂಪಂ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೇ ಅಂತ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಅದು ಹನುಮಂತ ಹಾಗೆ ಮಾಡದೇ ಮಾಡ್ತಾರೆ. ಇಲ್ಲಿ ಅರ್ಜುನ ನಿಜವಾಗ್ರೂ ಮಾಡ್ದ, ಆದ್ರೆ ಹನುಮಂತನಿಗೆ ಭೀಮಸೇನೆ ಮಾಡಿದ ಬರೀ ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ ಅಷ್ಟೇ. ಅಂದರೆ ಹನುಮಂತ ರೂಪ ಭೀಮರೂಪಕ್ಕೆ ವ್ಯತ್ಯಾಸ ಇಲ್ಲ. ಆದಷ್ಟು ಹನುಮಂತನ ಮಹಿಮೆಗಳಿವೆಲ್ಲ ಕೂಡ ನೋಡೋದಕ್ಕೆ ಅವರು ಚಿರಂಜೀವಿ ಇವರು ಚಿರಂಜೀವಿ ಏನೋ ಅನ್ನಿಸ್ತಾ ಇರ್ತದೆ, ಅದ್ಯಾವುದೂ ಅಲ್ಲ. ಸರಿಯಾಗಿ ತಿಳ್ಕೊಂಡಿರಬೇಕು, ಹನುಮಂತನಿಗೆ ವೃದ್ಧಾಪ್ಯ ಇಲ್ಲ, ವಾಯುದೇವರಿಗೆ ವೃದ್ಧಾಪ್ಯ ಇಲ್ಲ. ಹರಿಕಥಾಮೃತಸಾರದ ಮಾತು ಎಷ್ಟೋ ಸರ್ತಿ ಹೇಳಿದ್ದೇನೆ. ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವಿ ನಿರ್ಜರ, ನಿರ್ಜರರು ಅಂದರೆ ಜರಾನ ಮುಪ್ಪು, ನಿರ್ಜರ ಮುಪ್ಪಿಲ್ಲದವರು. ವಾಯುಸ್ತುತಿಯಲ್ಲೂ ಕೂಡ ಮಾತರ್ಮೇ ಮಾತರಿಶ್ವನ್ ಪಿತರ ತರಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತಃ ಜನ್ಮ ಮೃತ್ಯಾಮಯಾನ. ಅಜರ ಮುಪ್ಪಿಲ್ಲದವರೇ, ಅದು ಯಾರೋ ಸಾಬ್ರ ಹೆಸರದಾಗಾಗಿಬಿಟ್ಟಿದೆ ಅಜರ ಅಂಥೇಳಿ, ಗೊತ್ತಾದ ಸಂಸ್ಕೃತ ಪದ ಅದು ಅಜರ. ಮತ್ತು ಇನ್ನೆಂಥದ್ದು, ನಿಮಗೆ ಮುಪ್ಪಿಲ್ಲ ಅಲ್ಲ, ಜೊತೆಗೆ ನೀವು ಭಕ್ತರಿಗೂ ಕೂಡ ಜರ ಇತಃ ಜನ್ಮ ಮೃತ್ಯಾಮಯಾನ, ಭಕ್ತರಿಗೆ ಮುಪ್ಪು ಬರದಂತೆ ಮಾಡ್ತೀರಿ. ಇದು ಸ್ಪೆಷಲ್, ಇದು ಅವರಿಗೆ ಮುಪ್ಪಿಲ್ಲ, ಇವರಿಗೆ ಅವರಿಗೆ ಮುಪ್ಪಿಲ್ಲ ಅನ್ನೋ ಮಾತೆ ಅವರಿಗಿಲ್ಲ. ಫಸ್ಟು ಇವ್ರಿಗೆ ಮುಪ್ಪಿಲ್ಲ ಅಷ್ಟೇ ಇಲ್ಲ, ಇವರು ಸ್ಮರಣೆ ಮಾಡಿದವರು ಮುಪ್ಪು ಬರದಂತೆ ನೋಡ್ತೀರಿ. ಹೇಗೆ ಪ್ರಾಣಾಯಾಮಾದಿಗಳನ್ನು ಮಾಡ್ತಿದ್ರೆ ಮುಪ್ಪು ಬರೋದಿಲ್ಲ, ವೆರಿ ಇಂಪಾರ್ಟೆಂಟ್. ಅದು ಮನುಸ್ಮೃತಿ ಹೇಳ್ತದೆ, ಋಷಯೋ ದೀರ್ಘ ಸಂಧ್ಯತ್ವಾತ್ ದೀರ್ಘಮಾಯುಹು ಅವಾಪ್ನುಯು. ಪ್ರಾಣಾಯಾಮ ಭಾರಿ ಪವರ್ಫುಲ್, ಯಾವುದೇ ಆಹಾರಕ್ಕಿಂತ ಪ್ರಾಣಾಯಾಮ ದೊಡ್ಡದು ಅಂತ ಭಾಗವತ ಏಕಾಸ್ಕಂದದಲ್ಲಿ ಭಗವಂತ ಕೃಷ್ಣ ಹೇಳ್ತಾನೆ ಈ ಮಾತನ್ನು. ಕಿಂ ಬಲಂ, ಉದ್ಧವರ ಪ್ರಶ್ನೆ. ಪ್ರಾಣಾಯಾಮ ಪರಂ ಬಲಂ, ಕೃಷ್ಣನ ಉತ್ತರ. ಅಂದರೆ ಬರೀ ಪ್ರಾಣಾಯಾಮ ಅಂತಿಂಥದ್ದಲ್ಲ, ಯಾವ ಫುಡ್ಗಿಂತ ಜಾಸ್ತಿ ಶಕ್ತಿ ಕೊಡೋದು ಪ್ರಾಣಾಯಾಮ ಅಂತ ಹೇಳುತ್ತ. ಏಕಾಶಿ ಪ್ರಾಣಾಯಾಮ ಮಾಡಬಾರ್ದು ಅಂತ ಹೇಳಿಲ್ಲ, ಆದ್ದರಿಂದ ಹಸಿವೆ ಆಗೋದಿಲ್ಲ ಅಂತ ಆಯ್ತಲ್ಲ. ಪ್ರಾಣಾಯಾಮ ಮಾಡಿಬಿಟ್ರೆ ಏನಾಗೋದಿಲ್ಲ, ಹಸಿವೆ ಗೆದ್ದು ಬಿಡ್ಬೋದು ಅಂತ ಶಕ್ತಿ ಕೊಡ್ತಾನೆ ಅಂತ. ಇದು ಶಕ್ತಿ ವಾಯುದೇವರು, ಉಳಿದವರಿಗೆ ಆ ಶಕ್ತಿ ಇಲ್ಲ. ಅಂದರೆ ಚಿರಂಜೀವಿತ್ವ ಕಾಮನ್ ಇರಬಹುದು, ಗೊತ್ತಾಯ್ತಾ. ಬ್ರಹ್ಮಚಾರಿತ್ವ ಬ್ರಹ್ಮಚಾರ್ಯನೂ ಕಾಮನ್ನೇ, ಅಶ್ವತ್ಥಾರು ಬ್ರಹ್ಮಚಾರಿಗಳು, ಭೀಷ್ಮರು ಬ್ರಹ್ಮಚಾರಿಗಳು, ಅಲ್ಲೂ ವ್ಯತ್ಯಾಸ ಇದೆ. ಮತ್ತೆ ಹನುಮಂತರ ಬ್ರಹ್ಮಚರ್ಯಕ್ಕೂ ಅಶ್ವತ್ಥಾವರ ಬ್ರಹ್ಮಚರ್ಯಕ್ಕೂ ಭಾರಿ ವ್ಯತ್ಯಾಸ ಇದೆ. ಭೀಷ್ಮರ ಬ್ರಹ್ಮಚರ್ಯಕ್ಕೂ ಅಶ್ವತ್ಥಾವರ ಬ್ರಹ್ಮಚರ್ಯಕ್ಕೂ ವ್ಯತ್ಯಾಸ ಇದೆ. ಭೀಷ್ಮ ಬ್ರಹ್ಮಚರ್ಯ 800 ವರ್ಷ ಅಷ್ಟೇ ದೇಹತ್ಯಾಗ ಮಾಡಿ ಹೋಗಿಬಿಡ್ತಾರೆ, ಅಶ್ವತ್ಥಾವರು ಇವತ್ತಿಗೂ ಇದ್ದಾರೆ. ಅಷ್ಟೇ ಅಲ್ಲ, ಚಿರಂಜೀವಿಗಳು ಭೀಷ್ಮರು ಚಿರಂಜೀವಿಗಳಲ್ಲ. ಅಂದರೆ 800 ವರ್ಷದ ಬ್ರಹ್ಮಚಾರ್ಯ ಅವರದು, ಈ ಕಲ್ಪಪೂರ್ತಿಯ ಬ್ರಹ್ಮಚಾರ್ಯ ಅಶ್ವತ್ಥಾಮರದು. ಆದರೂ ವ್ಯತ್ಯಾಸ ಇದೆ. ಹನುಮಂತ ದೇವರಿಗೂ ಅವ್ರಿಗೆ ಏನು ವ್ಯತ್ಯಾಸ ಅಂದರೆ, ಅಶ್ವತ್ಥಾವರ ಬ್ರಹ್ಮಚಾರ್ಯಕ್ಕೆ ಶಾಪ ಇತ್ತು, ಬ್ರಹ್ಮದೇವರ ಶಾಪ ಇದೆ, ಅದಕ್ಕೆ ಅವ್ರು ನಿರ್ವಾಯಿತ ಬ್ರಹ್ಮಚಾರಿಗಳಾಗಿರ್ಬೇಕಾಗಿತ್ತು. ಭೀಷ್ಮರಿಗೂ ಶಾಪ ಇದೆ, ಅವ್ರು ಗೋವನ್ನು ಎಳ್ಕೊಂಬರೋದಕ್ಕೆ ಹೋಗಿದ್ದು ಬ್ರಹ್ಮದೇವರೇ ಕೊಟ್ಟ ಶಾಪ. ಅಶ್ವತ್ಥಾಮರಿಗೂ ಬ್ರಹ್ಮದೇವರ ಶಾಪನೇ, ಭೀಷ್ಮರಿಗೂ ಬ್ರಹ್ಮದೇವರ ಶಾಪನೇ. ನಿಮಗೆ ವಿವಾಹವಾಗದೆ ಹೋಗಲಿ ಶಾಪ ಕೊಟ್ಬಿಟ್ಟಿದ್ದಾರೆ. ಗೋವನ್ನು ನೀವು ಅಪಹರಣ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದರಿಂದ, ಅಂದರೆ ಯಾರು ಗೋವಿಗೆ ಹಿಂಸೆ ಮಾಡುತ್ತಾರೋ ಅವರ ಸಂಸಾರ ಕೆಟ್ಟು ಹೋಗ್ತದೆ ಅಂತ ಅರ್ಥ. ಇವತ್ತು ಡೈವರ್ಸ್ ಯಾತಕ್ಕೆ ಜಾಸ್ತಿ ಆಗ್ತೀವಿ, ಅಂದರೆ ಗೋಪೂಜೆ ನಿಂತೋಯ್ತಲ್ಲ, ಡೈವರ್ಸ್ ಕೇಸ್ ಜಾಸ್ತಿ ಆಯಿತು. ಬೇರೆ ದೇಶದಲ್ಲಿ ಡೈವರ್ಸ್ ಗೋಪೂಜೆ ಇಲ್ಲ, ತಿಂದು ಹಾಕಿಬಿಡ್ತಾರೆ ಅವರು. ಅದು ಬರೀ ಅದೇ ನಮ್ಮಲ್ಲಿ ಇರಲಿಲ್ಲ, ಈ ಪೂಜೆ ಬಿಟ್ಟೋಯ್ತು ಬರ್ತಾ ಬರ್ತಾ. ಗೋವನ್ನು ಎಕ್ಸಿಬಿಷನ್ ನೋಡಬೇಕು, ಆದ ಕಾಲ ಬಂದುಬಿಟ್ಟಿದೆ. ಗೋವಿನ ಹಾಲು ಬೇಕು, ಗೋವು ನೋಡೋದಿಲ್ಲ, ಆದ್ದರಿಂದ ಅವರಿಗೆ ಬೇಗ ಸಂಸಾರ ಒಡೆದು ಹೋಗ್ತದೆ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಭೀಷ್ಮರಿಗೆ ಶಾಪ, ಅಶ್ವತ್ಥಾಮರಿಗೆ ಶಾಪ. ಅಶ್ವತ್ಥಾಮರಿಗೆ ಶಾಪ ಬೇರೆ ಕಾರಣಕ್ಕೆ, ಆದರೆ ಹನುಮಂತ ದೇವರಿಗೆ ಶಾಪ ಇಲ್ಲ, ಶಾಪ ಇಲ್ಲ. ಇಷ್ಟೇ ದೀರ್ಘಕಾಲ ಬ್ರಹ್ಮಚರ್ಯ, ಮತ್ತೆ ಶಾಪವಿಲ್ಲದ ಬ್ರಹ್ಮಚರ್ಯ. ಇನ್ನು ಹೇಳೋದಾದ್ರೆ ಅಡುಗೆ ಮಾಡೋ ದಿವಸ ಅವತ್ತು ಊಟ ಆಗಲೇ ಇಲ್ಲ, ಹಸಿವು ಉಪವಾಸ ಇದ್ದಾರೆ. ಊಟ ಮಾಡೋ ದಿವಸ ಉಪವಾಸ ಇದ್ದಾರೆ, ಅದು ಶಾಪ ಇದ್ದಾಗಲೇ ಇಲ್ಲ, ಹೆರಡಪ್ಪ ಅದು ಬೇರೆ ದಾರಿ ಇಲ್ಲ. ಏಕಾದಶಿ ಉಪವಾಸ ಇದ್ದಾರೆ, ಶಾಪ ಅಲ್ಲ, ಅದೇನದು ಕರ್ತವ್ಯ ಅದು ವ್ರತ. ಆದ್ದರಿಂದ ದೇವಸ್ರೇ ಅದಕ್ಕೆ ಬ್ರಹ್ಮಚರ್ಯಾದಿ ಧರ್ಮೈಹಿ ವಂದೇಹಂ ತಂ ಹನುಮಾನ್ ಇತಿ ಮಹಿತಪಾಹ ಪೌರುಷೋ ಬಾಹುಶಾಲಿ ಖ್ಯಾತಸ್ಥೆ ಅಗ್ರೋವತಾರಃ ಸಹಿತ ಇಹ ಬಹು ಬ್ರಹ್ಮಚರ್ಯಾದಿ ಧರ್ಮೈಹಿ. ಬ್ರಹ್ಮಚರ್ಯ ಮೊದಲಾದ ಧರ್ಮಗಳಿಂದ ನಿಮ್ಮ ಅವತಾರ ಭಾರಿ ಪ್ರಸಿದ್ಧವಾಗಿದೆ. ಇವರಿಗೆ ಹಾಗೆ ಹೇಳಕ್ಕೆ ಬರೋದಿಲ್ಲ, ನಿರ್ವಾಹ ಇಲ್ಲ ಅಂತ ಪದ ಉಪಯೋಗಿಸ್ಬೇಕು ಅವರಿಗೆ. ಇವರಿಗೇನಿಲ್ಲ, ಖುಷಿಯಿಂದ ದೀರ್ಘಕಾಲದ ರೂಪಕ್ಕೆ ಬ್ರಹ್ಮಚರ್ಯ ಅಂದರೆ ಎಷ್ಟು ಆಶ್ಚರ್ಯ, ಎಂಥ ಹನುಮಂತನ ನಿಷ್ಠೆ. ಆ ಬ್ರಹ್ಮಚರ್ಯ ಪಾಲನೆ ಅಂತ ಅದ್ಭುತ ರೀತಿಯಲ್ಲಿ ಆ ರೀತಿ ಮಾಡಿದವರೇ ಇಲ್ಲ, ಅವರೊಬ್ಬರೇ. ದೇವರನ್ನು ಬಿಟ್ಟುಬಿಡಿ, ದೇವರಿಗೆ ಸಂಬಂಧನೇ ಇಲ್ಲ, ಆದ್ದರಿಂದಾಗಿ ದೇವರ ವಿಷಯ ಬರೋದಿಲ್ಲ. ಅದಕ್ಕೆ ಅವರ ಬ್ರಹ್ಮಚರ್ಯ ಅತ್ಯದ್ಭುತ. ಅದಕ್ಕೆ ಬ್ರಹ್ಮಸೂತ್ರ ಬರಲಿಕ್ಕೆ ಅವರಿಗೆ ಚಾನ್ಸ್, ಭಾಷ್ಯ ಬರಲಿಕ್ಕೆ ಉಳಿದವರಿಗಿಲ್ಲ. ಈಗ ಬ್ರಹ್ಮಸೂತ್ರ ಹೆಸರೇ ಬ್ರಹ್ಮಚರ್ಯ ಇರಬೇಕು ಅದರೊಳಗೆ. ಆದ್ದರಿಂದ ಅಂಥ ಬ್ರಹ್ಮಚರ್ಯ ಅಂದ್ರೇನು? ಬ್ರಹ್ಮ ಅಂದರೆ ವೇದ, ಬ್ರಹ್ಮಚರ್ಯ ವೇದಾಧ್ಯಯನ. ವೇದಾಧ್ಯಯನ ಮಾಡಿದವರು ಸೂತ್ರ ಅರ್ಥ ಆಗ್ತದೆ ಅಂತ ಅರ್ಥ, ಉಳಿದವರಿಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಹನುಮಂತನ ಬ್ರಹ್ಮಚರ್ಯ ಅತ್ಯದ್ಭುತವಾದ ಬ್ರಹ್ಮಚರ್ಯ. ಆಚಾರ್ಯ ಮಾತನ್ನು ಹೇಳ್ತಾರೆ, ಬ್ರಹ್ಮಚರ್ಯ ಅಂದರೆ ಅದು ಇದು ಅಲ್ಲ. ಒಂದು ವೇದಾಧ್ಯಯನ, ಇನ್ನೊಂದು ಮನ ಆದೀನಾಂ ಬ್ರಹ್ಮಣಿ ಚರಣಂ ಬ್ರಹ್ಮಚರ್ಯಂ. ವೇದಗಳನ್ನು ಓದ್ತಾರೆ, ಮೆಕ್ಯಾನಿಕಲಿ ವೇದ ಓದ್ತಾರೆ, ಅದು ಬ್ರಹ್ಮಚರ್ಯ ಅಲ್ಲ. ಯಾಕೆ? ದೇವರನ್ನೇ ಒಪ್ಪದೆ ವೇದ ಓದೋದು, ಪರಬ್ರಹ್ಮನ್ನೇ ಒಪ್ಪದೆ ವೇದ ಒಪ್ಪಿದರೆ ಆಭಾಸ ಇದ್ದಾಗ ಲೆಕ್ಕ. ಇವರು ವೇದನೂ ಒಪ್ತಾರೆ, ವೇದ ಪ್ರತಿಪಾದ್ಯ ಪರಬ್ರಹ್ಮನನ್ನು ಒಪ್ಪಿ ಬ್ರಹ್ಮ ಜಿಜ್ಞಾಸೆಗೆ ನಾಲ್ಕು ಗ್ರಂಥ ಬರೀತಾರೆ. ಆದರೆ ಇವರು ಬ್ರಹ್ಮಚಾರ್ಯ ಭಾರಿ ದೊಡ್ಡದಾದ್ದರಿಂದಾಗಿನೇ ಹನುಮಂತನ ಬ್ರಹ್ಮಚಾರ್ಯ ಇನ್ಕಂಪೇರಬಲ್. ಅಶ್ವತ್ಥಾಮಾಚಾರ್ಯರು ಭಾಷ್ಯಕಾರರಾಗಿ ಬರಲಿಲ್ಲ, ಭೀಷ್ಮಾಚಾರ್ಯರು ಭಾಷ್ಯಕಾರರಾಗಿ ಬರಲಿಲ್ಲ, ಇವರೊಬ್ಬರೇ ಬಂದಿದ್ದು. ಯಾಕೆ? ಬ್ರಹ್ಮಚಾರ್ಯ, ಇವರ ಬ್ರಹ್ಮಚಾರ್ಯ ಎಂಬುದು ಅಷ್ಟು ಪರಿಶುದ್ಧವಾದ ಬ್ರಹ್ಮಚಾರ್ಯ. ಅದಕ್ಕೆ ಬ್ರಹ್ಮಚರ್ಯಾದಿ ಧರ್ಮೈಹಿ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಹನುಮಂತನ ಪಾತ್ರ ಮೇಲ್ನೋಟಕ್ಕೆ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಸುಮ್ಮನೆ ಯಾರೋ ಇದ್ದಾಗಲ್ಲ. ಇವತ್ತು ಉದಾ ಭೀಷ್ಮಾಚಾರ್ಯ ಒಂದು ಗುಡಿ ಕೂಡ ಇಲ್ಲ, ಅಶ್ವತ್ಥ ಅವರ ಒಂದು ಗುಡಿನೂ ಇಡೀ ಲೋಕದಲ್ಲೇ ಸಿಗೋದಿಲ್ಲ. ಹನುಮಂತನ ಗುಡಿ ಇಲ್ಲದೆ ಇರೋ ಜಾಗಗಳೇ ಸಿಗೋದಿಲ್ಲ, ಉಲ್ಟಾ ಪಲ್ಟ. ಎಲ್ಲಿ ಹೋದರೂ ಕೂಡ ಮನೆ ಮನೆಯಲ್ಲಿ ಹನುಮಂತ, ಮಠ ಮಠಗಳಲ್ಲಿ ಹನುಮಂತ, ದೇವಸ್ಥಾನಗಳಲ್ಲಿ ಹನುಮಂತ, ಯಾವ ಊರಿಗೆ ಹೋದರೂ ಹನುಮಂತ. ಹನುಮಂತ ಇಲ್ಲದ ಊರಂದ್ರೆ ಊರೇ ಅಲ್ಲ, ಆ ಊರಿಗೆ ಒಳ್ಳೇದಾಗೋದಿಲ್ಲ ಅಂತ ಅರ್ಥ. ಅಷ್ಟರ ಮಟ್ಟಿಗೆ ಆ ಊರಿಗೆ ಒಳ್ಳೇದೇ ಆಗೋದಿಲ್ಲ. ಒಂದು ಮಾತಿದೆ, ವೈಷ್ಣವರು ಇಲ್ಲಿಲ್ಲ ಅಲ್ಲಿ ಊಟ ಮಾಡಬಾರ್ದಂತೆ. ಯಾವ ಊರಲ್ಲಿ ವೈಷ್ಣವರಿಲ್ಲ ಊಟ ಮಾಡಬಾರ್ದು, ವಿಷ್ಣು ದೇವಸ್ಥಾನ ಇಲ್ಲ ಊಟ ಮಾಡಬಾರ್ದು. ಆದರೆ ಹನುಮಂತೇವರು ಶಿವೀರ ವೈಷ್ಣವರು, ಅವರಿದ್ದಮೇಲೆ ಊಟ ಮಾಡ್ಬೋದು ಅಂತ. ವೈಷ್ಣವರಿದ್ದು ಬಿಟ್ಟರೆ ಅದು ಹನುಮಂತೇವರಿದ್ದರೆ ಮುಗಿತಲ್ಲ, ಅವರೊಳಗೆ ದೇವರಿದ್ದೇ ಇರ್ತಾನೆ. ಯಾವಾಗಲೂ ದೇವರಿರೋದ್ರಿಂದ ಯೋಚನೆ ಇದೆ. ಹನುಮಂತನ ಗುಡಿ ಇಲ್ಲದೆ ಹೋದರೆ ಮೈಲಿಗೆ ಇಲ್ಲ. ಮಾಡಿದರು ಅದು ಅವರ ಭೀಮದೇವನ ಪ್ರಾಣದೇವರಾಗಿ ತೋರಿಸಿದರು. ನಮಗೆ ಅವರಿದ್ದರೆ ಸಾಕು, ಯಾಕೆ ಅವ್ರು ಬಿಟ್ಟು ಊಟ ಮಾಡೋದಿಲ್ಲ ಅಂದಮೇಲೆ ಅವರಿದ್ದರೆ ವಿಷ್ಣು ಬಂದಾಗಾಯ್ತಲ್ಲ. ಆದ್ದರಿಂದ ಪ್ರಾಣದೇವರ ಗುಡಿ ಎದ್ದು ಬಿಟ್ಟರೆ ಅಲ್ಲಿ ಯಾರೇ ಪೂಜೆ ಮಾಡಿದರೂ ಕೂಡ ಸನ್ನಿಧಾನ ಹೋಗೋದಿಲ್ಲ, ಅದು ಇಂಪಾರ್ಟೆಂಟ್. ಎಲ್ಲರೊಳಗೂ ಪ್ರಾಣದೇವರಿದ್ದಾರೆ, ಸೊ ಯಾರೇ ಪೂಜೆ ಮಾಡಿದರೂ ಪ್ರಾಣದೇವರಿಗೆ ಮೈಲಿಗೆ ಆಗಲ್ಲ ಅರ್ಥ. ಪ್ರಾಣದೇವರು ಬಿಟ್ಟರೆ ಮೈಲಿಗೆ ಆಗ್ತದೆ, ಮತ್ತೆ ಪ್ರಾಣದೇವರು ಬಿಟ್ಟರೆ ಮೈಲಿಗೆ ಅರಿತು ಪಡನೆಂದು ಪೇಳುವರು ಗೊತ್ತದಿಲ್ಲ. ಪ್ರಾಣದೇವರಿಗೆ ಮೈಲಿಗೆ ಇಲ್ಲ, ಯಾಕೆ? ಪವನ, ಪವನ ಮುಟ್ಟಿದ ಪಾವನ ಆಗಬೇಕಾದ್ರೆ ಅವರು ಅಪವಿತ್ರ ಆಗ್ತಾರೆ ಎಂದಾದರೂ. ಪವನ ಮುಟ್ಟಿದರೆ ಪಾವನ, ಪವನ ಪರಮ ಪಾವನ. ಆದ್ದರಿಂದ ಯೋಚನೆನೇ ಇಲ್ಲ, ಇದೆಲ್ಲ ಅರ್ಥ ಮಾಡ್ಕೋತಾ ಹೊರಟ್ರೆ ಹನುಮಂತನ ಆರಾಧನೆ ಸುಮ್ಮನೆ ಬಂದಿಲ್ಲ, ಎಷ್ಟು ಅರ್ಥವತ್ತಾಗಿ ಬಂದಿದೆ. ಹನುಮಂತ ಅಂದರೆ ಜನ ಅವರಿಗೆ ಅವ್ರ ಬಗ್ಗೆ ಒಬ್ಬರು ಯಾರ್ಯಾರೂ ಆಕ್ಷೇಪಣೆ ಮಾಡಿಲ್ಲ. ಆಶ್ಚರ್ಯ ಅಂದರೆ ಹನುಮಂತನ ಬಗ್ಗೆ ನೋ ಕಾಮೆಂಟ್ಸ್. ಜಗತ್ತಿನಲ್ಲಿ ಎಂಥೆಂಥ ರಾಮದೇವರು ಬಯ್ಯೋರಿದ್ದಾರೆ ಸಿಕ್ಕಾಬಟ್ಟೆ, ಹನುಮಂತನ ಯಾರೂ ಬಯ್ಯೋದಿಲ್ಲ, ಹನುಮಂತನ ಬಗ್ಗೆ ಭಾರಿ ಕೊಂಡಾಡ್ತಾರೆ. ಆದರೆ ಅಂತ ಹನುಮಂತನೇ ಮಧ್ವಾಚಾರ ಅಂತ ಹೇಳಿಬಿಟ್ರೆ ಮಧ್ವ ಮತ್ತು ಮತ್ತು ಆಗೋಗ್ಬಿಡ್ತದೆ ಇಮಿಡಿಯೇಟಾಗಿ, ಜನಕ್ಕೆ ಅದು ಗೊತ್ತಿಲ್ಲ. ಇವರು ಹೇಳೋದಿಲ್ಲ, ಒತ್ತು ಕೊಟ್ಟು ಹೇಳಬೇಕದು, ಒತ್ತು ಕೊಟ್ಟು ಹೇಳಬೇಕು. ದಾಸರ ಒತ್ತೊತ್ತು ಹೇಳ್ತಾರೆ, ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ನಮ್ಮ ಗತಿಗೋತ್ರ ವಯ್ಯ. ಪ್ರಥಮದಲ್ಲಿ ಹನುಮಂತ, ದ್ವಿತೀಯದಲ್ಲಿ ಕಲಿಭೀಮ, ತೃತೀಯದಲ್ಲಿ ಗುರುಮಧ್ವ ಮುನಿಯು ಎನಿಸಿ. ಆಚಾರ್ಯ ಪ್ರಸ್ತಾಪ ಎಲ್ಲೆಲ್ಲಿ ಮಾಡ್ತಾರೋ, ಮೂರು ಅವತಾರ ಬಿಟ್ಟು ಯಾರು ಹೇಳೋದಿಲ್ಲ. ಈ ಸಿನಿಮಾ ಹಾಡಲ್ಲೂ ಕೂಡ ಬಂದುಬಿಟ್ಟಿದೆ, ಯಾವುದೋ ಒಂದು ಸಿನಿಮಾದೊಳಗೆ ಗೊತ್ತಾಯ್ತಾ, ಪ್ರಥಮ ಹನುಮಾನ ಮಾಡ್ಕೊಂಡು ಬರ್ತಾರೆ, ಗೆದ್ದು ಬಿಡ್ತಾರೆ ನೋಡಿ, ಅರ್ಥ ಆಯ್ತಾ? ಪ್ರಥಮ ಹನುಮಾನ ನಮ್ಮ ದ್ವಿತೀಯ ವಿವೇಚಾತ ಬಂದುಬಿಡ್ತಾರೆ, ನಡೆಯುತ್ತೆ. ಆಶ್ಚರ್ಯವೇ ಆಶ್ಚರ್ಯ, ಯಾರು ಹೇಳಿಕೊಟ್ಟು ಪೂಡ ಪ್ರಜ್ಞೆ ಮತ್ತೆ ಪೂಡ ಪ್ರಜ್ಞೆ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಅವನು ಯಾವ ಮಾಯಮಂತ್ರ ಮಾಡಲು ಹೋಗಿಬಿಡ್ತಾರೆ, ಮಾಯಮಂತ್ರ ಮಾಡೋದು ಪೀಯೂಷಿ ಸಾಹೇಬ್ ಹನುಮಂತನ ಹೆಸರು ಹೇಳುತ್ತೆ ಅಷ್ಟೇ ಹೋಗಿಬಿಡ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಹನುಮಂತನ ಬಗ್ಗೆ ಒಂದು ಇಚ್ಛೆ. ಹನುಮಂತನ ಬಗ್ಗೆ ತಾಯ್ತ ಕಟ್ತಾರೆ, ಹನುಮಂತನ ತಾಯಿ ಹಳ್ಳಿಗಳಲ್ಲೆಲ್ಲ ಹನುಮಂತನ ಹೆಸರು ಬರೋದು ಕಟ್ಟಿಬಿಟ್ರೆ ಪಿಡಿಪಿ ಶಾಚಿ ಬರೋದಿಲ್ಲ ಅಂತ ಅರ್ಥ. ಹಳ್ಳಿ ಜನಗಳಿಗೆ ಭಾರಿ ಭಾರಿ ಇದು, ನಮ್ಮ ಮಾಧ್ವ ಜನಗಳು ಎಲ್ಲೋ ಬಾಬಾನ ಹತ್ರ ಹೋಗಿರ್ತಾರೆ. ಹಳ್ಳಿಗರು ಹನುಮಂತನ ಹತ್ರ ಹೋಗ್ತಾರೆ. ಒಳ್ಳೆ ಸಂಸ್ಕಾರ ಮೊದಲಿಂದ ಕೇಳಿ ಬಂದಿರೋ ದೊಡ್ಡ ಒಂದು ಅನುಭವ ಅದು. ಅದು ಸುಖವಾಗಿರ್ತಾರೆ ಅವರು, ಪಾಪ ಆನಂದವಾಗಿರ್ತಾರೆ. ಬಿಟ್ಟರೆ ಹೋಗ್ತಾರೆ ಅಲ್ಲಿ, ಅವರು ಬಿಟ್ಟರು ಅಷ್ಟೇ, ಯಾರು ಬಿಟ್ಟರು ದುಃಖನೇ. ಇದೆಲ್ಲ ಹನುಮಂತನ ಬಗ್ಗೆ ತಿಳಿದ್ರೆ ಹನುಮಂತ ಜಯಂತಿ ಎಷ್ಟು ಸಾರ್ಥಕ ಅಂತ ಗೊತ್ತಾಗ್ತದೆ. ಇನ್ನು ಅವ್ರ ಹೆಸರುಗಳಲ್ಲೂ ಕೂಡ ಭೀಷ್ಮಪಾದಸರಾಮ ಸ್ತೋತ್ರ ಅಂತಿಲ್ಲ, ಅಶ್ವತ್ಥಾಮಾದಿ ಸಹಸ್ರನಾಮ ಸ್ತೋತ್ರ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ, ಉಳಿದ ರುದ್ರಾದಿ ದೇವತೆ ಇಡೀ ಮೂಲ ರೂಪದಲ್ಲಿ ಪೂಜೆ ಇದೆ, ಅವತಾರ ರೂಪದಲ್ಲಿ ಇಲ್ಲ. ದುರ್ವಾಸರ ಗುಡಿ ಅಂತಿಲ್ಲ, ಅಶ್ವತ್ಥಾಮರ ಗುಡಿ ಅಂತಿಲ್ಲ. ಆದರೆ ವಾಯುದೇವರಿಗೆ ಅವತಾರದಲ್ಲೇ ಪೂಜೆ, ಹನುಮಂತನ ಪೂಜೆ, ಮಧ್ವಾಚಾರ್ಯರ ಪೂಜೆ, ವಾಯುದೇವ ವಾದಿರಾಜಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಪಾಜಕದಲ್ಲಿ ಉಡುಪಿಯಲ್ಲಿ ಅಲ್ಲ. ಆ ರೀತಿ ಉಳಿದವರಿಗಿಲ್ಲ. ಯಾತಕ್ಕೆ? ಗಣೇಶನ ಮೂಲ ರೂಪ ಅದು, ಗಣೇಶನ ಪೂಜೆ. ಅವು ಚಾರದೇಷ್ಣ ಅವತಾರ, ಶಾರದೇಷ್ಣ ಹೆಸರೇ ಗೊತ್ತಿಲ್ಲ ಜನಗಳಿಗೆ, ಆದರೆ ಗಣೇಶ ಗೊತ್ತು. ಅವತಾರ ರೂಪದಲ್ಲಿ ಪೂಜೆ ಇರೋದು ಇಬ್ಬರಿಗೆ, ಸರಿಯಾಗಿ ನೆನಪಿಟ್ಕೋಬೇಕು. ಅವನ್ನೆಲ್ಲ ಪರಮಾತ್ಮ ಎಲ್ಲ ಅವತಾರಕ್ಕೂ ಪೂಜೆ, ಮತ್ಸ ಎಲ್ಲ ರೂಪಕ್ಕೂ ಪೂಜೆ ಇದೆ. ಯಾಕೆ? ಮೂಲ ರೂಪಕ್ಕೆ ಅವತಾರ ರೂಪಕ್ಕೂ ಭೇದ ಇಲ್ಲ, ವ್ಯತ್ಯಾಸ ಇಲ್ಲ. ಅದು ಇಂಪಾರ್ಟೆಂಟ್. ಮೂಲ ರೂಪಕ್ಕೆ ಅವತಾರ ರೂಪಕ್ಕೂ ವ್ಯತ್ಯಾಸ ಇದೆ, ಏನೇನು ವ್ಯತ್ಯಾಸ ಇಲ್ಲ. ತಸ್ಯ ರೂಪೇಶು ಅಭೇದ ನಿರ್ದೋಷಪೂರ್ಣ ಗುಣ ವಿಗ್ರಹ ಆತ್ಮತಂತ್ರ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನ ಆನಂದ ಮಾತ್ರ ಕರಪಾದ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ಇದು ದೇವರ ವೈಭವ. ಆದ್ದರಿಂದನೇ ಏನಿಲ್ಲ, ಅವತಾರ ರೂಪಗಳು ಭೇದ ಇಲ್ಲ. ಅದು ಅವತಾರ ರೂಪಗಳಿಗೆಲ್ಲ ಪೂಜೆ, ನರಸಿಂಹ ರೂಪಾದಿಗಳಿಗೆ ಎಷ್ಟು ಭಾರಿ ವೈಭವದ ಪೂಜೆ. ಆದರೆ ಇನ್ಯಾವ ದೇವತೆಗಳಿಗೆ ಹಾಗಿಲ್ಲ, ವಾಯುದೇವರಿಗೆ ಹಾಗಿದೆ. ಯಾಕೆಂದರೆ ಅವರಿಗೂ ಮೂಲ ರೂಪ ಅವತಾರ ರೂಪಕ್ಕೂ ಏನಿಲ್ಲ, ವ್ಯತ್ಯಾಸ ಇಲ್ಲ. ದೇವರಂತೆ ಸ್ವಗತ ಭೇದ ವಿವರ್ಜಿತತ್ವ ಹೇಳೋದಿಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ. ಆದರೆ ವ್ಯತ್ಯಾಸ ಯಾವುದಕ್ಕೆ ಕೌಂಟ್ ಆಗೋದಿಲ್ಲ? ಅದು ಅವತಾರ ರೂಪನ ಬಿಡಲಿಕ್ಕೆ ಕೌಂಟ್ ಆಗೋದೇ ಇಲ್ಲ. ಉಳಿದ ದೇವತೆ ಮೂಲ ರೂಪದಲ್ಲಿ ಅಸರಾವೇಶ ಇದೆ, ಅವತಾರ ರೂಪದ ಮೂಲ ರೂಪದಲ್ಲಿ ಅಸರಾವೇಶ ಇದೆ. ರುದ್ರಾದಿ ದೇವತೆಗಳಿಗೆ ಅವತಾರ ರೂಪದಲ್ಲಿ ಜಾಸ್ತಿ ಇರುತ್ತದೆ, ವಾಯುದೇವರಿಗೆ ಅವತಾರ ರೂಪಗಳಲ್ಲೂ ಕಲ್ಯ ಆವೇಶ ಇಲ್ಲ, ಅದು ದೈತ್ಯಾವೇಶ ಇಲ್ಲ. ಇವೆಲ್ಲ ವ್ಯತ್ಯಾಸಗಳು ನೋಡ್ತಾ ಹೋದರೆ ಆಗಲೇ ವಾಯುಸ್ತುತಿ ಎಷ್ಟು ಮಹತ್ವ, ವಾಯುದೇವರ ಆರಾಧನೆ ಎಷ್ಟು ಅರ್ಥ ಇದೆ ಎಂಬುದು ಗೊತ್ತಾಗ್ತದೆ. ಅದು ಹನುಮ ಜಯಂತಿ ಎಂಬುದು ಎಷ್ಟು ಮಹತ್ವಪೂರ್ಣವಾದ ಕಥೆ. ಅದಕ್ಕೆ ಹೇಳ್ತಾರೆ ಎಲ್ಲ ದೃಷ್ಟಿಯಿಂದ ಆಚಾರ್ಯ ತಾವೇ ಹೇಳ್ತಾರೆ ಈ ಮಾತನ್ನು. ಯಸ್ಯ ತ್ರೀಣ್ವಿತಾನಿ ವೇದ ವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತ ಮಿಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋ ನಯಂ ಪ್ರಥಮಕಂ ವೃಕ್ಷೋ ದ್ವಿತೀಯಂ ವಪುಹು ಮಧ್ವೋಯತ್ತು ತೃತೀಯಕಂ ಕೃತಮಿದಂ ಭಾಷ್ಯಂ ಹರೌ ತೇನಹಿ. 17 ಗ್ರಂಥದಲ್ಲಿ ಹೇಳ್ತಾರೆ, 17 ಗ್ರಂಥದಲ್ಲಿ ಈ ಶ್ಲೋಕ ಬರುತ್ತೆ. ಆಚಾರ್ಯ ಬರೆದಿಲ್ಲ ಅಲ್ಲಿ ಏನು ಹೇಳ್ತಾರೆ, ಎಷ್ಟೇ ತ್ರೀಣ್ವಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತ ಮಿಥಮೇವ ನಿಹಿತಂ ತದ್ದರ್ಶತಂ ಇತ್ಥಮೇವ ನಿಹಿತಂ. ಸುತಾದಲ್ಲಿ ಟೀಕಾರಾರಿ ಬರೀತಾರೆ, ಇತ್ಥಮೇವ ಅಂದ್ರೇನು? ಮೇಲ್ನೋಟದ ಅರ್ಥ ಹೀಗೇನೆ ಹಾಗೇನೆ. ಏನು ಹೀಗೇನೆ ಹಾಗೇನೆ ಅಂದರೆ ಮೂಲ ರೂಪವದೇವಾ ಟೀಕಾರಾಯರ ಮಾತು. ಮೂಲ ರೂಪದಂತೆಯೇ ಅವರ ಶಕ್ತಿ ಇದೆ ಅವತಾರ ರೂಪದಲ್ಲಿ, ಆದ್ದರಿಂದ ಏನು ಮಾಡೋದಿಲ್ಲ, ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇಲ್ಲ ಬೇರೆ, ಸ್ವಗತ ಭೇದ ಇಲ್ಲ ಬೇರೆ, ಸ್ವಲ್ಪ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ನೆಗ್ಲಿಜಿಬಲ್, ದೇವರೂಪಗಳಿಗೆ ಇಲ್ಲೇ ಇಲ್ಲ, ಜೀರೋ. ಇವರೇ ನೆಗ್ಲಿಜಿಬಲ್, ಆದ್ದರಿಂದ ಮೂಲ ರೂಪವದೇ ವಾ ಈ ಮಾತು ಅರ್ಥ ಮಾಡಿಕೊಂಡ್ರೆ ಇದು ಅಲ್ಲಿ ಯಾವ ದೇವತೆಗಳು ಇದಿಲ್ಲ, ಎಂಥ ವೈಭವ ಇಲ್ಲ. ಆದ್ದರಿಂದನೇ ಅವರ ಅವತಾರ ರೂಪಗಳ ಪೂಜೆ ಮೂಲ ರೂಪದ ಸರ್ವಾತ್ಮನ ಮಾಡೋದು, ಸ್ಮರಣೆ ಮಾಡ್ತಾರೆ ಹೆಸರುಗಳನ್ನು. ಆದರೆ ಪೂಜಾದಿಗಳು ವಿಗ್ರಹಾದಿಗಳು ಇಲ್ಲ, ವಾಯುದೇವರಿಗಾಗಲ್ಲ. ಮೂಲ ರೂಪದ ಪೂಜೆನೂ ಇದೆ, ತಂತ್ರಸಾರದ ಸ್ಪಷ್ಟ ಹೇಳ್ತಾರೆ. ಉದ್ಯದ್ರವ್ಯ ವರ್ಣನೆ ಮಾಡಬೇಕಾದ್ರೆ ಪ್ರಾಣದೇವರ ಪ್ರಾಣಮಂತ್ರ, ಅಪಾನ ಮಂತ್ರ, ವ್ಯಾನ ಮಂತ್ರ, ಉದಾನ ಮಂತ್ರ ಮತ್ತು ಸಮಾನ ಮಂತ್ರ, 5 ಮಂತ್ರಗಳನ್ನು ಆಚರಿಸ್ತಾರೆ ತಂತ್ರಸಾರದಲ್ಲಿ ಹೇಳ್ತಾರೆ ಮೂಲ ರೂಪದ ಮಂತ್ರಗಳೇ. ಅದು ಆ ರೀತಿಯಲ್ಲಿ ಅವತಾರ ರೂಪಕ್ಕೂ ಅನ್ವಯ ಆಗ ಹಾಗೆ ಮಧ್ವ ಕವಚ ಅಂತ ಬರೆದು ನಾರಾಯಣ ಪಂಡಿತಾಚಾರ್ಯರು ಮಧ್ವ ಮಂತ್ರ ಅಂತ ಹೇಳ್ತಾರೆ. ಮಧ್ವಾಚಾರ್ಯ ಮಂತ್ರ ಇದೆ, ಅವತಾರ ರೂಪಗಳು ಬೇರೆಯವರಿಗಿಲ್ಲ, ಆಚಾರ್ಯ ಮಂತ್ರ ಇದೆ. ಇದೆಲ್ಲ ವ್ಯತ್ಯಾಸ ತಿಳ್ಕೊಳ್ಳುತ್ತಾ ಹೋಗಬೇಕಾಗ, ಅದೆಲ್ಲ ತಿಳ್ಕೊಳ್ಳೋದಕ್ಕೆ ವಾಯುಸ್ತುತಿಯಲ್ಲಿ ವಂದೇಹಂ ತಮ್ ಹನುಮಾನ್ ಇತಿ ಮಹಿತ ಮಹಾಪೌರುಷ, ಮಹಿತ ಮಹಾಪೌರುಷ ಅಂತ ಕೊಂಡಾಡಿದ್ದ ಹಾಗೆ. ಇದೆಲ್ಲ ಒಂದು ಭಾಗ. ಇನ್ನು ಅವರ ದ್ವಾದಶ ನಾಮಗಳಿವೆ, ದ್ವಾದಶ ನಾಮಗಳು ಗೊತ್ತಲ್ಲ, ಪ್ರತಿನಿತ್ಯ ಹೇಳಬೇಕಾದದ್ದು. ಹನುಮಾನಂಜನಾ ಸೂನು, ವಾಯುಪುತ್ರೋ ಮಹಾಬಲ, ರಾಮೇಷ್ಠ, ಫಲ್ಗುನ ಸಖ, ಪಿಂಗಾಕ್ಷೋ, ಅಭಿತ ವಿಕ್ರಮ, ಉದಧಿಕ್ರಮಣಶ್ಚೈವ, ಸೀತಾ ಸಂದೇಶ ಹಾರಕ, ಲಕ್ಷ್ಮಣ ಪ್ರಾಣದಾತ ಚ, ದಶಗ್ರೀವಶ್ಚ ದರ್ಪ. 12 ಹೆಸರು, 12 ಹೆಸರು. ಪ್ರತಿನಿತ್ಯ ಯಾರು ಪ್ರಶ್ನೆ ಮಾಡ್ತಾರೋ ಅವರಿಗೆ, ಪ್ರಯಾಣ ಕಾಲದಲ್ಲಿ ಪ್ರಶ್ನೆ ಮಾಡಿದರೆ ಅವರಿಗೆಂದು ಕೂಡ ಆಪತ್ತು ಬರೋದಿಲ್ಲ, ಗೊತ್ತಾಯ್ತಾ? ಸಂಗ್ರಹ ಯುದ್ಧದಲ್ಲಿ ಸ್ಮರಣೆ ಮಾಡಿದರೆ ಸೋಲು ಬರೋದಿಲ್ಲ, ಮರವು ಬರೋದಿಲ್ಲ, ಅವರು ದ್ವಾದಶ ರಾಮ ಹೇಳಿ ದ್ವಾಯಸ್ತುತಿ ಹೇಳೋದು ಒಂದು, ಹನ್ನೆರಡು ಹೆಸರು ಹಿಡಿದ್ರೆ ಸಾಕು, ಹನುಮತ್ ಸ್ಮರಣಾದ್ಭವೇತ್ ಅಂತ ಹೇಳಿದಾರಲ್ಲ ಹನುಮಂತ ಅಂತ ಒಂದು ಹೆಸರು ಹೇಳಿದರೆ ಆಗ್ತದೆ. ದ್ವಾದಶ ರಾಮ ಹೇಳಿಬಿಟ್ರೆ ದ್ವಾದಶ ಸ್ತೋತ್ರ ಬರೆಯೋರು ದ್ವಾದಶ ರಾಮ ಅರ್ಥ, ದ್ವಾದಶ ನಾಮ ಹಾಕ್ಕೊಳ್ಳಿ ಅಂತ ಹೇಳಿದವರು ದ್ವಾದಶ ರಾಮ, ಅದು ಹೇಳೋದಕ್ಕಿಂತ ಮುಂಚೆ ಜನ ಮರ್ತೋಗ್ಬಿಟ್ಟಿದ್ರು. ದ್ವಾದಶ ನಾಮ ಸ್ತೋತ್ರ ಸರಿಯಾಗಿ ತಿಳ್ಕೊಂಡು ಹೇಳಬೇಕು. ಹನುಮಾನ್ ಮೊದಲನೇ ಹೆಸರು, ಹನುಮಾನ್ ಇದನ್ನು ಹೇಳ್ಕೊ, ಹನುಮಾನ್ ಕೋತಿ ಓದ್ಕೊಂಡು ಹೋಗ್ಬಿಡ್ತಾರೆ ಜನಗಳೆಲ್ಲ. ಭಾರಿ ತಪ್ಪು, ಹನುಮಾನ್ ಶಬ್ದಕ್ಕೆ ಯಾವ ಡಿಕ್ಷನರಿಯಲ್ಲೂ ಕೋತಿ ಅಂತ ಅರ್ಥ ಇಲ್ಲ, ಮಂಕಿ ಅಂತ ಅರ್ಥ ಇಲ್ಲ. ನೇಮ್ ಆಫ್ ಎ ಮಂಕಿ, ಆಲ್ ಮಂಕೀಸ್ ಆರ್ ನಾಟ್ ಹನುಮಾನ್. ಹನುಮಾನ್ ನೇಮ್ ಆಫ್ ಎ ಪರ್ಟಿಕ್ಯುಲರ್ ಮಂಕಿನೇ ಹೊರತು ಹನುಮಂತ್ ನಮ್ಮ ಕನ್ನಡದಲ್ಲಿ ಏನಾಗ್ತದೆ, ಹನುಮಂತರಾಯ ಅಂದರೆ ಕೋತಿ ಅಂತಲೇ ಅರ್ಥ. ಹನುಮಂತರಾಯರೇ ಅಂದರೆ ಕೋತಿ ಅಂತ ಹೆಸರು, ಅವರೇ ಸಿಟ್ಟು ಏನ್ರಿ ಹನುಮಂತರಾಯ ಅಂತ ಕರಿತೀರ ಅಷ್ಟು ಮಟ್ಟಿಗೆ. ಆಗಿದ್ರೆ ಸುಮ್ಮನೆ ಇರ್ತಾರೆ, ಅಲ್ಲವ್ರ ಕಡೆ ಹನುಮಂತರಾಯ ಇದ್ದಾಗಿದ್ದೇನೆ ನಾನು, ದೇವರಾಡಿ ಇಲ್ಲ ವಿಚಾರ ಬೇರೆ, ಆ ಹನುಮಂತಲ್ಲಿ ಈತಲ್ಲಿ ಇಲ್ಲೇ ಇಲ್ಲ, ಅದು ಸಿಟ್ಟು ಬರುತ್ತೆ ಅವಳಿ. ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಹನುಮಂತ ಅಂದ್ರೆ ಕೋತಿ ಅಲ್ಲೇ ಅಲ್ಲ. ಉಳಿದವರ ಬಗ್ಗೆ ಯೋಚನೆ ಕೂಡ ಮಾಡಲಿಲ್ಲ, ಆಚಾರೊಬ್ಬರೇ ಬರೀತಾರೆ, ಅವರೇ ತಾನೆ ಜಸ್ಟಿಫಿಕೇಶನ್ ಕೊಡಬೇಕಲ್ಲ. ಹನುಮಾನ್ ಅಂತಿದೆ, ಧನವಾನ್ ಧನ ಇರೋನ್ ಧನವಾನ್, ಹನುಮಾನ್ ಹನು ಇರೋನ್ ಹನುಮಾನ್ ಅಷ್ಟೇ. ಹನು ಅಂದ್ರೆ ಏನು, ಫಿಸಿಕಲಿ ಹನು ಅಂದರೆ ಗಲ್ಲ ಅಂತ ಅರ್ಥ, ಗಲ್ಲಕ್ಕೆ ಹನು ಅಂತ ಕರೀತಾರೆ. ಹನುಮಾನ್ ಗಲ್ಲ ಎಲ್ಲರಿಗೂ ಗಲ್ಲ ಇದೆ, ಎಲ್ಲರೂ ಹನುಮಾನೆ ಆಗಿದ್ರೆ ಇಲ್ಲ. ಗಾಡಿ ಕುಡಿದಿರೋರು ಅಂತ ಕರೀತಾರೆ, ಗಾಡಿ ಕುಡಿದವರು, ನೀರು ಕುಡಿದಿರೋರು ಅಂತ ಕರೀತಾರೆ. ಎಲ್ಲರೂ ಗಾಡಿ ಕುಡಿತಾರೆ, ಎಲ್ಲರೂ ನೀರು ಕುಡಿತಾರೆ, ಅವರಿಗೆ ಹೆಸರು ಬರೋದಿಲ್ಲ. ಯಾತಕ್ಕೆ ಅಂದರೆ ಗಾಡಿ ಕುಡಿಯೋರು ಗಾಳಿ ಮಾತ್ರ ಕುಡಿಯೋರು, ನೀರು ಕುಡಿಯೋರು ಅಂದರೆ ನೀರು ಮಾತ್ರ, ವೆಜಿಟೇರಿಯನ್ ಅಂತ ಕರೀತಾರಲ್ಲ ಹಾಗೆ. ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್, ವೆಜಿಟೇರಿಯನ್ ತಿಂತಾನೆ, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ತಿನ್ನೋದಿಲ್ಲ. ಅದಕ್ಕೆ ಅಸಾಧಾರಣೇನ, ನೀರು ಮಾತ್ರ ಕುಡಿದಿದ್ರೆ ಅವರು ಅಭಕ್ಷರು, ಗಾಳಿ ಮಾತ್ರ ಉಸಿರಾಡ್ತಿದ್ರೆ ಬೇರೆ ಇಲ್ಲ, ಏಕಾಶ ದಿವಸ ಎಲ್ಲರೂ ಏರು ವಾಯುಭಕ್ಷರು ಅಷ್ಟೇ. ಆ ರೀತಿ ಅಸಾಧಾರಣೇನೆ ಉಪದೇಶ ಭವಂತಿ. ಇವರು ಹನುಮಾನ್, ಇವರಂತಹನು ಯಾರಿಗೂ ಇಲ್ಲ ಅಂತ. ನಮ್ಮಲ್ಲೇ ಪದ್ಧತಿ ಇದೆ, ಏನು ಕಂಠರಿ ಇವರು, ಏನು ಕಂಠರಿ ಇವ್ರದ್ದು, ಎಲ್ಲರಿಗೂ ಕಂಠ ಇರುತ್ತೆ, ಏನು ಕಂಠ ಅಂತ ಯಾಕೆ ಹೇಳಬೇಕು ಅವರಿಗೆ, ಅಂದರೆ ಚೆನ್ನಾಗಿ ಹಾಡ್ತಾರೆ ಅಂತ ಅರ್ಥ. ಸುಸ್ವರವಾದ ಕಂಠ, ಅದಕ್ಕೆ ಏನು ಕಂಠ ಅಂತ ಕರೀತಾರೆ. ಕಂಠ ಏನು ಕೈ ರೀ ಇವರು, ಎಂಥ ಕೈ ಅಂದರೆ ಒಡೆದ ಪೀಸ್ ಪೀಸ್ ಅಂತ ಇಟ್ಬಿಡಿತಾರೆ. ದೊಡ್ಡ ಕೈ ಬಡಿಸ್ಬೇಕಾದ್ರೆ ಮಾತಾಡಿ ಭಾರಿ ಚೆನ್ನಾಗಿ ಬಡಿಸ್ತಾರೆ, ಅವರಿಗೆ ದೊಡ್ಡ ಕೈ ಅವರು ಅಂತ ಕರೀತಾರೆ. ಕೈ ದೊಡ್ಡ ಅಸಹ್ಯ ಕಾಣಿಸ್ತು, ದೊಡ್ಡ ಕೈ ಇದ್ದುಬಿಟ್ರೆ ಹೇಗೆ ಕಾಣಿಸ್ತದೆ ಅಂದರೆ ಧಾರಾಳಿಗಳು ಅಂತ ಅರ್ಥ. ಹನುಮಂತನ ಗಲ್ಲ ಟೆಸ್ಟೆಡ್, ಯಾರೂ ಟೆಸ್ಟೆಡ್. ಹನುಮಂತ ಬಾಲಕನಾಗಿದ್ದಾಗ ಸೂರ್ಯಮಂಡಲಕ್ಕೆ ಹಾರ್ತಾನೆ. ಇದು ಮತ್ತೆ ಹನುಮಂತನ ಸಂಬಂಧಪಟ್ಟಿದ್ದೆಲ್ಲ ಭಾರಿ ಇಂಟ್ರೆಸ್ಟಿಂಗ್, ಅದು ಜನ ಯೋಚನೆ ಮಾಡಿರೋದಿಲ್ಲ. ಹನುಮಂತ ಸೂರ್ಯಮಂಡಲಕ್ಕೆ ಹಾರ್ತಾನೆ, ಇಂಥದ್ದೇ ಕಥೆ ಇದೆ. ಸಂಪಾತಿ ಜಟಾಯನು ಸೂರ್ಯಮಂಡಲಕ್ಕೆ ಹಾರ್ತಾರೆ, ಕೇಳಿದ್ದೀರಿ ಅದರೊಳಗೆ. ಆಗೇನಾಯಿತು, ಸಂಪಾತಿ ರೆಕ್ಕೆ ಸುಟ್ಟೋಯಿತು, ಜಟಾಯು ಎಲ್ಲೋ ಬಿದ್ದ. ತಮಾಷೆ ಅಂದರೆ ಅವರು ಯಾರು, ಪಕ್ಷಿಗಳು, ಅದು ಎಂಥ ಪಕ್ಷಿಗಳು, ದೇವಲೋಕದ ಪಕ್ಷಿಗಳು. ಅವರಿಗೆ ಅದು ತಮಾಷೆ ಯಾರು ಗೊತ್ತೇನೋ, ಅವರಿಬ್ಬರು ಕೂಡ ಅರುಣನ ಮಕ್ಕಳು, ಅರುಣನ ಮಕ್ಕಳು. ಅರುಣ ಯಾರು, ಸೂರ್ಯನ ಮಗ ಅಲ್ಲ, ಸೂರ್ಯನಿಗೆ ಸಾರಥಿ, ಸೂರ್ಯನಿಗೆ ಸಾರಥಿಯ ಮಕ್ಕಳು. ಸೂರ್ಯನ ಸೋದಕ್ಕಾಗಲಿಲ್ಲ ಅವರಿಗೆ, ಪಕ್ಷಿಗಳಾದರೂ ಕೂಡ ಆಗಲಿಲ್ಲ. ಆದರೆ ಹನುಮಂತ ಪಕ್ಷಿನೇ ಅಲ್ಲ, ಫಸ್ಟ್ ಹಾರಬೇಕಾದ್ರೆ ಏನಾಗಿರಬೇಕು, ಪಕ್ಷಿ ಆಗಿರು, ಪಕ್ಷಿನೇ ಅಲ್ಲದೆ ಪಕ್ಷಿಗಳನ್ನು ಮೀರಿಸಿ ಹಾರ್ತಾರೆ, ಇದು ಫಸ್ಟ್ ಗ್ರೇಟ್ನೆಸ್. ಗೊತ್ತಾಯ್ತಾ, ಹನುಮಂತ ಆ ರೀತಿ ಹಾರಿದಾಗ ಸಂಪಾತಿ ಹಾರ್ತಾನೆ ಕೇರ್ ಮಾಡಲಿಲ್ಲ, ಅವರೇ ಸುಟ್ಕೊಂಡು ಬಿದ್ದರು ಆ ಮತ್ತೆ. ಆದರೆ ಹನುಮಂತ ಹಾರಿದಾಗ ಇಂದ್ರದೇವರ ಬಂದು ಹೊಡಿಲಕ್ಕೋಸ್ಕರ, ಅಂದರೆ ಸೂರ್ಯನ ಶಾಖ ಏನು ಹನುಮಂತನೇನು ಮಾಡಲೇ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ವಾಯು ಮಧು ವಿಜಯ ಅರ್ಥ ಆಗ್ತದೆ. ಅಪಿ ತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶಾದೃಶಂನೋ ವಿಷದಾಂ ಜಯಂತಿ ಮಧ್ವಶ್ಯ ಕೀರ್ತಿ ದಿನನಾಥ ದೀಪ್ತಿ. ಸೂರ್ಯಪ್ರಕಾಶ ಮೀರಿಸಿದವರು ಆಚಾರ್ಯ, ಸೂರ್ಯನ ಶಾಖಕ್ಕಿಂತ ಸೂರ್ಯ ಹೆದರ್ಕೋಬೇಕು ಇವರು ಬಂದರೆ, ಅಷ್ಟು ಶಕ್ತಿ ಇತ್ತು. ಸಂಪಾತಿ ಅವರ ಪಕ್ಷಿಗಳಾಗಿ ಸೋತರು, ಸೂರ್ಯನ ಸಾರಥಿಯ ಮಕ್ಕಳಾಗಿ ಸೋತರು, ಸೂರ್ಯನಿಗೆ ಕನೆಕ್ಷನ್ ಎಲ್ಲ ಗೆದ್ದರು ಅಂತ ಕೇಳಿದ ಮೇಲೆ ಹನುಮಂತ ಬೋಸಿ ಯಾವ ಸೈಂಟಿಸ್ಟು ಸೂರ್ಯನ ಹೋಗಿ ಯೋಚನೆ ಮಾಡಿಲ್ಲ, ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಏನು ಕಳಿಸಿದ್ರು ಏನಾಗುತ್ತದ, ಪೂರ್ತಿ ಮೆಲ್ಟಾಗಿ ಬರ್ನಾಗಿ ಪೀಸ್ ಪೀಸ್ ಆಗೋಗ್ಬಿಡ್ತಾರೆ. ಹತ್ರ ಇಮ್ಯಾಜಿನ್ ಮಾಡೋಕ್ಕೂ ಬರೋಲ್ಲ. ಹನುಮಂತ ಲೀಲಾಜಾಲ ಹೋಗ್ತಾ, ಅದು ವಯಸ್ಸೆಷ್ಟಾಗ, ವಯಸ್ಸೆಷ್ಟು, 15 ದಿವಸದ ಕೂಸು ಅರ್ಥ, 15 ದಿವಸದ ಕೂಸು. ಶತಶೃಂಗ ಪರ್ವತ ಹೊಡೆದಾಗ 10 ದಿವಸದ ಕೂಸು. ಈ ಕೂಸುಗಳಾಗಿ ಯಾವ ದೇವತೆಗಳು ತೋರಿಸಿ, ಕೃಷ್ಣ ಒಂದೇ ತೋರಿಸಿರೋದು. ದೇವರನ್ನು ಬಿಟ್ಟರೆ ಜೀವಕೋಟಿಯಲ್ಲಿ ಬೈ ಬರ್ತ್ ಫುಲ್ ಗ್ರೇಟ್ನೆಸ್ ತೋರಿಸಿದ್ದು ವಾಯುದೇವರೊಬ್ಬರೇ. ಹನುಮಂತ ರೂಪದಲ್ಲೂ ಹಾಗೆ 15 ದಿವಸಕ್ಕೆ ಸೂರ್ಯಮಂಡಲಕ್ಕೆ ಹಾರ್ತಾರೆ. ಇಲ್ಲಿ 10 ದಿವಸಕ್ಕೆ ಗಿರಿ ಹೊಡೆದು ಶತಶೃಂಗವೆಂದೆನಿಸ್ತು, ಬೆಟ್ಟ ಬೆಟ್ಟನ ಪುಡಿ ಮಾಡಿ ಹಾಕಿಬಿಡ್ತಾರೆ. ಅರ್ಥ ಆಯ್ತು, ಮಧ್ಯ ರೂಪದಲ್ಲಿ ದೊಡ್ಡ ದೊಡ್ಡ ಬಂಡೆ ಎತ್ತಿಟ್ಟಿದ್ದಾರೆ. 3 ಅವತಾರದಲ್ಲೂ ಕೂಡ ಅವರು ವಯಸ್ಸಿನ ಶಕ್ತಿ ಬೇಕಿಲ್ಲ ಅವರಿಗೆ. ಇವತ್ತು ಕರೆಂಟ್ ಇವತ್ತು ಹಾಕ್ಸಿದ್ದೀನಿ, ಶಾಕ್ ಹೊಡ್ಲಿಕ್ಕಿಲ್ಲ ಅಂತವ್ರು ಪಜೀತಾಗತ್ತೆ. ಆಮೇಲೆ ಜಸ್ಟ್ ಹಾಕ್ಸಿದ್ದೀನಿ ಪರವಾಗಿಲ್ಲ, ಕೈ ಇಡ್ಬೋದು ಅಂತ ತಿಳ್ಕೊಂಡ್ರೆ ಅವ್ರು ಹಾಕಿದ್ರೆ ಅಷ್ಟೇ ಓಟ್ ಸಡಿಯುತ್ತೆ, ಅರ್ಧ ಗಂಟೆ ಆಗಬೇಕಾಗಿಲ್ಲ, ಎರಡು ದಿವಸ ಆಗಬೇಕಾಗಿಲ್ಲ. ಎಷ್ಟು ಫ್ರೆಶ್ ಆದರೆ ಅಷ್ಟೇ ಪವರ್ಫುಲ್ ಅದು. ಆದರೆ ವಾಯುದೇವರ ಶಕ್ತಿ ಹಾಕಿ ಉಳಿದವರ ಶಕ್ತಿ, ಗಂಧಿನ ಶಕ್ತಿ ಬರಬೇಕಾದ್ರೆ ಗಾಂಡೀವ ಧನಸ್ ಬರೋವರೆಗೂ ಆ ಥರ ಶಕ್ತಿ ಪೂರ್ಣ ಶಕ್ತಿ ಆಗಲಿಲ್ಲ. ಗಾಂಡೀವಿ ಆದಮೇಲೆ ಶಕ್ತಿ ಬಂತು. ಇವ್ರಿಗೆ ಆಗಲ್ಲ, ಬಾರನ್ ಗ್ರೇಟ್, ಬಾರನ್ ಗ್ರೇಟ್ ಅಕ್ವೈರ್ಡ್ ಗ್ರೇಟ್ನೆಸ್ ಅಲ್ಲ, ನ್ಯಾಚುರಲ್ ಗ್ರೇಟ್ನೆಸ್. ಇದು ವಾಯುದೇವರ ಹಿರಿಮೆ. ಅದು ಸೂರ್ಯಮಂಡಲ ಕಾರ್ಯದ ಕಥೆ ಇದೆ. ಅಲ್ಲಿ ಸೂರ್ಯನಿಗೆ ಗಾಬರಿ ಆಯಿತು, ರಾಹು ಕೂಡ ಹೋಯಿತು, ಇಂದ್ರದೇವರು ಬಂದರು, ಹೊಡೆದೇ ಬಿಟ್ಟರು, ವಜ್ರಾಯುಧ ತೊಗೊಂಡು ಹೊಡೆದ್ರು. ಅದು ಭಾರಿ ಪಾಠ. ವಜ್ರಾಯುಧ ತೊಗೊಂಡು ಹೊಡಿತಾರೆ ಯಾರಿಗೆ? ಕೂಸಿಗೆ. ಕೂಸು ಬೆಟ್ಟದ ಮೇಲೆ ಬಿದ್ದರೆ ಬೆಟ್ಟ ಹೊಡೆದೋಯ್ತು. ಕೂಸಿಗೆ ವಜ್ರಾಯುಧ ಹೊಡೆದ್ರೆ ಏನಾಯಿತು? ಗಲ್ಲಕ್ಕೆ ಹೊಡೆದಿದ್ದು ಅದು ಸಾಮಾನ್ಯ ಗಲ್ಲಕ್ಕೆ ಪೆಟ್ಟು ಜಾಸ್ತಿ ಬೀಳುತ್ತೆ. ಮೂಗಿಗೆ ಗಲ್ಲಕ್ಕೆ ಪೆಟ್ಟು ಬೀಳೋದು ಜಾಸ್ತಿ. ಮೂಗುದ್ದ ನೋಯಿಸ್ಕೊಂಡ ಗಲ್ಲಕ್ಕೆ ಪೆಟ್ಟು ತಿಂದು ನೋಯಿಸ್ಕೊಂಡ ಅಂತ ಹೇಳ್ತಿರ್ತಾರೆ. ಸ್ವಲ್ಪ ಅವು ಡೆಲಿಕೇಟ್ ಪೋರ್ಷನ್, ಹೊಡೆದಿದ್ದು ನೋಡಿದರೆ ಹಾರ್ಡೆಸ್ಟ್ ತನ್ನು, ಇದು ಡೆಲಿಕೇಟ್ ಪೋರ್ಷನ್ ಭಾಗ. ಅದಕ್ಕೆ ಹೊಡೆದ್ರೆ ಏನಾಯಿತು? ಏನೂ ಆಗಲಿಲ್ಲ ಹನುಮಂತನೆ. ಅದ್ರ ಬದಲು ಏನಾಯಿತು? ಇಡೀ ಜಗತ್ತಿನ ಉಸಿರಾಟ ನಿಂತೋಯ್ತು. ಹೊಡೆದಿದ್ದು ಅವರು, ಉಸಿರಾಟ ಕಳ್ಕೊಂಡಿದ್ದು ಅವರೇ. ಇವ್ರಿಗೇನು ಆಗಲೇ ಇಲ್ಲ ಹನುಮಂತನೆ. ಇದು ಹನುಮಂತನ ಶಕ್ತಿ. ವಜ್ರಾಯುಧ ತಗೊಂಡ್ರೆ ಏನೂ ಆಗಲಿಲ್ಲ. ವಜ್ರಾಯುಧ ಸಾಮಾನ್ಯ ಅಲ್ಲ. ಆಯುಧಾನಾಮಹಂ ವಜ್ರಂ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ವಜ್ರಾಯುಧದಲ್ಲಿ ಭಗವಂತ ವಿಭೂತಿ ರೂಪ ಇದೆ. ವಿಷ್ಣು ಚಕ್ರ, ಸುದರ್ಶನ ಚಕ್ರ ಆದ ಮೇಲೆ ಇದರ ಸ್ಥಾನ ಅಂತ ಹೇಳ್ತಾರೆ. ಅಷ್ಟು ಶಕ್ತಿ ಇದೆ. ಅದನ್ನು ತಗೊಂಡು ಹೊಡೆದ್ರೆ ಕೂಸಿಗೇನೂ ಆಗಲಿಲ್ಲ. ಹನುಮಂತನ ಶಕ್ತಿ ಎಷ್ಟಿರಬೇಕು? ಅಚ್ಛೇದ್ಯ ಅಭೇದ್ಯ. ಯಾವ ಚಿರಂಜೀವಿಗಳಿಗಿಂತ ಪರಿಚಯ? ಪಾಪ ಭೀಷ್ಮರ ಚಿರಂಜೀವಿಗಳೇ. ಮೈಯೆಲ್ಲ ಗಾಯ ಆಯಿತು, ರಕ್ತ ಬಂತು. ಎಷ್ಟು ಒದ್ದಾಟ ಶರಮಂಚದಲ್ಲಿ ಮಲಗಿದರು ಅವರು. ಪಾಪ ಅಶ್ವತ್ಥಾಮರಿಗೆ ಮಣಿ ಕಿತ್ತುಕೊಟ್ಟಾಗ ಗಾಯ ಆಯಿತು. ಗಾಯ ವೃತ್ತಿ ವಾಸಿ ಆಗಲಿಕ್ಕೆ 1,000 ವರ್ಷ ಬೇಕಾಯಿತು. ಹನುಮಂತನಿಗೆ ಏನೇನೂ ಆಗಿಲ್ಲ. ಎಲ್ಲ ಕಂಪೇರ್ ಮಾಡ್ತಾ ಹೋಗಿ, ಬ್ರಹ್ಮಚಾರಿಗಳೇ ಕಂಪೇರ್ ಮಾಡೋದು, ಮೂರು ರೂಪಕ್ಕೆ ಕಂಪೇರ್ ಮಾಡೋದು, ಅವತಾರ ರೂಪ ಎಲ್ಲ ಕಂಪೇರ್ ಮಾಡ್ತಾ ಹೋದ್ರೆ ಹನುಮಂತನ ಎತ್ತರ ಎಷ್ಟು ಜಾಸ್ತಿ ಅಂತ ಗೊತ್ತಾಗೋ. ಅದೇ ಆಗೇನಾಯಿತು ಎಲ್ಲರಿಗೂ ಗೊತ್ತಿದೆ. ವಾಯುದೇವರು ಮೂಲ ರೂಪ, ಅವತಾರ ವ್ಯತ್ಯಾಸ ಇಲ್ಲ ಅಂತೇಳಿ ಉಸಿರು ನಿಂತ್ಕೊಂಡ್ಬಿಡ್ತಾರೆ. ಎಲ್ಲ ಸ್ತಬ್ಧ. ಆಗ ಶರಣಾಗತರಾಗ್ತಾರೆ. ಬಂದು ಶರಣಾಗತರಾಗಿ ಹೆಸರಿಡ್ತಾರೆ. ಹನುಮಂತ ಅಂತ ಹೆಸರಿಟ್ಟಿದ್ದು ಇಂದ್ರದೇವರಿಟ್ಟ ಹೆಸರದು. ಗೊತ್ತಾಯ್ತಾ? ಮತ್ಕರೋತ್ಸೃಷ್ಟ ವಜ್ರೇಣ ಧನುರಸ್ಯ ಯಥಾಹತಃ ನಾಮ್ನಾ ವೈ ಕಪಿಶಾರ್ದೋಲೋ ಭವಿತಾ ಹನುಮಾನಿತಿ ಅಂತ ವಾಲ್ಮೀಕಿ ರಾಮಾಯಣದ ಶ್ಲೋಕ. ಅವ್ರು ಹೇಳ್ತಾರೆ, ನಾನು ಕೈಯಿಂದ ಜಾರಿ ಬಿದ್ದಿದ್ದಲ್ಲ, ಜಾರಿ ಬಿದ್ದರೆ ಅಷ್ಟು ಪೆಟ್ಟಾಗೋದಿಲ್ಲ, ಆದರೆ ಬದುಕೊಂಡು ತೊಗೊಂಡು ಹೊಡೆದಿದ್ದೇನೆ ವಜ್ರಾಯುಧದಿಂದ. ಹೊಡೆಯೋದಕ್ಕಾದರೆ ಹೊಡಿ ಜಾರಿ ಬಿದ್ದಾಗ ಏನಾಗುತ್ತೆ? ಆ ವಸ್ತುವಿನ ಶಕ್ತಿ ಮಾತ್ರ. ಹೊಡೆದಾಗ ಇವ್ರ ಶಕ್ತಿ ಸೇರುತ್ತೆ. ಗೊತ್ತಾಯ್ತಾ? ಮೊಮೆಂಟಮ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಅದು ಇಂದ್ರದೇವರ ಶಕ್ತಿ ಬೇರೆ. ಹೊಡೆದ್ರೆ ಏನಾಯಿತು? ಹನುರಸ್ಯ ಯಥಾಹತಃ. ಎಲ್ಲ ತಪಾರ್ಥ ಮಾಡ್ಕೊಂಡು ನಮ್ಮವರು ತಪ್ಪು ಅನುವಾದ ಮಾಡ್ತಾರೆ. ಎಷ್ಟೋ ಜನ ತಪ್ಪು ತಪ್ಪು ಪ್ರಿಂಟ್ ಮಾಡಿಸಿಬಿಟ್ಟಿದ್ದಾರೆ. ಹನುರಸ್ಯ ಇವನ ಗಲ್ಲ ಒಡೆದೋಯ್ತು, ಅದಕ್ಕೆ ಹನುಮಂತ ಅಂತ ಹೆಸರಾಗಲಿ ಅಂತ ಅರ್ಥವಾಗಿಬಿಟ್ಟಿದೆ. ಹನುಮಂತ ಗಲ್ಲ ಒಡಿತು ಹನುಮಂತ ಅಂತ ಅರ್ಥ ಮಾಡಬಾರದು. ಯಾಕೆ ಮಾಡಬಾರದು ಅಂದರೆ, ಸಿಂಪಲ್ ಲಾಜಿಕ್ ಅಂತ. ಇಂದ್ರದೇವರು ಬಂದು ಕ್ಷಮೆ ಕೇಳೋಕ್ಕೆ ಬಂದಿರೋದು. ಈಗ ಕ್ಷಮೆ ಕೇಳೋಕ್ಕೆ ಬರಬೇಕಾದ್ರೆ ಯಾವಾಗ ಯಾರಿದ್ದು ಯಾವ ರೀತಿ ಮಾತಾಡಬೇಕೋ? ಬೊಯ್ಯಾಗ ಮಾತಾಡಿಬಿಟ್ರೆ ಕೇಳ್ತಾರೆ ಯಾರಾದರೂ? ಹೊಗಳಾಗ ಮಾತಾಡಬೇಕು. ಯಾವಾಗ ಬೊಯ್ಯಾಗ ಮಾತಾಡಬಾರ್ದು. ಗೊತ್ತಾಯ್ತಾ? ಬೊಯ್ಯಾಗ ಮಾತಾಡ ಡಾಕ್ಟ್ರ್ ಇರ್ತಾರೆ, ಪಾಪ ಕಪ್ಪು ಇರ್ತಾರೆ. ಏ ಕರಿ ಡಾಕ್ಟ್ರ್ ಎತ್ತು ಹೋಗಿ ನೀವು ಗ್ಯಾರಂಟಿ ಕೊಟ್ಟು ಹೋಗೇ ಬಿಡ್ತಾರೆ. ಆಮೇಲೆ ಕಪ್ಪಿದ್ರು ಹೇಳಬಾರ್ದಾಗ ಅವ್ರು ಮನ್ಮಥ ಅಂತಲೇ ಹೇಳಬೇಕೆ ಹೊರತು ಬೇರೆ ಹೇಳಬಾರ್ದು. ಅದು ಸುಮ್ಮನೆ ಇರಬೇಕು ಕೊನೆ ಪಕ್ಷ. ಹನುಮಂತನ ಕ್ಷಮೆ ಕೇಳಕ್ಕೆ ಬಂದ ವ್ಯಕ್ತಿ ಅದು ಉಸಿರುಗಟ್ಟಿ ಹೋಗಿದೆ, ಒದ್ದಾಡ್ತಿದ್ದಾನೆ. ಅಂಥವ್ಳು ಕ್ಷಮೆ ಕೇಳಬೇಕಾದ ಗಲ್ಲ ಹೊಡ್ಕೊಂಡವನೆ ಅಂದರೆ ಏನು ಮಾಡ್ತೀವಿ? ಇನ್ನೊಂದು ಎಟ್ಟು ಬಿದ್ದರೆ ಕತೆ ಮುಗಿದೋಗ್ತಿತ್ತು. ಹಾಗೆ ಹೇಳಾಗಿಲ್ಲ. ಅದಕ್ಕೆ ಹೇಳ್ತಾರೆ ಎಷ್ಟು ಸಿಂಪಲ್ ಹೆಸರಿಡ್ಬೇಕಾದ್ರೆ ಎಷ್ಟು ಲಾಜಿಕ್ ಇದೆ. ನಾನು ಕೈಯಿಂದ ವಜ್ರಾಯುಧವನ್ನು ಹೊಡೆದ್ರೂ ಕೂಡ ಹನುರಸ್ಯ ಯಥ ಅಹತಃ ನಿನ್ನ ಗಲ್ಲನೂ ಹೊಡಿಲಿಲ್ಲ, ಅದಕ್ಕೆ ಹನುಮಾನ್ ಅಂತ ಹೆಸರಾಗಲಿ. ಎಷ್ಟು ಗ್ರೇಟ್ ಅದು. ಗೊತ್ತಾಯ್ತಾ? ಸೆಂಚುರಿ ಹೊಡೆದ ಬ್ಯಾಟ್ ಅಂದರೆ ಎಷ್ಟು ಮಹತ್ವ ಇರ್ತದೆ. ಎಲ್ಲ ಬ್ಯಾಟ್ಗೆಲ್ಲ ಆ ರೀತಿ ಕರೆಯೋದಿಲ್ಲ. ಆ ಹೊಡೆದಾಗ ಶಕ್ತಿ ಬರುತ್ತೆ. ಅದಕ್ಕೆ ತೊಗೊಂಡು ಹೊಡೆದ್ರೂ ಏನೂ ಆಗಲಿಲ್ಲ ಅಂದಮೇಲೆ ನೀನು ಹನುಮಾನ್ ಅಂತ ಹೆಸರಾಗಿ ಟೆಸ್ಟೆಡ್. ಅಂದರೆ ವಜ್ರಾಯುಧದ ಪೆಟ್ಟಿಗೂ ಸಹ ಒಡೆಯದ ಗಲ್ಲದವನು ಅಂತ ಅರ್ಥ ಅದಕ್ಕೆ. ಅದಕ್ಕೆ ಹನುಮಾನ್ ಭಾರಿ ಗ್ರೇಟ್ ಆಯ್ತು. ಅದು ಅಲ್ಲೂ ಅಷ್ಟೇ, ಶತಶೃಂಗ ಪರ್ವತ ಮೇಲೆ ಬಿದ್ದರೂ ಕೂಡ ಮೈ ಏನೂ ಆಗದವನು. ಆನ್ ದಿ ಅದರ್ ಹ್ಯಾಂಡ್ ಶತಶೃಂಗ ಪರ್ವತ ಮುರಿದೋಯ್ತು. ಶತಶೃಂಗ ಪರ್ವತ ಹೋಯ್ತು, ಇವ್ರಿಗೆ ಏನೂ ಆಗಲೇ ಇಲ್ಲ. ಅಲ್ಲೂ ಏನೋ ಇಲ್ಲೂ ಏನೂ ಆಗಲಿಲ್ಲ. ಭೀಮ ರೂಪದಲ್ಲಿ ಏನೋ ಆಗಿದ್ರೆ ಪುಣ್ಯಕ್ಕೆ ಯಾರೂ ಹೇಳಿಲ್ಲ. ಅದರ ಸೊ ಭೀಮನ ಕೈಕಾಲು ಮುರಿತು ಅಂತೇನು ಹೇಳಿಲ್ಲ. ಇಲ್ಲೂ ಏನೂ ಆಗಿಲ್ಲ, ಗಲ್ಲನೂ ಏನೂ ಆಗಿಲ್ಲ. ವೆರಿ ಸಿಂಪಲ್. ಅದಕ್ಕೆ ಹನುಮಾನ್ ಅಂತ ಹೆಸರು ಬಂತು. ಈ ಅರ್ಥನ ನಾರಾಯಣ ಪಂಡಿತಾಚಾರ್ಯ ಸಂಗ್ರಹ ರಾಮಾಯಣದಲ್ಲಿ ಬರೀತಾರೆ. ಸರಿಯಾದ ಅರ್ಥ ಬರೆದಿದ್ದಾರೆ. ಉಳಿದವ್ರು ಓದ್ದು ನಮ್ಮವರು ಎಷ್ಟೋ ಪ್ರಿಂಟ್ ಮಾಡಿಸಿದ್ದಾರೆ ಪುಸ್ತಕ. ಉಪನ್ಯಾಸದಲ್ಲೂ ಹೇಳಿಬಿಡ್ತಾರೆ ರೆಡಿಯಂತೆ, ಹನುಮಂತನ ಗಲ್ಲ ಹೊಡಿತು ಅಂತ ಹೇಳಿಬಿಡ್ತಾರೆ. ಎಂಥ ಅಪಚಾರ ಅದು. ಪಾಪ ಯಾರೋ ಓದ್ದೇ ಇದ್ದವ್ರು ಕೇಳಿದ್ರೆ ಅದೇ ತಪ್ಪು ತಿಳ್ಕೊಂಬಿಟ್ಟು ಎಷ್ಟು ಅನ್ಯಾಯ ಆಗ್ತದೆ. ಅವ್ರು ಬರೀತಾರೆ ಭಂಗೇ ಪ್ರಸಕ್ತೇಪಿ ನಾ ಭಂಗ ಮಾಪ. ಆ್ಯಕ್ಚುಲಿ ಒಡೆದು ಹೋಗಬೇಕಾಗಿತ್ತು, ಅವರೇನು ಆಗಲೇ ಇಲ್ಲ. ನೋಡಿ ಬ್ರಹ್ಮದೇವ ಇವರಿಗೆ ವರ ಇಲ್ಲ, ಹನುಮಂತರು ಏನು ವರ ಇಲ್ಲ. ವರ ಇದ್ರೆ ವರಬಲದಿಂದ ಉಳ್ಕೊಂಡ್ರು ಅಂತ ಹೇಳಬೇಕಾಗಿತ್ತು. ಕಬಂಧ ಇದ್ದಾನೆ, ವಜ್ರ ಇದ್ದೊಂದು ಹೊಡಿತಾರೆ, ಹೊಡೆದಾಗ ಏನಾಯ್ತು, ತಲೆ ಒಡೆದು ಹೋಗ್ಬಿಟ್ಟು ಹೊಟ್ಟೆ ಸೇರ್ಕೊಂಡ್ಬಿಡ್ತು, ಸಾಯ್ಲಿಲ್ಲ. ಯಾಕೆ? ಬ್ರಹ್ಮನ ವರ. ಹನುಮಂತರಿಗೆ ಭಾವಿ ಬ್ರಹ್ಮ ವರ ಪ್ರಶ್ನೆಯೇ ಇಲ್ಲ, ಗೊತ್ತಾಯ್ತು. ವರ ಇದ್ದು ಇಲ್ಲದೇ ಗೆದ್ದಿ ನ್ಯಾಚುರಲ್ ಸ್ಟ್ರೆಂತ್, ಅದು ವರಬಲದ ಸ್ಟ್ರೆಂತ್ ಅದು. ಹನುಮಂತ ರಿಯಲಿ ಗ್ರೇಟ್ ಅಂತ, ಗೊತ್ತಾಯ್ತಾ? ಅದು ಕಬಂಧನ ಕೇಸ್ ಬೇರೆ, ಹನುಮಂತನ ಕೇಸ್. ಅದು ವಜ್ರಾಯುಧ, ಇದು ವಜ್ರಾಯುಧನೇ. ವಜ್ರಾಯುಧದಿಂದ ಅವನಿಗೆ ಎಫೆಕ್ಟ್ ಆಯಿತು, ಭಾರಿ ಒದ್ದಾಡದ, ಬರೀ ವರ ಕೊಟ್ಟು ಕೈ ಬೆಳಿಗ್ಗೆ ಕಾಲೆಲ್ಲ ಹೇಳಿದರು. ಹನುಮಂತನಿಗೆ ಏನು ಪ್ರಶ್ನೆಯೂ ಇಲ್ಲ, ಆದ್ದರಿಂದ ಹನುಮಾನ್ ಅಂತ ಹೆಸರು ಬಂತು. ಎಷ್ಟು ಸುಲಭ ಇದು, ಇದನ್ನು ಅರ್ಥ ಮಾಡೋಕ್ಕೆ ಇನ್ನೂ ತುಂಬ ಇದೆ. ಹಾಂ, ಕೋತಿರೋದೇ ಹಾಗೆ, ಎಲ್ಲ ಕೋತಿಗಳಿರೋದು ಹಾಗೇನೆ. ಗಲ್ಲಗೆಲ್ಲ ಹನುಮಂತನ ಮಕ್ಕಳು ಎಲ್ಲರ ಕೋತಿಗಳಾಗಿದ್ರೆ ಈ ರೀತಿ ಹೇಳಬೇಕು, ಎಲ್ಲ ಕಪ್ಪು ಹನುಮಂತನ ಮಕ್ಕಳು, ಅಪ್ಪನ ಗಲ್ಲ ಹೊಡೆದಿತ್ತು, ಇವರೆಲ್ಲ ಊದ್ಕೊಂಡಿದೆ ಅಂತ ಹೇಳಬೇಕು. ಹನುಮಂತ ಬ್ರಹ್ಮಚಾರಿ, ಒಬ್ಬಗರು ಇಲ್ಲ ಹನುಮಂತರಿಗೆ. ಅಂದಮೇಲೆ ಆ ಕಪ್ಪುಗಳೆಲ್ಲ ಹೇಗಿದ್ರು, ಕಪ್ಪು ಇರೋದೇ ಹಾಗೆ. ವರದೇವರಿದ್ದಾರೆ, ಈಗ ವರದೇವರು ಯಾರು ಹೊಡೆದಿದ್ರು ಅಂತ ಹೇಳಬೇಕಾಗಿದ್ರೆ ಮುಕ್ತಿ ಇದೆಯಲ್ಲ, ಅದು ಯಾಕೆ? ನ್ಯಾಚುರಲ್, ನ್ಯಾಚುರಲ್ ಆಗಿರೋದೇ ಹೊರತು ಏನಲ್ಲ. ಇದರಿಂದ ಆಗಿದ್ದಲ್ಲ, ವೆರಿ ಇಂಪಾರ್ಟೆಂಟ್. ಆದ್ದರಿಂದ ಸಹಜವಾಗಿ ಕೋತಿ ಇರೋದು ಬೇರೆ, ಕೋಪಿ ಇರುತ್ತೆ ಇರಬೇಕಾದ್ದೇ ಹಾಗೆ, ಅದು ಹೊಡೆದು ಬಂದಿದ್ದಲ್ಲ, ಗೊತ್ತಾಯ್ತಾ? ಇವರು ಇನ್ನೂ ನಮ್ಮ ಜನ ಹೇಳ್ತಾರೆ, ಅವ್ರಿಗೆ ಹನುಷ್ಯದ ಅರ್ಥನೂ ಗೊತ್ತಿಲ್ಲ, ಕೆನ್ನೆ ಅಂತ ಅರ್ಥ ಮಾಡಿಬಿಡ್ತಾರೆ. ಕೆನ್ನೆ ಹೊಡೆದ್ರು ಒಂದು ಕೆನೆ ಎರಡು ಕೆನ್ನೆ ಊದ್ಕೊಂಡ್ಬಿಟ್ಟು ಅಂತ ಹೇಳ್ತಾರೆ, ಅದು ಬೇರೆ, ಒಂದು ಎರಡು ಕೆನೆ ಊದ್ಕೊಂಡ್ಬಿಟ್ಟು. ಎಷ್ಟು ಮೂರ್ಖತನದ ಅರ್ಥ! ಹನುಮಂತರ ಸ್ತೋತ್ರ ಮಾಡ್ತಾ ಮಾತಾಡಿಬಿಟ್ರೆ ಎಂದಾರು ಉದ್ಧಾರ ಆಗ್ತಾರೆ ಇವರು. ಹನುಮಂತ ಶಾಪ ಕೊಡೋದು ಇಂದ್ರದೇವರ ಕಥೆ ಮುಗಿಸ್ತಾರೆ. ನಾನು ಹೇಳಿದ ಅರ್ಥ ಅದಲ್ಲ, ಗೊತ್ತಾಯ್ತಾ? ಹನುಮಂತ ಇಲ್ಲಿ ಇಂದ್ರದೇವರಿಗೆ ಕಂಪೇರ್ ಮಾಡಿ, ಪರಮೇಂದ್ರಸ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರು ಹರಿಸ್ತಸ್ಯ ಬಲಂ ಸಾಕ್ಷಾತ್ ನಹರೇಹೇ ಬಲವನ್ಯತಃ. ಮಹಾಭಾರತದ ಶೋಕ, ಇಂದ್ರಾದಿ ದೇವತೆಗಳಿಗೆ ರುದ್ರದೇವರು ಬಲ, ರುದ್ರದೇವರಿಗೆ ವಾಯುದೇವರು ಬಲ, ಅಂದಮೇಲೆ ಅವ್ರ ಕೆಳಗಿಂದ ಏನಾದ್ರು ಮಾಡಕ್ಕೆ ಬರತ್ತೆ, ಅವ್ರಿಗೆ ಏನು ಮಾಡೋಕ್ಕೂ ಬರೋದಿಲ್ಲ. ಇದು ಮತ್ತೆ ಇನ್ನೊಂದೇ ಪ್ರಸಂಗ ಇರುತ್ತೆ, ಅದೆಲ್ಲ ಸ್ಟಡಿ ಮಾಡ್ತಾ ಹೋಗಿ, ತುಂಬ ಚೆನ್ನಾಗಿ ಓದಬೇಕಾದ್ರೆ. ಗರುಡನ ಕಥೆ ಬರುತ್ತೆ ಮಹಾಭಾರತದಲ್ಲಿ, ಅಮೃತ ತರಲಕ್ಕೆ ಅಂತ ಗರುಡ ಹೋಗ್ತಾನೆ. ಕಥೆಯೆಲ್ಲ ಹೇಳೋದಿಲ್ಲ, ಮೇನ್ ಪಾಯಿಂಟ್ ಅಮೃತ ತರೋದು ಭಾರಿ ಕಷ್ಟದ ಕೆಲಸ, ಗೊತ್ತಾಯ್ತಾ? ಸಿಕ್ಕಾಬಟ್ಟೆ ಸೆಕ್ಯೂರಿಟಿ ಇರುತ್ತೆ ಅದಕ್ಕೆ. ಅಮೃತ ದೇವತೆಗಳು ಕುಡಿದು ಬಿಟ್ಟಿರ್ತಾರೆ, ಉಳಿದ ಅಮೃತ ಒಂದು ಕಡೆ ಚೆನ್ನಾಗಿ ಸ್ಟೋರ್ ಮಾಡಿರ್ತಾರೆ, ಅದನ್ನು ತಂದು ಕೊಟ್ಟರೆ ದಾಸ್ಯದ ಬಿಡುಗಡೆ ಮಾಡ್ತೀರಿ ಅಂಥೇಳಿ ಆ ಕದ್ರು ಹೇಳಿರ್ತಾಳೆ ಮಲತಾಯಿ. ಅದಕ್ಕೆ ತಾಯಿನ ಗಾದೆ ಬಿಡಿಸ್ಬೇಕು ಅಂತ ಗರುಡ ಬಂದಿರ್ತಾನೆ. ಅಲ್ಲಿ ಹೋಗಕ್ಕೆ ಹೋಗ್ತಾನೆ, ಹೋಗ್ತಾ ಬರ್ತಾನೆ, ಏನೇನೋ ಇರುತ್ತೆ ಕಾವಲಿಗೆ, ಇವ್ರು ಎಲ್ಲ ಗೆದ್ದು ಬಿಡ್ತಾನೆ ಗರುಡ. ಗೆದ್ದು ಬಿಟ್ಟು ವೈದ್ಯ ಅಮೃತ ಕಲಶ ತಗೋತಾನೆ. ಇಂದ್ರದೇವರು ಬರ್ತಾರೆ, ಭಾರಿ ಸಿಟ್ಟು ಬರುತ್ತೆ, ಅವರು ಸಿಟ್ಟು ಬಂದು ಯುದ್ಧ ಮಾಡ್ತಾರೆ, ಸೋತು ಬಿಡ್ತಾರೆ. ವಜ್ರಾಯುಧ ತಗೋತಾರೆ, ಗರುಡ ನಡೀತಾರೆ. ಮಹಾಭಾರತ ಹೇಳುತ್ತೆ ಮಾತನ್ನು, ಹೊಡೆದ ತಕ್ಷಣ ಗರುಡ ನಗ್ತಾನೆ. ಅಲ್ಲಿ ಗರುಡ ನಗ್ತಾನೆ, ಹೇಳ್ತಾನೆ, ಇಂದ್ರ ಇದರಿಂದ ನನಗೇನೂ ಆಗೋದಿಲ್ಲ, ಗೊತ್ತಾಯ್ತಾ? ನನಗೇನೂ ಆಗೋದಿಲ್ಲ, ಆದರೆ ಅದು ನಾರಾಯಣ ಕವಚ ಸಿದ್ಧರಾದಂಥ ದಧೀಚಿ ಮುನಿಗಳ ಮೂಳೆಯಿಂದ ಮಾಡಿದ ಅಸ್ತ್ರ. ಮುನಿಗಳಿಗೆ ನಾರಾಯಣ ಕವಚ ಮಂತ್ರ ಸಿದ್ಧಿ ಇತ್ತು, ಅದು ಅವರ ಅವಮಾನ ಆಗಬಾರದು. ಅದಕ್ಕೋಸ್ಕರ ಏನು ಮಾಡ್ತೇನೆ ಅಂದರೆ, ನನ್ನ ರೆಕ್ಕೆಯಿಂದ ಒಂದು ಗರಿ ತೆಗೆದು ಕೆಳಗೆ ಹಾಕ್ತೇನೆ, ಗೊತ್ತಾಯ್ತಾ? ಆ್ಯಸ್ ಎ ಟೋಕನ್ ಇನ್ ರೆಸ್ಪೆಕ್ಟ್ ಅಂತ ಅಷ್ಟೇ. ಸಾರಿ ಅನ್ನೋಂತಾರಲ್ಲ ಆ ರೀತಿ ಇದ್ದಾಗತ್ತೆ, ಸುಮ್ಮನೆ ಅಂತಾರೆ ಅಂದ್ಬಿಡು ಹೋಗಲಿ ಅಂತೆ, ಸುಮ್ಮನೆ ತೆಗೆದು ಹಾಕ್ತೇನೆ ಹೊರತು ನನಗೇನೂ ಆಗೋದಿಲ್ಲ, ಅದರಿಂದ ನಕ್ಕು ಬಿಡ್ತಾನೆ, ನನಗೇನೂ ಆಗೋದೇ ಇಲ್ಲ, ನಾನು ವಿಷ್ಣು ವಾಹನ, ನಾನು ದೇವರ ಅನುಗ್ರಹ ನನ್ನ ಮೇಲಿದೆ, ನನಗೇನೂ ಆಗೋದಿಲ್ಲ, ಸುಮ್ಮನೆ ತೆಗೆದು ಹಾಕ್ತೇನೆ. ತೆಗೆದು ಹಾಕಿದ್ದವರಿಗೆ ಇದು ಆಯ್ತಾ ಸ್ವಾರಸ್ಯ ನೋಡಿ. ಗರುಡ ದೇವರು ಇವರಿಗಿಂತ ಭಾರಿ ಕಡಿಮೆ, ವಾಯುದೇವರು ಬ್ರಹ್ಮದೇವರು ಬ್ರಹ್ಮದೇವರಿಂದ 100 ಗುಣ ಕಡಿಮೆ ಸರಸ್ವತಿ ಭಾರತೀಯರು, ಅವರಿಗಿಂತ 100 ಗುಣ ಕಡಿಮೆ ಇವರಿಗೆ. ಇವರಿಗೆ ಅದರಿಂದ ಏನೂ ಆಗದೆ ಹೋದಾಗ ಅವ್ರಿಗೇನಾಗುತ್ತೆ ಮತ್ತೆ? ದೇಶ್ವರ್ ಅವ್ರಿಗೆ ಏನೂ ಆಗಿಲ್ಲ, ಗಟ್ಟಿ ತಿಳ್ಕೊಬೇಕು. ಅದಕ್ಕೆ ಹನುಮಂತ ಜಯಂತಿ ಹನುಮಂತನ ಹೆಸರೇ ಅಪಾರ್ಥ ಮಾಡ್ಕೊಂಡ್ಬಿಟ್ರೆ ಹನುಮಂತನ ಅನುಗ್ರಹ ಹೇಗೆ ಆಗುತ್ತೆ? ಸರಿಯಲ್ಲ. ಇನ್ನೊಂದು ಪ್ರಶ್ನೆ ಬರುತ್ತೆ, ಇನ್ನೊಂದು ಸ್ವಾರಸ್ಯ ಇದೆ ಅಲ್ಲಿ. ಅದು ಸುಪರ್ಣ ಅಂತ ಹೆಸರಾಯ್ತು ಅವತ್ತಿನಿಂದ ಗರುಡರಿಗೆ, ಸುಪರ್ಣ ಅಂತ ಹೆಸರು. ಅಲ್ಲೇನರ್ಥ? ಇಂದ್ರದೇವರ ವಜ್ರಾಯುಧದ ಪೆಟ್ಟಿಗೆ ರೆಕ್ಕೆಯೂ ಮುರಿಯದವನು ಅಂತ ಹೆಸರು. ಅರ್ಥ ಆಯ್ತಾ? ಅದೇ ಅರ್ಥ ಇಲ್ಲಿ ಮಾಡಬೇಕಲ್ಲ. ವಜ್ರಾಯುಧದ ಪೆಟ್ಟಿಗೆ ಗಲ್ಲವೂ ಒಡೆಯದವನು, ಪ್ಯಾರಲ್ ಆಗಿದೆ, ಕರೆಕ್ಟ್ ಆಗಿದೆ. ಅರ್ಥ ಆಯ್ತಾ? ಇದನ್ನ ಯಾರು ಯೋಚನೆ ಕೂಡ ಮಾಡಿಲ್ಲ. 99 ಪಾಲು ಜನ ನಮ್ಮವರು ಉಪನ್ಯಾಸದಲ್ಲಿ ಇವತ್ತು ಹೀಗೆ ಹೇಳೋದು, ತಪ್ಪು ತಪ್ಪೇ ಹೇಳೋದು. ಬರದಿರೋದಂತೂ ಬರದಾಗ್ಬಿಟ್ಟಿದ್ದಾರಾಗಲಿ, ಎಷ್ಟು ಅನ್ಯಾಯ! ನಿಜವಾಗಲೂ ಭಾರಿ ಆಶ್ಚರ್ಯ ಆಗುತ್ತೆ, ಅದನ್ನು ಎಷ್ಟು ಸೀರಿಯಸ್ನೆಸ್ ನಮಗಿಲ್ಲ ಅಂತ ಹೇಳೋದು ಸಾಕ್ಷಿ. ನಾರಾಯಣ ಪಡೆದ ಅರ್ಥ ಬರದಾಗಿದೆ, ಪಾಪ ಅವರು ಬರ ನೋಡ್ಕೊಂಡಾರು, ಸರಿಯಾಗಿ ಹೇಳಬೇಕು ಅಲ್ಲ. ಇನ್ನೂ ನಮ್ಮ ಮಹಾನುಭಾವರು ಇದ್ದಾರೆ, ಆ ಶ್ಲೋಕಕ್ಕೆ ತಪ್ಪು ಅರ್ಥ ಬರೋದು, ಆ ಶ್ಲೋಕಕ್ಕೆ ತಪ್ಪು ಅರ್ಥ ಮತ್ತೆ ಒಡೆದು ಹೋಗ್ಬಿಡ್ತು ಅಂತ ಅರ್ಥ ಬರೆದು ಬಿಟ್ಟಿದ್ದಾರೆ ಅಳಿಯ. ಸಂಸ್ಕೃತ ಏನೇನೋ ಬರದೇ ಇದ್ದವ್ರು ಬರೆದ ಅರ್ಥ. ಇದು ವಾಯುದೇವರ ಹಿರಿಮೆ. ಅವರು ಸುಪರ್ಣ, ಇವರು ಹನುಮಾನ್. ಪರ್ಣ ಹನು, ಸುಪರ್ಣ ಹನುಮಾನ್. ಸು ಅಂದರೆ ಪ್ರಶಸ್ತ, ಹನುಮಾನ್ ಅಂದರೆ ಪ್ರಶಸ್ತ. ಸಿಂಪಲ್ ಆಗಿ ಅದಕ್ಕೆ ಹನುಮಾನ್ ಮೊದಲನೇ ಹೆಸರು. ಮೊದಲನೇ ಹೆಸರು ತಿಳ್ಕೊಂಡ್ರೆ ಸಾಕು ನಮಗೆ, ಏನಾಗೋದಿಲ್ಲ ಅವರಿಗೆ, ನಮಗೆ ಸೋಲೇ ಇಲ್ಲ ಅಂತ ಅರ್ಥ ಹೇಳ್ತಾರೆ. ಇನ್ನೊಂದು ಸಾರಸ್ಯ, ನೆಕ್ಸ್ಟ್ ಹನು ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ ಅಂತ ಆಚಾರ್ಯರು ತಮ್ಮ ಪಾಶ್ಚಾತ್ಯಗಳಲ್ಲಿ ಹೇಳ್ತಾರೆ. ಹನು ಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿಶಬ್ದಿತ. ಹನು ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ. ಹನು ಹಿಂಸಾಗತ್ಯೋಹೋ ಅಂತ ಹನು ಶಬ್ದದ ಅರ್ಥ, ಧಾತುಕೋಶದಿಂದ ಬಂದ ಅರ್ಥ. ಹನ ಹಿಂಸಾಗತ್ಯೋಹೋ, ಹನ ಶಬ್ದಕ್ಕೆ ಹಿಂಸೆ ಅಂತ ಅರ್ಥ, ಗತಿ ಅಂತ ಅರ್ಥ. ಸೊ ಹನುಮಾನ್ ಅಂದರೆ ಗತಿಮಾನ್ ಹಿಂಸಾವಾನ್ ಅಂತ ಅರ್ಥ. ಹಿಂಸಾವಾನ್ ಗತಿಮಾನ್ ಅಂತ ಅರ್ಥ. ಹಿಂಸಾವಾನ್ ಅಂದ್ರೇನು? ರಾವಣಾದಿಗಳನ್ನು ಹಿಂಸೆ ಮಾಡಿದಂಥ ಮಹಾಸಮರ್ಥ, ಅದು ಗ್ರೇಟ್ನೆಸ್, ಫಿಸಿಕಲ್ ಸ್ಟ್ರೆಂತ್. ಗತಿಮಾನ್, ಗತಿ ಅಂದರೆ ಜ್ಞಾನ, ಜ್ಞಾನವಾನ್ ಅಂತ ಅರ್ಥ. ಹನುಮಾನ್ ಇದ್ದುಕೊಟ್ಟು ಜ್ಞಾನವಾನ್ ಅಂದಮೇಲೆ ಇರೋದು ಕಪಿರೂಪದಲ್ಲಿ ಅರ್ಥ ಆಯ್ತಾ? ಮನುಷ್ಯ ತಪ್ಪಾಡಿದರೆ ಕಪಿ ಅಂತಾರೆ. ಕಪಿರೂಪದಲ್ಲೂ ಜ್ಞಾನವಾನ್ ಅಂದರೆ ವಾಯುದೇವರಿಗೆ ಯಾವುದೇ ಯೋನಿಯಲ್ಲಿ ಹುಟ್ಟಿದ್ರು ಅಫೆಕ್ಟ್ ಆಗೋದಿಲ್ಲ, ಅದು ಇಂಪಾರ್ಟೆಂಟ್. ಯಾವ ಅವಸ್ಥೆಯಲ್ಲೂ ಅವ್ರಿಗೆ ಅಫೆಕ್ಟ್ ಆಗಲ್ಲ. ಯಾವ ಯೋನಿಯಲ್ಲಿ ಹುಟ್ಟಿದ್ರು ಅವತಾರ ಆಗ, ಬೇರೆ ದೇವತೆಗಳಿಗೆ ಆಗಲ್ಲ. ಹೀನೆಯವನೇ ಹುಟ್ಟಿದಾಗ ಅವ್ರಿಗೆ ಅಫೆಕ್ಟ್ ಆಗುತ್ತೆ. ಅದರಿಂದ ವಾಯುದೇವರಿಗೆ ಆಗೋದಿಲ್ಲ. ಅದರಿಂದ ಏನು ಹನುಮಾನ್ ಅಂತ ಹೆಸರು ಬಂತು. ಹನುಮಾನ್ ಶಬ್ದ ಜ್ಞಾನವಾನ್ ಅಂತ ಅರ್ಥ. ಹನುಮಂತನ ಕೊಂಡಾಡೋದೇ ಹಾಗೆ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣ ಫಲೇಶು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ. ಎಷ್ಟು ಸರಿಯಾದ ಅರ್ಥ. ಅದಕ್ಕೆ ಜ್ಞಾನೇ ಅಂತಲೇ ಶುರು ಮಾಡೋದು. ಹನುಮಂತ ಜ್ಞಾನವಂತ. ಇಡೀ ರಾಮಾಯಣದ ಹನುಮಂತ ಜ್ಞಾನ ಎಷ್ಟು ಕೊಂಡಾಡ್ತಾರೆ ಅಂದರೆ, ಒಂದು ಸರ್ತಿನೂ ತಪ್ಪು ತಿಳುವಳಿಕೆ ಬರಲಿಲ್ಲ ಹನುಮಂತನೇ. ಭರತ ತಪ್ಪು ತಿಳ್ಕೊತಾನೆ, ಲಕ್ಷ್ಮಣ ತಪ್ಪು ತಿಳ್ಕೊತಾನೆ, ರಾಮ ಸೀತೆ ಹನುಮಂತ, ಮೂರು ಜನಕ್ಕೆ ಅಜ್ಞಾನ ಇಲ್ಲೇ ಇಲ್ಲ. ಅವರು ಸ್ವತಂತ್ರ, ಅವರು ಅಕ್ಷರರು, ಇವರು ಜೀವೋತ್ತಮ. ಇದು ಅರ್ಥ ಮಾಡಿಕೊಂಡ್ರೆ ಹನುಮಂತನ ಹಿರಿಮೆ ಜ್ಞಾನವಾನ್ ಅಂತ ಅರ್ಥ. ಮೂರು ರೂಪದಲ್ಲೂ ಜ್ಞಾನವಾನ್. ಭೀಮ ಜ್ಞಾನವಾನ್ ಅಂತ ಅರ್ಥ, ಮಾ ಅಂದರೆ ಜ್ಞಾನ. ಮೃತಮಃ ಜ್ಞಾನವಾನ್ ಅಂತಾನೆ ಭೀಮಶಬ್ದಕ್ಕೆ ಅರ್ಥ. ಇನ್ನು ಪೂರ್ಣ ಪ್ರಜ್ಞಾ, ಜ್ಞಾನ ಪೂರ್ಣ ಜ್ಞಾನ. ಮೂರು ಅವತಾರದಲ್ಲೂ ಜ್ಞಾನವಾನ್ ಜ್ಞಾನವಾನ್ ಜ್ಞಾನವಾನ್, ಮೂರು ಒಂದೇ ರೀತಿ ಹೆಸರುಗಳು. ಅಂದರೆ ಯಾವ ನೋಡಿ, ಕಪಿ ರೂಪ ತಗೊಂಡ್ರು ಜ್ಞಾನವಾನ್, ಕ್ಷತ್ರಿಯ ರೂಪ ತಗೊಂಡ್ರು ಜ್ಞಾನವಾನ್, ಯತಿ ರೂಪ ತಗೊಂಡ್ರು ಜ್ಞಾನವಾನ್. ನಮಗೆ ಒಂದೊಂದು ಕಾರಣ, ಮನುಷ್ಯನಾಗಿದ್ದೆ ಅದಕ್ಕೆ ಪ್ರಾಬ್ಲಮ್ ಆಯಿತು, ಕಪಿ ವೇಷ ಹಾಕೊಂಡಿದ್ದೆ ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್ಗಳೇ. ಅವ್ರ ಪ್ರಾಬ್ಲಮ್ ಉಡದವರಿಗೆ ಪ್ರಾಬ್ಲಮ್, ಅವ್ರಿಗೆ ಪ್ರಾಬ್ಲಮೇ ಇಲ್ಲ ಅವರಿಗೆ. ಅದಕ್ಕೆ ಅವ್ರ ಹೆಸರಿಗೆ ಅಷ್ಟು ಮಹತ್ವವಂತ ಹನುಮಾನ್ ಅಂತ ಹೆಸರಾಯಿತು. ಇದು ಅವರ ಮಹಿಮೆ. ಅದು ಎಂಥ ಜ್ಞಾನ! ಸುಗ್ರೀವಾದಿಗಳು ದಾರಿ ತಪ್ಪಿಬಿಟ್ಟಿದ್ದಾರೆ. ಅವರಿಗೆಲ್ಲ ಎಜುಕೇಟ್ ಮಾಡ್ತಾನೆ ಹನುಮಂತ. ಸುಗ್ರೀವ ಹೀಗಿದ್ರೆ ನೋಡು, ಬಲೇನಾಪಿ ಹಿ ಕಾರಯಾಮಿ, ನೀ ಮಾಡ್ತೀಯೋ ನಾನು ಮಾಡಿಸ್ಲೋ. ಕಪಿಗಳೇ, 4 ಕೋಟಿ ಕಪಿಗಳು ಹನುಮಂತ ಹೇಳ್ತಾರೆ, ರಾಮಕಾರ್ಯವನ್ನು ನೀವು ಬಿಡೋದಾದರೆ ನಾನು ಹೊಡೆಯೋದು ಗ್ಯಾರಂಟಿ. ಪ್ರಶಾಸ್ಯ ಸನ್ಮಾರ್ಗ ಗತಾನ್ಕರು ನ ರಾಮ ಕಾರ್ಯೇ ನ ವಿಸ್ಮೃತಿಸ್ತೇ ರಘುವರ್ಯ ಕಾರ್ಯೇ ಕಾರ್ಯಾ ಕಥಂಚಿತ್ ಸಹಿ ನೋಭಿ ಪೂಜ್ಯ. ರಾಮನ ಉಪಕಾರ ಮರಿತಾರಾ? ಹನುಮಂತ ಹೇಗೆ ಹೇಳ್ತಾರೆ, ಎಂಥ ರಾಮ, ಎಷ್ಟು ರಕ್ಷಣೆ ಮಾಡ್ತಾರೆ ನಮ್ಮನ್ನು, ಮರಿತಾರಾ? ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಹನುಮಂತನ ಜ್ಞಾನ ಸ್ಪಷ್ಟವಾದ ಜ್ಞಾನ. ರಾವಣನ ಮುಂದೆ ನಿಂತಾಗ ಟೆನ್ಷನ್, ಅದು ಒಬ್ಬರೇ ಬಂದಿರೋದು ಹನುಮಂತ, ಯಾರ್ಯಾರು ಸಪೋರ್ಟ್ ಇಲ್ಲ, ಕೈಯಲ್ಲಿ ಗದೆ ಇಲ್ಲ, ಮೈ ಮೇಲೆ ಕವಚ ಇಲ್ಲ, ಏನೇನೇನೂ ಇಲ್ಲ, ಹೊಟ್ಟೆಗೆ ಊಟ ಇಲ್ಲ, ಹಾರಿ ಬಂದಿರೋದು, ಏನೇನೂ ಇಲ್ಲ. ಅವರಿಗೆಲ್ಲ ಇದೆ, ರಾವಣನಿಗೆ ಪ್ರತಿಯೊಂದು ಇದೆ. ಧೈರ್ಯ, ಏ ರಾವಣ ಯಾರು ಗೊತ್ತಾ, ನಾನೇ ರಾಮ ಯಾರು ಗೊತ್ತಾ, ಬ್ರಹ್ಮ ಸ್ವಯಂಭೂ ಚತರಾನನೋವ ರುದ್ರ ತ್ರಿನೇತ್ರ ತ್ರಿಪುರಾಂತಕೋವ ಇಂದ್ರೋ ಮಹೇಂದ್ರ ಸುರನಾಯಕೋವ ಸ್ಥಾತುಮ್ನ ಶಕ್ತ ಯುಧಿ ರಾಘವಶ್ಯ. ರಾಮನ ಮುಂದೆಲ್ಲಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಗೊತ್ತಾ, ಎಷ್ಟು ಪರ್ಫೆಕ್ಟ್ ನಾಲೆಡ್ಜ್. ಆಕ ಒಂದು ಚೂರು ತಪ್ಪು ಮಾಡೋದಿಲ್ಲ. ಲಂಕೆಯಲ್ಲಿ ಆ ಟೆನ್ಷನ್ ಇದ್ದಾಗ ಏನಾರು ಮಾಡಿಬಿಟ್ಟು ಹೋಗಲಿ ಪಾಪ, ತುಂಬ ಸುಸ್ತೊಡೆದಿದ್ದ ಅಂತ ಹೇಳಿಬಿಡ್ತಾರೆ. ಅಲ್ಲಿ ಅಶೋಕವನವನ್ನು ಬಿಟ್ಟು ಎಲ್ಲದನ್ನ ಸುಡ್ತಾನೆ, ಸೀತಾಕೃತಿ ಏನೂ ಆಗದಂತೆ ನೋಡ್ಕೋತಾನೆ. ಎಷ್ಟು ಎಚ್ಚರ ಅದು! ರಾವಣ ತನ್ನ ತಂಗಿ ಗಂಡನೇ ಕೊಂದಾಕಿರ್ತಾನೆ ಯುದ್ಧದೊಳಗೆ. ಎಷ್ಟು ಬಲ ಇದ್ರೂ ಬುದ್ಧಿ ಇಲ್ಲ ಅವನಿಗೆ. ಹನುಮಂತನೇ ರಾಮದೇವರು ಒಂದು ಚೂರು ಕಾಮೆಂಟ್ ಮಾಡೋದಿಲ್ಲ, ಒಂದು ಮಾತು ಹೇಳ್ತಾರೆ, ಕೃತಂ ಹನುಮತ ಕಾರ್ಯಂ ಸುಮಹದ್ ಭುವಿ ದುರ್ಲಭಂ. ಹನುಮಂತ ಮಾಡಿದ ಕೆಲಸ ದುರ್ಲಭ, ಇವರು ಮಾಡಕ್ಕೆ ಸುಮಹದ್ ಭಾರಿ ದೊಡ್ಡದು, ದುರ್ಲಭ, ಯಾರೂ ಮಾಡಕ್ಕೆ ಬರೋದಿಲ್ಲ. ಮನಸಾಪಿ ಯದನ್ನೇನ ನಶಕ್ಯಂ ಧರಣೀತಲೆ, ಉಳಿದವರು ಮನಸ್ಸಲ್ಲಿ ಇಮ್ಯಾಜಿನ್ ಮಾಡೋಕ್ಕೂ ಬರೋದಿಲ್ಲ ಬಿಡಿ, ಮಾಡೋದಕ್ಕಲ್ಲ, ಇಮ್ಯಾಜಿನ್ ಮಾಡೋಕ್ಕೂ ಬರೋದಿಲ್ಲ. ಎಷ್ಟು ಗ್ರೇಟ್ ಅದು! ರಾಮದೇವರು ಹೋಗ್ತಾ ಇದ್ದಾರೆ ಮತ್ತೆ, ಆ ರೀತಿ ಯಾರನ್ನು ಹೊಗಳಲ್ಲ ರಾಮದೇವರು. ಸುಗ್ರೀವಾದಿಗಳನ್ನು ಬೈದಿದ್ದಾರೆ ಅವತ್ತು ಹೊಗಳಿಲ್ಲ. ಇದು ಮಾತು ಅರ್ಥ ಮಾಡಿಕೊಂಡ್ರೆ ಹನುಮಾನ್ ಅಂತ ಶಬ್ದ. ಅಂಜನಾ ಸೂನು ತಾಯಿ ಹೆಸರು. ಈಗ ಎಲ್ಲ ಡೀಟೇಲ್ ಆಗಿ ಹನುಮಾನ್ ಇನ್ನೂ ಎಷ್ಟು ದಿವಸ ಹೇಳೋದು ಮುಗಿಯೋದಿಲ್ಲ, ಇಡೀ ರಾಮಾಯಣ ಹೇಳಬೇಕು. ಅದಕ್ಕೆ ಎಲ್ಲೇನೇನಾಯಿತು ಅಂತ ಸುಮ್ಮನೆ ಸ್ಯಾಂಪಲ್ಗೆ ಅರ್ಥ ಹೇಳಿರೋದು ಅಷ್ಟೇ. ಹನುಮಾನ್ ಅಂಜನಾ ಸೂನು ಅಂಜನೀಸು, ಅಂಜನೇಯ ಮಗ. ಅಂಜನೀಯ ಮಗ ಹನುಮಂತ. ಅದೇನು ತಾಯಿ ಹೆಸರು ಭಾರಿ ದೊಡ್ಡ ವಿಚಾರ ಅಂದರೆ ತಪಸ್ಸು ಮಾಡಿ ಪಡೆದಿದ್ದಾಳೆ, ಅದು ಮುಖ್ಯ. ಅದು ಹನುಮಂತನಂಥವ್ರನ್ನ ನೋಡಬೇಕಾದ್ರೆ ನಾವು ಕ್ಯೂನಲ್ಲಿ ದರ್ಶನ ಆದರೆ ಎಷ್ಟು ಪುಣ್ಯ ಮಾಡಿದ್ದೆ ಅಂತ ಹೇಳ್ತೇವೆ. ಏನು ಸುಕೃತವ ಮಾಡಿದವಳು ಯಶೋದೆ ಅಂತ ಹೇಳಿ ಯಶೋದೆ ಹೇಳೋ ಹಾಗೆ, ಏನು ಸುಕೃತವ ಮಾಡಿದವಳು ಅಂಜನಿ. ಎಂಥ ತಪಸ್ಸು ಮಾಡಿರ್ತಾಳೆ! ಗುರುಗಳು ಮತಂಗ ಮುನಿಗಳು ಅವರ ಅಪ್ಪಣೆಯಂತೆ ತಾನು ತಿರುಪತಿಗೆ ಹೋಗ್ತಾಳೆ, ಅಲ್ಲಿ ಸೇವೆ ಮಾಡ್ತಾಳೆ. ಅಲ್ಲಿ ಸೇವೆ ಮಾಡಿದ್ದಕ್ಕೆ ಹನುಮ 12 ವರ್ಷ ಸೇವೆ ಮಾಡ್ತಾಳೆ. ಆಗ ಹನುಮಂತ ಹುಟ್ಟಿರೋದು. ಸೊ ತಿರುಪತಿಗೂ ಹನುಮಂತನೂ ಲಿಂಕ್ ಇರೋದು. ತಿರುಪತಿಯಲ್ಲಿ ಮಾಡಿದಂತಹ ದೊಡ್ಡ ತಪಸ್ಸಿನ ಫಲವಾಗಿ ಅಂಜನೆಗೆ ವಾಯುದೇವರು ಮಗನಾಗಿ ಹುಟ್ಟಿ ಬರ್ತಾರೆ. ಅಂಜನಾ ಸೂನು ಅಂತ ಹೆಸರು. ಅಂಜನೀ ಸೂನು ಹೌದು, ಅಂಜನಾ ಸೂನು ಹೌದು. ಹಾಂ, ಏನ ಏನ ದಕ್ಷಿಣ ಅದಿರಲಿ, ಅಲ್ಲ ಹೇಳಿದ್ದು ಅಂಜನಾ ಅಂತ ತಪಸ್ಸು ಮಾಡಿ ಪಡೆದಿರೋದ್ರಿಂದ ಹೋರಿ. ಎಂಥ ತಪಸ್ಸು ಅದು ಕೂಡ, ಎಂಥ ತಪಸ್ಸು! ನಮ್ಮ ಏಕಾಶಿ ಫಲಾರ ಉಪವಾಸ ಇದ್ದಾಗೆ ಮಾಡಿದ್ದು ಮಾಡಿದ್ದೆ ತಿಂದು ಆ ಥರ ಅಲ್ಲ. 12 ಮೊದಲೇ ಒಂದು ವರ್ಷ ವೆಂಕಟೇಶ್ಕರ ಕೇಳಿರ್ತೀರಿ, ಒಂದು ವರ್ಷ ಪೂರ್ತಿ ನಿರಾಹಾರ, ಒಂದು ವರ್ಷ ಪೂರ್ತಿ ನಿರಾಹಾರ, ವರ್ಷ ಎಂಥ ತಪಸ್ಸು ಮಾಡಿದ್ದ ಅಂದರೆ ಬೈ ವಾಯುನೇ ಕುಡ್ಕೊಂಡ್ಲು, ಅನ್ನ ಇಲ್ಲ ನೀರಿಲ್ಲ, ವಾಯುದೇವರೇ ಮಗನಾಗಿ ಬಂದರು. 2ನೇ ವರ್ಷ ಶುರುವಾಯಿತು. ಆಗ ವಾಯುದೇವರು ಹಣ್ಣು ಕೊಟ್ಟು, ದಿವಸಕ್ಕೊಂದು ಹಣ್ಣು ಕೊಡ್ತಿದ್ರು. ಆ ರೀತಿ 11 ವರ್ಷ ಬರೀ ಹಣ್ಣು, ಒಂದು ಹಣ್ಣು ಮತ್ತೆ 11 ವರ್ಷ ಇಂಥ ತಪಸ್ಸು ಮಾಡಿದ್ದಕ್ಕೆ ವಾಯುದೇವರು ಅವತಾರ ಮಾಡಿದ್ದಾರೆ ಅಂದರೆ ಆಗ ಅಂಜನಾಸುನು ಎಂಬುದು ಒಳ್ಳೆ ಗ್ರೇಟ್. ಅದು ಅಂಥ ತಪಸ್ಸಿನ ಫಲವಾಗಿ ವಾಯುದೇವರು ಬಂದಿರೋದ್ರಿಂದ ತಾಯಿಯ ಸಾಧನೆ ಉಪಲಕ್ಷಣ ಅಂತ ಒಂದಿದೆ. ತಾಯಿ ತಪಸ್ಸರಿನೇ, ತಂದೆ ಏನು ತಪಸ್ಸು ಮಾಡಿದ್ದ? ಕೇಸರಿ, ಕೇಸರಿ ತಂದೆ, ಕೇಸರಿ ಸೂನು ಇವರು. ಆತೇನು ತಪಸ್ಸು ಮಾಡಿದ್ದ? ಮಧ್ಯಯುಗದಲ್ಲಿ ಭಾವಪ್ರಕಾಶದಲ್ಲಿ ಬರೀತಾರೆ, ಆತ ದೊಡ್ಡ ತಪಸ್ಸು ಮಾಡಿದ್ದ. ಭರದ್ವಾಜಾದಿ ಮುನಿಗಳೆಲ್ಲ ತುಂಬ ಜನ ಕೇಳಿರೋದೇ ಇಲ್ಲ ಅದನ್ನು. ಮಧ್ಯಯುಗದ ನೋಟ್ಸಲ್ಲಿ ನಾರಾಯಣ ಪಂಡಿತಾಚಾರ್ಯರು ಬರೀತಾರೆ, ತುಂಬ ಭರದ್ವಾಜಾದಿ ದೊಡ್ಡ ದೊಡ್ಡ ಮುನಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ಅವರಿಗೊಬ್ಬ ದೊಡ್ಡ ರಾಕ್ಷಸ, ಗಜರೂಪದ ರಾಕ್ಷಸ, ಆನೆ ರೂಪದಲ್ಲಿ ಪೀಡಿಸ್ತಾ ಇರ್ತಾರೆ. ಅವರು ಎಲ್ಲಿ ಹೋದರೂ ಓಡಾಡಿಸ್ತಿರ್ತಾರೆ, ತಪಸ್ಸು ಮಾಡೋಕ್ಕೆ ವೆರಿ ವಿಘ್ನ ವಿಘ್ನ ವಿಘ್ನ. ಅವರೆಲ್ಲ ಕೇಳ್ಕೊತಾರೆ ಕೇಸರಿನ, ಕೇಸರಿ ನೀನು ಬಿಡುಗಡೆ ಮಾಡಪ್ಪ, ನಮ್ಮ ಓಡಿಸು ಅಂತ ಹೇಳ್ತಾರೆ. ಆ ಕೇಸರಿ ಅಂದರೆ ಸಿಂಹ ಅಂತ ಅರ್ಥ. ಇರೋದು ಕಪಿರೂಪದ ಕೇಸರಿ, ಸಿಂಹ, ಕಪಿ ಸಿಂಹ ಬಂದು ಅವನು ಕೊಂದು ಹಾಕಿಬಿಡ್ತಾರೆ. ಕೇಸರಿ ಕೊಂದು ಹಾಕಿದ ತಕ್ಷಣ ಅವ್ರಿಗೆ ಭಾರಿ ಖುಷಿ ಆಗುತ್ತೆ. ಆ ಹೇಳ್ತಾರೆ, ನಿನಗೆ ಲೋಕೋತ್ತರನಾದ ಮಗ ಹುಟ್ಟಲಿ ಅಂತ ಹೇಳ್ತಾರೆ. ನಮಗೆ ವಿಘ್ನ ಪರಿಹಾರ ಮಾಡಿದ ಕೆಲಸ, ಸೇವೆ ಮಾಡಿರೋದ್ರಿಂದ ನಿನಗೆ ಲೋಕಕ್ಕೆ ವಿಜ್ಞಾನ ಕಾರ್ಯಕ್ಕೆ ವಿಘ್ನ ಬರತಕ್ಕಂಥ ಏನು ಪ್ರಸಂಗ ಬರ್ತದೆ ಅದು ನಾಶ ಮಾಡುವಾಗ ಹುಟ್ಟಲಿ. ಅದು ಕೊಟ್ಟು ಕೋಟ್ ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯ. ತಾಯಿಯ ತಪಸ್ಸು ಆಗಿದೆ, ಇವರು ತಪಸ್ಸು ಆಗಿದೆ. ಅದು ಇನ್ನೊಬ್ಬರ ತಪಸ್ಸಿಗೆ ವಿಘ್ನ ಮಾಡಲಿಕ್ಕೆ ಯಾರು ಬರ್ತಾರೆ ಅವರಿಗೆ ಆ ವಿಘ್ನ ಪರಿಹಾರ ಮಾಡಿದರೂ ಕೂಡ ದೊಡ್ಡ ಸಾಧನೆ ಆಗ್ತದೆ ಅಂತ ಹೇಳ್ತಾರೆ. ಅದೊಂದು ದೊಡ್ಡ ತಪಸ್ಸು. ಅದು ತಪಸ್ಸು ಮಾಡೋರಿಗೆ ವಿಘ್ನ ಬಂದಾಗ ಪರಿಹಾರ ಮಾಡಿ ನಮ್ಮ ತಪಸ್ಸಿಗೆ ಅನುಕೂಲ ಆ ಪುಣ್ಯ ನಮಗೆ ಬರ್ತದಲ್ಲ. ಇದು ತಂದೆಯ ಪುಣ್ಯ, ತಾಯಿ ಪುಣ್ಯ ಎರಡೂ ಸೇರ್ಕೊಂಡೋಯ್ತು. ಅದಕ್ಕೆ ಅಂಜನಾಸೂನು, ಹನುಮಾನ್ ಅಂಜನಾಸೂನು, ವಾಯುಪುತ್ರ ಮಹಾಬಲ, ವಾಯುದೇವರ ಮಗ. ಅಂದರೆ ಮೂಲರೂಪಕ್ಕೂ ಅವತಾರ ರೂಪಕ್ಕೂ ವ್ಯತ್ಯಾಸ ಇಲ್ಲ. ದೇವತೆಗಳಲ್ಲಿ ಸಾಮಾನ್ಯವಾಗಿ ಮೂಲರೂಪದಿಂದಲೇ ಹುಟ್ಟಿ ಬರ್ತಾರೆ, ವ್ಯತ್ಯಾಸ ಇರುತ್ತೆ ಅವ್ರಿಗೆ, ಇವರಿಗೆ ಇಲ್ಲ. ಅದು ಎರಡು ವಿಶೇಷ. ಆತ್ಮಾವಯಿ ಪುತ್ರನಾಮಾಸಿ ಒಂದು ಪದ ಇದೆ. ದೇವತೆಗಳು ತಮ್ಮಗನಾಗಿ ತಾವೇ ಹುಟ್ಟುತ್ತಾರೆ ಅಂತ ಅರ್ಥ. ಇಂದ್ರದೇವರು ಬಂದರು, ಕುಂತಿ ಕಳೆದು ಅರ್ಜುನನೇ, ಇಂದ್ರದೇವ ಯಮದೇವರು ಕರೆದರು, ಧರ್ಮರಾಜ ಯಮನೇ, ವಾಯುದೇವರು ಕರೆದು ವಾಯುದೇವರು ಯಾವ ಬಂದು ಸಾಕ್ಷ ಭೀಮಸೇನೇ. ಇಲ್ಲಿ ಹನುಮಂತನೇ ಏನಾಗಿ ಬಂದರು? ವಾಯುದೇವರೇ ಹನುಮಂತನಾಗಿ ಬಂದರು. ವಾಯುಪುತ್ರ ಇದು ಕೊಟ್ಟು ವಾಯು ಅಷ್ಟೇ, ಬೇರೆಯವರೆಲ್ಲ ಹಾಗೆ ಮಾಡಬಾರದು, ದೇವತೆಗಳಿಗೆ ಮಾತ್ರ. ವಾಯುಪುತ್ರ, ವಾಯುಪುತ್ರ ಅಂತ ಅಷ್ಟು ಏನು ಗೊತ್ತಾಯಿತು ನಮಗೆ? ಜೀವೋತ್ತಮನ ಮಗ. ಮತ್ತು ವಾಯುದೇವರಿಗೆ ಕೆಟ್ಟ ಪ್ರಾರಬ್ಧ ಅಂತಿಲ್ಲ. ಕೆಟ್ಟ ಪ್ರಾರಬ್ಧ ಯಾವ ಬರುತ್ತೆ? ಪಾಪ ಮಾಡಿದರೆ ಬರುತ್ತೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಂದೂ ಪಾಪ ಮಾಡೋದಿಲ್ಲ ಅಂದರೆ ಕೆಟ್ಟ ಪ್ರಾರಬ್ಧ ಇಲ್ಲೇ ಇಲ್ಲ ಅವರಿಗೆ. ಅಂದರೆ ಸುಖ ಪ್ರಾರಬ್ಧದಿಂದ ಬಂದವರೇ ಹೊರತು ಕೆಟ್ಟ ಪ್ರಾರಬ್ಧ ಅವರಿಗಿಲ್ಲ. ಮತ್ತು ವಾಯು ಶಬ್ದಕ್ಕೆ ವಿಶೇಷ ಅರ್ಥವನ್ನು ಹೇಳ್ತಾರೆ. ವಾಯು, ವಾ ಪ್ಲಸ್ ಐ ಸೇರಿ ಆಮೇಲೆ ಅದಕ್ಕೆ ಹೂ ಸೇರಿಬಿಟ್ಟು ವಾಯು ಅಂತ ಪದ ಆಗಿರೋ. ಅದಕ್ಕೆ ಅರ್ಥ ಹೇಳಿದ್ರು ವಾದಿರಾಜ ಸ್ವಾಮಿಗಳು ಸರಸಭಾರತಿ ವಿಲಾಸದಲ್ಲಿ ಅದರ ಅರ್ಥವನ್ನು ಹೇಳ್ತಾರೆ. ಟೀಕಾರಾಯರು ತತ್ವಪ್ರಕಾಶಗಳ ಅರ್ಥ ಹೇಳ್ತಾರೆ. ಏನು ವಾಯು ಅಂದರೆ? ವಾ, ವಾ ಅಂದರೆ ಗತಿ ಗಂಧನ ಯೋಹು. ವಾ ಶಬ್ದಕ್ಕೆ ಗತಿ ಅಂತ ಅರ್ಥ, ಗಂಧನ ಪರಿಮಳ ಅಂತ ಅರ್ಥ. ಎರಡು ಅರ್ಥ ಇದೆ. ಗತಿ ಅಂದರೆ ಜ್ಞಾನ, ಸೊ ಜ್ಞಾನಪೂರ್ಣರು. ಪರಿಮಳ, ಅವರ ದುರ್ಗಂಧದ ಹೆಸರೇ ಇಲ್ಲ, ಪರಿಮಳ. ಅದಕ್ಕೆ ಅನುವ್ಯಾಖ್ಯಾನದ ಕಮಲದ ಪರಿಮಳ ಎಲ್ಲ ಇಟ್ಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ವಾ ಅಂತ ಹೆಸರು. ಚೆನ್ನಾಗಿದ್ದರೆ ವಾ ವಾ ಅಂತಾರಲ್ಲ, ಅತಿ ಭಾರಿ ವಾ ಅಂತ ಹೇಳಿದರೆ ಭಾರಿ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡೋದಕ್ಕೆ. ಹಾಂ, ಹಲೋ, ನಮೋ ನಮಸ್ತೆ ಗಿಡವರಿಗೆ. ಹಾಂ. ಅದು ನವನವಾಸಿಗಳಿಗೆ. ಏನು? ಆ ಹೌದು, ನಿಶ್ಚಿತ ಜ್ಯೇಷ್ಠ ಜ್ಯೇಷ್ಠ ನಿಜ ಜ್ಯೇಷ್ಠ ಅಮಾವಾಸ್ಯೆ. ಆ ನಿಜ ಜ್ಯೇಷ್ಠ ಅಮಾವಾಸ್ಯೆ ನಿಜ ಜ್ಯೇಷ್ಠ ನಿಜ ಅಧಿಕ ಅಲ್ಲ ನಿಜ ಜ್ಯೇಷ್ಠ. ಹಾಂ ಇರ್ಬೋದು. ಹೌದು ಹೌದು, ಅವತ್ತು ಆಗ್ಬೋದಲ್ಲ ಆಗ್ಬೋದಲ್ಲ. ಹಾಂ ಸರಿ. ಅಲ್ಲ ಅಲ್ಲ ಅಲ್ಲ, ನಿಜದಲ್ಲಿ ನಿಜದಲ್ಲಿ. ಹಾಂ ಆಗಲಿ 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 ಆಗಲಿ, ನೋವೋ ನೋವು ಸರಿ ನೋವೋ ನೋವು. ಆದ್ದರಿಂದ ವಾ ಆಮೇಲೆ ಐ ಅಯ್ಯ ಪಯ್ಯ ಗತವು ಅಂತ ಅದಕ್ಕೆ ಅರ್ಥ. ಅಯ್ಯ ಪಯ್ಯ ಗತವು, ಐ ಶಬ್ದಕ್ಕೂ ಗತಿ ಅಂತ ಅರ್ಥ, ಮತ್ತೆ ಜ್ಞಾನವಾನ್ ಅಂತ. ಸೊ ವಾ ಅಂಶದ ಇನ್ನೊಂದಿರುತ್ತೆ, ವಾ ಶಬ್ದ ಬಲ ಅಂತ ಅರ್ಥ, ಜ್ಞಾನ ಅಂತ ಅರ್ಥ. ಜ್ಞಾನ ಬಲಗಳ ಸಮಾಹಾರ, ಅವರಷ್ಟು ಬಲ ಯಾರಲ್ಲೂ ಇಲ್ಲ, ಅವರಷ್ಟು ಜ್ಞಾನ ಯಾರಲ್ಲಿ, ಅದಕ್ಕೆ ವಾಯು ಅಂತ ಕರೀತಾರೆ. ಬಡಿತಾ ಸುತ್ತ ಶುರುವಾಗದೆ ಬಳ್ಳ ಅಂತಲೇ ಶುರುವಾಗುತ್ತೆ. ಬಳ್ಳ ಅಂದ್ರೆ ಏನು? ಬಲಸ್ವರೂಪರು, ಬಲಸ್ವರೂಪರು ಅಂತ ತಾತ್ಪರ್ಯ. ಈ ಅರ್ಥದಲ್ಲಿ ವಾಯುದೇವರ ಮಹಿಮೆ ಇದೆ. ಅಂಥವರ ಪುತ್ರ, ಅಂಥವರ ಪುತ್ರರಾದ್ದರಿಂದಾಗಿದೆ. ಮೂಲ ರೂಪ ಹೇಗಿದೆ, ಅವತಾರ ರೂಪ ಮ್ಯಾಚಿಂಗ್ ಹಾಗೆ ಇದೆ. ಇವ್ರು ಯಾವೂರವ್ರು ಗೊತ್ತಾ, ಇವ್ರು ಯಾರ ಕಡೆಯವ್ರು ಗೊತ್ತಾ ಅಂದರೆ ಸ್ವಲ್ಪ ಮಹತ್ವ ಅರ್ಥ ಆಗುತ್ತೆ. ಇವ್ರು ಯಾರ ಮಗ ಗೊತ್ತಾ, ಅಂಥವರೇ ಅವತಾರ ಮಾಡಿ ಬಂದಿರೋದ್ರಿಂದ ಮೂಲ ರೂಪದ ಜ್ಞಾನ ಫಲಗಳನ್ನ ಅರ್ಥ ಮಾಡಿಕೊಂಡವರಿಗೆ ವಾಯುದೇವರು ಎಷ್ಟು ದೊಡ್ಡವರು ಅಂತ ಗೊತ್ತಾಗುತ್ತೆ. ಹನುಮಾನ್ ಅಂಜನಾ ಸೂನುಹು ವಾಯುಪುತ್ರೋ ಮಹಾಬಲ, ಮಹಾಬಲ ಬಲ ಇರೋನು ಬಲ, ಮಹಾಬಲ ಭಾರಿ ಬಲ ಇದೆ ವಾಯುದೇವರಿಗೆ. ಮಹಾಶಬ್ದಕ್ಕೆ ತುಂಬ ಅರ್ಥ ಇದೆ. ಮಹಾಬಲ ಅಂತ ಹೇಳಿದರೆ ರಾವಣನಿಗೂ ಬಲ ಇದೆ, ಎಷ್ಟು ದುರ್ಯೋಧನಿಗೂ ಬಲ ಇದೆ, ದುಷ್ಟರಿಗೂ ಬಲ ಇರುತ್ತೆ. ಫಿಸಿಕಲ್ ಸ್ಟ್ರೆಂತ್ ದುಷ್ಟರದ್ದು ಜಾಸ್ತಿ ಆ ಲೆಕ್ಕದಲ್ಲಿ. ಸಾಮಾನ್ಯವಾಗಿ ಒಬ್ಬ ಗುಂಡ ಬೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಾಡಿ ಬಿಲ್ಡ್ ಮಾಡಿರದೆ ಅದಕ್ಕೆ ಅವರು ಲೋಕನಾಶ ಮಾಡಲಿಕ್ಕೆ ಬಿಲ್ಡ್ ಮಾಡಿರ್ತಾರೆ. ಆದ್ದರಿಂದ ಮಹಾಬಲ. ಆದರೆ ಮಹಾಶಬ್ದ ಉಪಯೋಗಿಸಬಾರ್ದು ಅವರು. ಯಾತಕ್ಕೆ? ಮಹಾಪೂಜಾಯಾಮ್ ಅಂತ ಅರ್ಥ ಇದೆ. ಪೂಜ್ಯವಾದ ಬಲ ಅಲ್ಲ, ಬಯಸ್ಕೊಳ್ಳೋ ಬಲ. ಬಂದ ಪಾಪಿಷ್ಠ ಅಂತ ಬೈತಾರೆ. ಇವರು ಬಂದರೆ ಹೋ ದೊಡ್ಡವರು ಬಂದರು. ಪೊಲೀಸಿನ ಬಲ ರಕ್ಷಣೆಗಿರೋರು, ಈ ಗುಂಡಾಗಳ ಬಲ ನಾಶ ಮಾಡಲಿಕ್ಕಿರೋರು. ಅದಕ್ಕೆ ಮಹಾಬಲ, ಪೂಜ್ಯವಾದ ಬಲ ಹೊಂದಿದ್ದಾರೆ. ಲೋಕದಲ್ಲಿ ಮಾನ್ಯವಾದ ಬಲ, ದುಷ್ಟರಿಗೆ ಸನ್ಮಾನ ಮಾಡೋಕ್ಕಾಗುತ್ತೆ ಬಲಶಾಲಿ ಅಂತೇಳಿ ಸಾಧ್ಯ ಇಲ್ಲ. ಏನಂತ ಮಾಡಿ, ಬೆಸ್ಟ್ ಸ್ಮಗ್ಲರ್ ಅಂತ ಪುಣ್ಯ ಅವಾರ್ಡ್ ಬಂದಿಲ್ಲ ಇನ್ನೂ ಕೂಡ. ಬೆಸ್ಟ್ ಸ್ಮಗ್ಲರ್, ಬೆಸ್ಟ್ ಚೀಫ್ ಅಂತ ನಮ್ಮೊಂದು ಕಾಲಕ್ಕೆ ಬರ್ಬೋದು ಅದೆಲ್ಲ ಕೂಡ, ಸದ್ಯಕ್ಕಿಲ್ಲ. ಅದಕ್ಕೆ ಮಹಾಬಲ, ಪೂಜ್ಯವಾದ ಬಲ ಹೊಂದಿದ್ದಾರೆ. ಯಾಕೆ? ದುರ್ಯೋಧನ ವಧಾದೆ ಮಾಗಧಾದಿ ವಧಾದೇವ ದುರ್ಯೋಧನ ವಧಾದಪಿ. ಆಯ್ನ ಕಾಲದ ಪ್ರದ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆಲ್ಲ ಕೊಂದು ಹಾಕಿದ್ದಾರೆ. ಅದೆಲ್ಲ ನೋಡಿದಾಗ ಎಂಥ ಬಲವಾಗಿದೆಯವರು, ಪೂಜ್ಯವಾದ ಬಲ. ಡೀಟೇಲ್ ಹೇಳಿದ್ರೆ ಲೇಟ್ ಆಗುತ್ತೆ, ಸಿಂಪಲ್ ಆಗಿ. ಮಹಾಬಲ, ಮಹಾ ಅಂದರೆ ಮಹತ್ತತ್ವದ ಅಭಿಮಾನಿ ದೇವತೆಗಳಾಗಿ ಬಲಿಷ್ಠರಾಗಿದ್ದಾರೆ. ಮಹತ್ತತ್ವ ಅವ್ಯಕ್ತತ್ವ ಹುಟ್ಟೋದು ಫಸ್ಟ್ ಮಹತ್ತತ್ವನೇ. ಲಕ್ಷ್ಮೀ ಅವ್ಯಕ್ತ ಅಭಿಮಾನಿ, ಇವರು ಬ್ರಹ್ಮದೇವರ ಬ್ರಹ್ಮವಾಯುಗಳು. ಆದ್ದರಿಂದ ಮಹತ್ತತ್ವಕ್ಕೆ ಅಭಿಮಾನಿಯಾದವರ ಬಲ ಅಂತ ಹೇಳಿದರೆ ದೈತ್ಯರಿಂದ ದುರ್ಯೋಧನಾದಿಗಳು ಒಂದೇ ದೊಡ್ಡ ಪೀಸ್ ಪೀಸ್ ಆಗಿ ಹೋಗ್ತಾರೆ. ಸಾಮಾನ್ಯ ಸಾತ್ವಿಕರ ಬಲ ಕಡಿಮೆ, ದೈತ್ಯರ ಬಲ ಜಾಸ್ತಿ. ವಾಯುದೇವರಲ್ಲಿ ಇಲ್ಲ ಅದು. ಎಲ್ಲ ಬಲರು ಅಷ್ಟೇ, ಎಲ್ಲ ಅವ್ರ ಪಾದ ಧೂಳಿಗೆ ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಬಲ ಇರೋದಕ್ಕೆ ಮಹಾಬಲ. ಇಡೀ ರಾಮಾಯಣದಲ್ಲಿ ಸರಿಯಾಗಿ ಹನುಮಂತನ ಕಥೆ ಓದಿದರೆ ಒಂದು ಸರ್ತಿ ಹನುಮಂತ ಮೂರ್ಛೆ ಬಿಡೋದಿಲ್ಲ, ಒಂದು ಹನಿ ರಕ್ತ ಹನುಮಂತನ ಮೈಯಿಂದ ಬರೋದಿಲ್ಲ. ಅಷ್ಟು ಜನ ಹೊಡಿತಾರೆ ಪಾಪ, ಏನೇನೋ ಒಂದು ಚೂರಾರ ಪೆಟ್ಟಾಗಬಾರ್ದೆ, ಒಂದು ರೋಮಕ್ಕಿದ್ದಾಗಬಾರ್ದೆ, ಏನೇನೂ ಇಲ್ಲ. ಆಲ್ ಪ್ರೂಫ್ ಒಂದು ಮೈ ಮೇಲೆ, ಏನೇನೂ ಇಲ್ಲ ಹನುಮಂತನ ಮೈ ಮೇಲೆ. ಅಡ್ಡ ಹಿಡ್ಬೇಕು, ಅಡ್ಡ ಕೂಡ ಕೈ ಹಿಡ್ಕೊಳ್ಳೋದಿಲ್ಲ. ಆ ಪಟ 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 ಹೊಡೆದಾಗ್ತಿರ್ತಾರೆ. ಎಷ್ಟು ಶಕ್ತಿ ಅದಕ್ಕೆ? ಇಡೀ ಲಂಕಾ ಬಾಲಕ್ಕೆ ಬೆಂಕಿ ಬಟ್ಟೆ ಸುತ್ತಿ ಎಣ್ಣೆ ಹಾಕಿ ಬೆಂಕಿ ಹೆಚ್ಚಿ ಮಾಡಿದರೆ ಗಂಟೆಗಟ್ಟಲೆ ಉಳಿದ್ರೆ ಬಾಲ ಸುಡಬಾರ್ದೆ, ಬಾಲ ತುದಿ ಸುಡಬಾರ್ದ, ಬಾಲ ಕೂದಲು ಸುಡೋದಿಲ್ಲ, ಹಾಳಾಗೋಲಿ ಕಪ್ಪಾರು ಆಗಬಾರ್ದ, ಅದೇ ಪಡೆ ಫಳ ಫಳ ಹೊಡಿತಾ ಇದೆ. ಎಷ್ಟು ಶಕ್ತಿ ಇರಬೇಕು? ಆಗ ಮಹಾಬಲ ಅನ್ನೋ ಮಾತು ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಭೀಮಸೇನ ಹಿಡಿದು ಹಾಗೆ ಎಷ್ಟೋ ಜನಕ್ಕೆ ಸರ್ ಭಾರಿ ಸಿಟ್ಟು ಬಂದ್ಬಿಡುತ್ತೆ. ಭೀಮಸೇನ ಬಗ್ಗೆ ಭಾರಿ ಟಾರ್ಚನ್ನು ಸಿಂಹಸನ್ ನೋಡಿರ್ತಾರಲ್ಲ, ಇವ್ರು ಬೇಕಾಷ್ಟು ಪೆಟ್ಟುಬಿಡುತ್ತೆ, ಜೈಲಲ್ಲಿ ಹಾಕಿರ್ತಾರೆ, ಸರ್ ಬಿಗಿದು ಎಲ್ಲ ಮಾಡಿರ್ತಾರೆ ಇವರಿಗೆ, ಕೊನೆಗೆ ಗೆದ್ದು ಬಿಡ್ತಾರೆ. ಹನುಮಂತನಿಗೆ ಆ ರೀತಿ ಹೇಳೋಕೆ ಹೋರೋ ಸಾಧ್ಯ ಇಲ್ಲ. ಏನು ಏನು ಕಾಲಕ್ಕೆ ಏನೇನೋ ಆಗೋದಿಲ್ಲ ಹನುಮಂತನಿಗೆ. ಇದು ನಿಜವಾಗಲೂ ಸೂಪರ್ ಬಲ್. ಅಂಥ ಬಲ ಎಲ್ಲೂ ಇದಲ್ಲ. ಅದಕ್ಕೇನೆ ಮಹಾಬಲ ಹನುಮಾನ್ ಅಂಜನಾಸುನು ವಾಯುಪುತ್ರೋ ಮಹಾಬಲ ರಾಮೇಷ್ಟ ಫಲ್ಗುಣ ಸಖ. ಇನ್ನೂ ಅನೇಕ ಅರ್ಥ ಇದೆ. ಮಹಾ ಮಹತ್ ಸಕಾಶಾತ್ ಬಲಮ್ಯಸ್ಯ ಸಹ ಮಹಾಬಲ. ಮಹತ್ ಮಹಾನ್ ಅಂದರೆ ಭಗವಂತನು ಭಾರಿ ದೊಡ್ಡ ಅನೋರಣ್ಯಾನ್ ಮಹತೋ ಮಹೀಯಾನ್ ದೇವರು. ಅವನಿಂದ ಬಲ ಇದೆ. ಇವರು ಬಲ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿರೋದು, ಆದರೆ ಅವ್ರ ಬಲ ದೇವರಿಂದ ಬಂದಿರೋ ಬಲ ಅದು. ಆದ್ದರಿಂದನೇ ಇನ್ಕಂಪೇರಬಲ್. ಬ್ರಹ್ಮರುದ್ರಾದಿಗಳ ವರದಿಂದ ಬಂದ ಬಲಕ್ಕೂ ದೇವರಿಂದ ಬರೋ ಎಷ್ಟು ವ್ಯತ್ಯಾಸ ಇದೆ ಈ ಮಧ್ಯೆ, ತುಂಬ ವ್ಯತ್ಯಾಸ ಇದೆ. ಮಹಾಬಲ ಮಹಾಶಬ್ದನಾಚನಾದ ಭಗವಂತನಿಂದ ಅನುಗ್ರಹದಿಂದ ಬಂದ ಬಲವಾದ್ದರಿಂದ ಪ್ಯೂರೆಸ್ಟ್ ಇದು, ಮೈಟಿಯೆಸ್ಟ್ ಬಲ, ಪ್ಯೂರೆಸ್ಟ್ ಬಲ ಅದು ಮಹಾಬಲ. ಹನುಮಾನ್ ಅಂಜನಾಸೂನು ವಾಯುಪುತ್ರೋ ಮಹಾಬಲ ರಾಮೇಷ್ಟ. ರಾಮದೇವರಿಗೆ ಇಷ್ಟು ತುಂಬ ಬೇಕಾದವರು. ಸುಮ್ಮನೆ ಹೇಳಿದರೆ ಅವ್ರಿಗೆ ನಾವು ಭಾರಿ ಬೇಕು, ಎಲ್ಲರೂ ಅವ್ರಿಗೆ ನಾವು ಭಾರಿ ಬೇಕು ಅಂತ ಹೇಳಿ ಎಲ್ಲರೂ ಹೊರಡ್ತಿರ್ತಾರೆ. ನಿಜವಾಗಲೂ ರಾಮನಿಗೆ ಆರಿ ಬಾರಿ ಅಂತ ಅದು ಡಿಕ್ಲೇರ್ ಮಾಡ್ತಾರೆ ರಾಮದೇವ. ರಾಮೋಪಿ ನಾಣ್ಯದನು ಧಾತು ಮಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ ಕಿಂಚಿತ್ ಸ್ವಾತ್ಮಪ್ರಧಾನಮಧಿಕಂ ಪವನಾತ್ಮಜಸ್ಯ ತನ್ವನ್ ಸಮಾಸ್ತಿಷ ತಸ್ ಅಮುಂ ಪರಮಾಭಿತುಷ್ಟ ಪರಮಾಭಿತುಷ್ಟ ರಾಮೇಷ್ಟ. ಹನುಮಂತನಿಗೆ ಏನು ಕೊಟ್ಟರೂ ಸಾಲದು ಅಂತ ಆಲಿಂಗನ ಮಾಡ್ಕೊಂಡ್ಬಿಟ್ಟು ತನ್ನನ್ನೇ ಕೊಡ್ತೀವಿ. ಇಷ್ಟು ಇಷ್ಟ ಯಾರು ಮಾಡಿ ತೋರಿಸಿದಾರ? ಸುಗ್ರೀವ ಭಾರಿ ಇಷ್ಟ, ರಾಜ್ಯ ಕೊಟ್ಬಿಟ್ರು. ವಿಭೀಷಣ ಭಾರಿ ರಾಜ್ಯ ಕೊಟ್ಬಿಟ್ರು. ಇವ್ರಿಗೆ ನನ್ನನ್ನೇ ಕೊಡ್ತೀನಿ ಅಂತ ಹೇಳ್ತಾರೆ. ಏನಾರು ತಗೊಂಡೋಗು ನಾನೇ ಬರ್ತೀನಿ, ಎಷ್ಟು ಡಿಫ್ರೆನ್ಸ್ ಇದೆ ಈಗ. ಆದ್ದರಿಂದ ತನ್ನನೇ ಕೊಟ್ಟ, ಇದು ವಿಶೇಷ ಮಹಿಮೆಯಾದ್ದರಿಂದ ರಾಮೇಷ್ಟ. ರಾಮದೇವರಿಗೆ ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾಮನಿ ಮಗಾಹ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ಇಲ್ಲಿ ರಾಮೇಷ್ಟ, ಅಲ್ಲಿ ಕೃಷ್ಣೇಷ್ಟ, ಇಲ್ಲಿ ವ್ಯಾಸೇಷ್ಟ. ವೇದವ್ಯಾಸ ರೂಪಕ್ಕೆ ಅತ್ಯಂತ ಪ್ರಿಯರು, ಕೃಷ್ಣ ರೂಪಕ್ಕೆ ಅತ್ಯಂತ ಪ್ರಿಯರು ಭೀಮಸೇನ, ರಾಮರೂಪಕ್ಕೆ ಅತ್ಯಂತ ಪ್ರಿಯರು ಹನುಮಂತ. ಯಾತಕ್ಕೆ ಅದು ಹೇಗೆ ಗೊತ್ತಾಗುತ್ತೆ ಇವಾಗ ಅಂತ ಪ್ರಶ್ನೆ. ಅದು ಹೇಗೆ ಗೊತ್ತಾಗುತ್ತೆ? ಎಲ್ಲದಕ್ಕೂ ಪ್ರಶ್ನೆಗಳೇ, ಪ್ರಶ್ನೆ ಇಲ್ಲದವ್ರು ಉತ್ತರ ಸಿಗೋದಿಲ್ಲ. ಎಲ್ಲರೂ ಇಷ್ಟ ಅಂತ ಯಾಕೆ ಹೇಳ್ಕೋಬಾರ್ದು? ಕಪಿಗಳೆಲ್ಲ ಹೊರಟಿದ್ದಾರೆ ದಕ್ಷಿಣದಕ್ಕೆ, ಹುಡುಕ್ಲಕ್ಕೆ ಹೊರಟಿದ್ದಾರೆ. ಈಗ ಯಾರ್ಯಾರಿದ್ದ ಅಂಗದ ಯುವರಾಜ ಜಾಂಬವನ್ ಸೀನಿಯರ್ ಮೋಸ್ಟ್ ಜಾಂಬವಂತ, ಯಾರ್ಯಾರ ನೀಲಾ ಸೇನಾಧಿಪತಿ ರಾಮದೇವರು ಹನುಮಂತ ಬಾಯಿಲಿ ತಗೋ ಅಂಗುರನ, ಯಾರ ಕೈಲಿ ಕೊಟ್ಟರದನ್ನ? ಅವ್ರ ಕೈಲಿ ಕೊಡಲೇ ಇಲ್ಲ. ಪಾಪ ವಿತ್ ಪವರ್ ಇದ್ದವರು, ಒಡಗಿನ ಪವರ್ ಇಲ್ಲ, ವಿ ಪವರ್ ಇತ್ತು ಅವ್ರಿಗೆ, ಪೊಲಿಟಿಕಲ್ ಪವರ್ ಇತ್ತು, ವಿ ಪವರ್ ಇರಲಿಲ್ಲ. ಹನುಮಂತ ನೀನೊಬ್ಬನೇ ಕೆಲಸ ಮಾಡೋ, ತಗೋ ನೀನು ಇಟ್ಕೋ, ಕೊಡ್ತಾ ಹನುಮಂತನೇ ಕೆಲಸ ಮಾಡ್ಕೋ. ರಾಮೇಷ್ಟ ಅತ್ಯಂತ ಪ್ರಿಯ. ಮತ್ತು ಉಳಿದವ್ರಿಗೆಲ್ಲ ಫಲ ಕೊಡಬೇಕಾದ್ರೆ ಮುಕ್ತಿ ಕೊಟ್ಟರೆ ಮುಗಿತು ನಿಮ್ಮ ಸೇವೆಗೆ ಫಲ. ಹನುಮಂತನಿಗೆ ಮಾತ್ರ ಮುಕ್ತಿ ಕೊಟ್ಟರೆ ಏನು ಕೊಟ್ಟಾಗಲ್ಲ, ಅಷ್ಟು ಸೇವೆ ಮಾಡಿದ್ದಾನೆ ಹನುಮಂತ. ಆದ್ದರಿಂದ ಹನುಮಂತ ನೀನು ಕೇಳಿದ್ ಕೊಡ್ತೇನೆ, ಉಳಿದವ್ರಿಗೆ ಕೇಳಿದ್ ಕೊಡ್ತೇನೆ ಅಂತ ಹೇಳೋದಿಲ್ಲ. ಹನುಮಂತನಿಗೆ ಮಾತ್ರ ಕೇಳಿದ್ ಕೊಡ್ತೇನೆ. ಪ್ರೇಷ್ಠೋ ನರಾಮಶ್ಚ ಬಭೂವ ತಸ್ಮಾತ್ ನರಾಮ ರಾಜ್ಯೇ ಅಸುಲಭಂಚ ಕಿಂಚಿತ್ ತತ್ಪಾದ ಸೇವಾ ರತಿರೇಶ ನೈಚ್ಛ ತಥಾಪಿ ಭೋಗ ನನುಸಾ ವಿರಕ್ತಿ. ಪ್ರೇಷ್ಠೋ ರಾಮಸ್ಯ ಪ್ರಾ ಇಷ್ಟ ಪ್ರಕರ್ಷೇಣ ಇಷ್ಟ ಪ್ರೇಷ್ಠ ಸರಿಯಾಯಿತು. ಸ ರಾಮೇಷ್ಟ ರಾಮೇಷ್ಟ ಫಲ್ಗುಣ ಸಖ ರಾಮ ಹನುಮಾನ್ ಅಂಜನಾಸೂನು ವಾಯುಪುತ್ರೋ ಮಹಾಬಲ ರಾಮೇಷ್ಟ. ನಾವು ಎಷ್ಟೇ ಸೇವೆ ಮಾಡಿರ್ಬೋದು, ಯಾರಿಗೆ ಸೇವೆ ಮಾಡಿರ್ತಾರೋ ಅವ್ರು ಲೈಕ್ ಮಾಡದೆ ಹೋದರೆ ಸೇವೆಗೆ ಬೆಲೆ ಇಲ್ಲ. ಡ್ರಾಪ್ ಮಾಡ್ಕೊಂಬ ಅಂತ ಹೇಳ್ತಾರೆ ಕ್ಲರ್ಕಿ, ಮಾಡ್ಕೊಂಬರ್ತಾರೆ, ಛೇ ಉಪಯೋಗ ಇಲ್ಲ, ಅದು ಮುಗಿದೋಯ್ತಾರೆ. ಗಂಟುಗಟ್ಟಲೆ ಮಾಡಿರ್ಬೋದು, ನೀಟ್ ಹ್ಯಾಂಡ್ ರೈಟಿಂಗ್ ಏನು ಕೌಂಟ್ ಆಗಲ್ಲ, ಹೋಯ್ತು ಉಪಯೋಗ ಇಲ್ಲ, ಮುಗಿದೋಯ್ತು. ಅವನು ಎಸ್ ಅಂತ ಬಿಡ್ತಾನೆ, ಖುಷಿನೋ ಖುಷಿ. ಯಾರಿಗೋಸ್ಕರ ಮಾಡಿರ್ತಾರೋ ಅವ್ರು ಅಕ್ಸೆಪ್ಟ್ ಮಾಡದೆ ಹೋದರೆ ಆ ಕಾರ್ಯಕ್ಕೆ ಬೆಲೆ ಇಲ್ಲ. ರಾಮದೇವರು ಹನುಮಂತ ಏನು ಮಾಡಿದ್ರು ಕೂಡ ಏನಂತಿರ್ತಾರೆ ರಾಮದೇವರು, ಬೆಸ್ಟ್, ನಾ ಹೇಳಿದಾಗೆ ಮಾಡಿದ್ದೆ ಹನುಮಂತ ಅಂತ ಹೇಳ್ತಾರೆ. ಅದಕ್ಕೆ ರಾಮೇಷ್ಟ. ಭರತನನ್ನು ರಾಮದೇವರು ಬೈತಾರೆ, ಲಕ್ಷ್ಮಣನನ್ನು ಬೈತಾರೆ, ಹನುಮಂತನ ಒಂದು ಸರ್ತಿನೂ ಬೈಯೋದಿಲ್ಲ. ತುಂಬ ಪ್ರಿಯರನ್ನು ಏನು ಮಾಡೋದಿಲ್ಲ, ಬೈಯೋದಿಲ್ಲ ತುಂಬ. ಯಾಕೆ ತಪ್ಪು ಮಾಡಿರ್ತಾನೆ, ಬೈಯೋದಕ್ಕೆ ಚಾನ್ಸೇ ಇಲ್ಲ. ಆದರೆ ರಾಮೇಷ್ಟತ್ವ ಅನ್ನೋದು ರಾಮನಿಗೆ ನಾವು ಬದುಕಬೇಕಾದ ಯಾರಿಗೋಸ್ಕರ, ದೇವರಿಗೋಸ್ಕರ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ. ಯಾರಿಗೋಸ್ಕರ ಬದುಕು, ಅವ್ರು ಮೆಚ್ಚಿಬಿಟ್ರೆ ಜೀವನ ಸಾರ್ಥಕ. ರಾಮೇಷ್ಟ ಆ ಥರ ಯೋಚನೆ ಮಾಡಬೇಕು. ನಮ್ಮ ಸಾಧನೆ ಆಗಬೇಕಾದ್ರೆ ಸಾಧನೆ ಮಾಡಬೇಕು, ಅದು ದೇವರಿಗೆ ಪ್ರಿಯ ಆಗಬೇಕು. ಎರಡನೇದು ಬರಿ ಮಾಡಿದೆ ದೇವ್ರು ಒಪ್ಪಿದ್ರೆ ಬಿಡ್ತಾರೆ, ಸಾಕಿ ಬಿಡ್ತಾ ಕೆಲವರು ಬಳಸ್ತಿರ್ತಾರೆ, ತಿಂದ್ರೆ ತಿಂದ್ರೆ ಬಿಟ್ಟರೆ ಬಿಡ್ರಿ, ತಂದು ತಿಂದು ಹೋಗ್ತಿರೋದು ಆ ಕಡೆ, ಬೇಡ ಬಿಟ್ಟು ನಿಮ್ಮ ಮನೆ ಬರತ್ತೆ ನಾವೇನು ಮಾಡೋಣಂತೆ. ಅವ್ರು ಅಡುಗೆ ಮಾಡಿದ್ರೆ ಸಂಕಟ ಆಗಿಬಿಡ್ತಾರೆ, ಯಾರು ಚೆಲ್ಲಿ ಬಿಟ್ಟರೆ ಇವನು ಮಾಡಿದ್ದೆಲ್ಲ ವೇಸ್ಟ್ ಆಗಿದ್ರೆ ಗೊತ್ತಾಯ್ತಾ. ಎಲ್ಲ ಈಗ ತಲ್ತಾ ಇದೆ, ತಡ್ತಾ ಇದ್ದಾರೆ ಎಲ್ಲರೂ ಕೂಡ. ಮಾಡಿದವನು ಏನು ಮಾಡ್ತಾನೆ ಗೊತ್ತಾ, ಹಲ್ತಾಗ್ತದೆ ಅವ್ರಿಗೆ. ಯಾಕೆ ಚೆನ್ನಾಗಿ ಮಾಡಿಲ್ಲ ಅಂತ ಅನಿಸ್ತದಾಗ, ನಾನು ದುಡ್ಡು ಕೊಟ್ಟರೆ ಹೋಗಿಬಿಡ್ತೀರ ಅಷ್ಟೇ, ಅದಲ್ಲ ಹೇಳ್ತಾನೆ. ನಾವು ಅವ್ರಿಗೆ ಆ ರೀತಿ ತುಂಬ ದಿನ ನನಗೆ ಇಷ್ಟ ಇರಬಾರ್ದು, ನನಗೆ ಇಷ್ಟ ದುಡ್ಡು ಕೊಡಬೇಡಿ ಅಂತ ಹೇಳ್ಬಿಡ್ತಾನೆ ಕೊನೆಗೆ. ನನಗೆ ತಪ್ಪಾಯಿತು, ನಿಮಗೆ ಅನ್ಯಾಯ ಆಯಿತು ಅಂತ ಹೇಳ್ತಾರೆ. ಆ ಥರ ಇದ್ದರೆ ಅದು ಕಮಿಟ್ಮೆಂಟ್. ರಾಮೇಷ್ಟ ಫಲ್ಗುಣ ಸಖ ಫಲ್ಗುಣ ಸಖ, ಅರ್ಜುನನಿಗೆ ಸಖ ಅಂದರೆ ಹಿತೈಷಿ, ಅದೇನು ಹೇಳಬೇಕಾಗಿಲ್ಲ. ಸ್ಪಷ್ಟವಾಗಿ ಯುದ್ಧ ಇನ್ನೇನು ರಾಮ ಹನುಮಂತ ಭೀಮಸೇನ ಸಮಾಗಮ ಆದ ಕಾಲಕ್ಕೆ ಏನು ವರ ಬೇಕು ಅಂತ ಕೇಳ್ತಾರೆ ಹನುಮಂತ. ಏನು ವರ ಬೇಕು ನಿನಗೆ? ಹನುಮಂತ ಭೀಮಸೇನ ವರ ಕೇಳಿಬಿಡ್ತಾರೆ. ನಮ್ಮ ಜನ ಭಾರಿ ಖುಷಿಯಾಗಿ ನೋಡಿದ್ರೆ ಹನುಮಂತ ವರ ಕೇಳಿದಾಗಾಯ್ತಲ್ಲ, ಭೀಮಸೇನ ವರ ಕೇಳಿಬಿಟ್ರಲ್ಲ, ಮುಗಿತಲ್ಲ ಅಂದರೆ ಏನು ವರ ಕೇಳಿತ್ತು? ನನ್ನ ತಮ್ಮ ಅರ್ಜುನ ರಥದ ಮೇಲೆ ಕೂತ್ಕೊಂಡು ಅವನೇ ಜಯ ತಂದುಕೊಡ್ಬೇಕು, ಇವರಿಗೆ ಬೇಕಿಲ್ಲ ಅಂತ ಆಯ್ತಲ್ಲ, ನನಗೆ ಕೊಡು ಅಂತ ಕೇಳಿದ್ರೆ ವರ ಆಗ್ತಿತ್ತು. ನನಗಲ್ಲ, ತಮ್ಮನ ಪರ ಅಣ್ಣ ಕೇಳಿದ ವರ ಇದೆ. ನನ್ನ ರಥ ನಿಜವಾಗಿ ಕೇಳಿ ನನ್ನ ರಥ ಮೇಲೆ ಕೂತ್ಕೊಂಡ್ಬಿಡು ಅಂತ ಹೇಳಿದ್ರೆ ಮುಗಿದೋಗ್ತಿತ್ತು. ಅರ್ಜುನ ರಥ ಮೇಲೆ ಕೂತ್ಕೊಂಡ್ಬಿಡು, ಅರ್ಜುನ ಶತ್ರುಗಳನ್ನು ನೀನು ಗರ್ಜನೆ ಮಾಡಿ ಕೊಂದಾಕಿ ಬಿಡಬೇಕು, ಅರ್ಜುನೇ ಜಯ ಬರಬೇಕು. ತಮ್ಮ ಕೇಳಿದ ವರನ ಇದು ಕೃಷ್ಣ. ಇದೇ ರೀತಿ ಬರ್ತದೆ ತಮಾಷೆ ಅಂದರೆ, ಈ ಮಯಾಸುರನ ಬದಿ ಉಳಿಸಿಬಿಡ್ತಾರೆ, ಗಾಂಡವನ ದಾರದಲ್ಲಿ ಕೊಲ್ಲೋದಿಲ್ಲ. ಮಯಾಸುರ ಬರ್ತಾರೆ, ಅರ್ಜುನ ಕೇಳ್ತಾರೆ, ಅರ್ಜುನ ನಿನ್ನಿಂದ ಪ್ರಾಣ ಉಳಿದೆ, ಏನು ಬೇಕು ಅಂತ ಕೇಳ್ತಾರೆ. ಛೇ, ನನ್ನಿಂದ ಉಳಿದಿಲ್ಲ, ಕೃಷ್ಣ ಹೇಳಿದ್ದೆ ಕುಳಿಸಿದ್ದೇನೆ, ಕೃಷ್ಣನ ಕೇಳು ಅಂತ ಹೇಳ್ತಾರೆ. ಕೃಷ್ಣನ ಹತ್ರ ಬರ್ತಾರೆ, ಕೃಷ್ಣ ಏನು ಕೊಡಲಿ ಅಂದರೆ, ಕೇಳಿದ್ರು ಕೊಡ್ತೀಯ ಅಂತಾನೆ. ಕೊಡ್ತೀನಿ ಅಂದರೆ, ನಮ್ಮ ಧರ್ಮರಾಜನಿಗೆ ಸಭೆ ಮಾಡಿಕೊಡು, ದ್ವಾರಕೆ ಮಾಡಿಸ್ಕೋಬಾರ್ದ ಸಭಾನ, ಧರ್ಮರಾಜನ ಸಭೆ ಮಾಡಿಕೊಡು ಅಂದರೆ ಕೃಷ್ಣ ಕೇಳಿದಾಗಾಯ್ತು ತನಗಲ್ಲ ಭಕ್ತರಿಗೆ, ಹನ್ ಭೀಮಸೇನಿಗೆ ತನಗಲ್ಲ ತಮ್ಮನಿಗೆ. ಅದಕ್ಕೆ ಇನ್ನೊಬ್ಬರಿಗೋಸ್ಕರ ಮಾಡೋದು ದೊಡ್ಡವರ ಲಕ್ಷಣ. ಆ ದೃಷ್ಟಿಯಿಂದ ಫಲ್ಗುಣ ಸಖ, ಫಲ್ಗುಣನಿಗೆ ಅನುಕೂಲ ಮಾಡಿ ಕೇಳಿದ್ದೆ ಹೊರತು ಫಲ್ಗುಣಿಗೆ ಈ ವಿಷಯ ಏನೂ ಗೊತ್ತಿಲ್ಲ. ಅಲ್ಲಿ ಬಂದು ಹನುಮಂತ ಕೂತ್ಕೊಂಡು ನಿಜವಾದ ಬಂದು ಕೂತು ಗೆಲ್ತೀರಿ, ಏನು ಖುಷಿರೋ ಖುಷಿ ಆಗಿದೆ ಅರ್ಜುನನಿಗೆ. ಅದಕ್ಕೆ ಕಪಿ ಧ್ವಜ, ಧ್ವಜದಲ್ಲಿ ಕಪಿ ಚಿತ್ರ ಇತ್ತಷ್ಟೇ, ಕಪಿ ಇರಲಿಲ್ಲ. ಭೀಮಸೇನ ವರ ಕೇಳಿದ್ದಕ್ಕೆ ಏನಾಯಿತು, ನಿಜವಾದ ಕಪಿ ಕೊಡ್ತಾ ಇದ್ದ ಒಂದು ಯುದ್ಧ ಶುರುವಾಯಿತು, ಡೈರೆಕ್ಟ್ ಬಂದು ಕೂತು ಬಿಡೋರು. ಆಮೇಲೆ ಬರೀ ಚಿಹ್ನೆ ಅವರಿದ್ದಾಗ ವರ ಕೊಡ್ತಿತ್ತು. ಇದು ಯಾರಿಂದ? ಭೀಮಸೇನದ ಅನುಗ್ರಹ. ಫಲ್ಗುಣ ಸಖ, ಯಾತಕ್ಕೆ ಅರ್ಜುನಿಗೆ ಯಾತಕ್ಕೆ ಆ ರೀತಿ ಮಾಡಬೇಕಾಗಿತ್ತು, ಹೆಲ್ಪ್ ಮಾಡಬೇಕು ಅಂದರೆ ಅರ್ಜುನ ಯಾರು ಆಚರಣೆ ಶ್ರುತಾದಿಹಿ, ಶ್ರವಣ ಮನನ ಧ್ಯಾನಗಳ ಸಂಕೇತ. ಯಾರು ಶ್ರವಣ ಮನನಾದಿಗಳನ್ನು ಮಾಡ್ತಾರೋ ಅವರಿಗೆ ವಾಯುದೇವರು ಭಾರಿ ಅನುಗ್ರಹ ಮಾಡ್ತಾರೆ ಅಂತ ಅರ್ಥ. ತಾವೇ ಕೂತು ಸಂರಕ್ಷಣೆ ಮಾಡ್ತಾರೆ. ಅದಕ್ಕೆ ಫಲ್ಗುಣ ಸಖ ರಾಮೇಷ್ಟ, ಫಲ್ಗುಣ ಸಖ ಪಿಂಗಾಕ್ಷ ಅವಿತ ವಿಕ್ರಮ. ಪಿಂಗಾಕ್ಷ, ಪಿಂಗ ಅಂದರೆ ಸ್ವಲ್ಪ ಬ್ರೌನಿಶ್ ಕಣ್ಣು, ಬ್ರೌನಿಶ್ ಕಣ್ಣು. ಯಾರ ಮೇಲೆ? ಶತ್ರುಗಳ ಮೇಲೆ ಕೋಪದಿಂದ ನೋಡ್ತಾರೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯಿತ ದುಷ್ಕೃತ. ಮಾದ್ರಿಂದ ದುಷ್ಟರ ಪಾಲಿಗೆ ಉಗ್ರ ನರಸಿಂಹ, ನರಸಿಂಹದೇವರು ಉಗ್ರ, ಪ್ರಹ್ಲಾದನ ಪಾಲಿ ಭಾರಿ ಸೌಮ್ಯ. ಅದಕ್ಕೆ ವಾಯುದೇವರು ಈ ರೀತಿಯೂ ಕಾಣ್ತಾರೆ, ಆ ರೀತಿಯೂ ಕಾಣ್ತಾರೆ. ಪಿಂಗಾಕ್ಷ ಅಮಿತ ವಿಕ್ರಮ, ಮುಂದೆ ಅಮಿತ ವಿಕ್ರಮ ವಿಷ್ಣು ಸಹಸ್ರನಾಮದಲ್ಲಿ ಅಮಿತ ವಿಕ್ರಮ, ಪ್ರದ್ಯುಮ್ನೋ ಅಮಿತ ವಿಕ್ರಮ ದೇವರ ಹೆಸರು. ಇವರು ಅಮಿತ ವಿಕ್ರಮ, ಅವರು ಸ್ವಾತಂತ್ರ್ಯನ ಅಮಿತ ವಿಕ್ರಮ ಪರಮಾತ್ಮ. ಇವರು ಭಗವದ್ಭಕ್ತರಾಗಿ ಅಮಿತ ವಿಕ್ರಮರು. ಮಿತ ವಿಕ್ರಮ ಲಿಮಿಟೆಡ್ ವಿಕ್ರಮ, ಅಮಿತ ವಿಕ್ರಮ ಅನ್ಲಿಮಿಟೆಡ್ ಪವರ್. ಇದು ವಿಶಿಷ್ಟ ಕ್ರಮ. ಅಮಿತ ವಿಕ್ರಮ ಶಬ್ದಕ್ಕೆ ವಿಕ್ರಮ ಅಂದರೆ ಸಾಮರ್ಥ್ಯ, ಮತ್ತು ವಿಕ್ರಮಶಾಲಿಗಳು ಅಂದರೆ ಪರಾಕ್ರಮ, ವಿಕ್ರಮ ಅಂತ ಕರೀತಾರಲ್ಲ. ಮಿತವಲ್ಲದ ಪರಾಕ್ರಮ ಇತ್ತು ಅದು. ಅಶೀತಿ ಕೋಟಿ ಯೂಥಪಂ ಗೊತ್ತಿದೆಯಲ್ಲ, ಅಷ್ಟು ರಾಕ್ಷಸರು ಹನುಮಂತ ಜಕಾರತಾನು ಸಮಸ್ತಶಃ ತಲಪ್ರಹಾರ ಚೂರ್ಣಿತ. ಅದು ಅಮಿತ ವಿಕ್ರಮ ಅರ್ಥ ಆಗ್ತದೆ. ಅದಕ್ಕೆ ಇನ್ನೊಂದು ಅರ್ಥ ಇದೆ, ಅಮಿತ ವಿಕ್ರಮ. ಕ್ರಮ ಅಂದರೆ ಹೆಜ್ಜೆ, ವಿಕ್ರಮ ಅಂದರೆ ವಿಶಿಷ್ಟವಾದ ಕ್ರಮ. ಅಮಿತ ವಿಕ್ರಮ ಅಂದರೆ ಮಿತಿ ಇಲ್ಲದ ವಿಶಿಷ್ಟವಾದ ಹೆಜ್ಜೆ ಇಡೋನು. ಒಂದು ಹೆಜ್ಜೆ ಇಟ್ಟರೆ ಹನುಮಂತ ಯಾತ ತ್ರಿವಿಕ್ರಮ, ಯಾತಕ್ಕೆ ದೇವರಿಗೆ ಹೆಸರು. ಒಂದು ಹೆಜ್ಜೆ ಇಟ್ಟರೆ ಬೇರೆ ಲೋಕ ಎಲ್ಲ ಮುಗೀತು, ಕೆಳಗೆ ಲೋಕ ಎಲ್ಲ ಮುಗೀತು. ಇವರದ್ದು ಶಕ್ತಿಯಾಗಿ ತನ್ನ ವಿಶ್ವರೂಪ ತೋರಿಸ್ತಾನೆ ಹನುಮಂತ, ಪರಮಾಶ್ಚರ್ಯ ಆಗಿಬಿಡುತ್ತೆ. ನಾನು ಹೋಗ್ತೇನೆ ಈಗ ಈ ವೇಗದಲ್ಲಿ, ನಾನು ಲಂಕಾಪುರಿಗೆ ಹೋಗ್ತೇನೆ, ಅಲ್ಲಿ ಸೀತೆಯನ್ನು ಹುಡುಕ್ತೇನೆ, ಸೀತೆ ಸಿಕ್ಕರೆ ಸರಿ, ಸಿಗದವರು ಪಾತಾಳಲೋಕಕ್ಕೆ ಹೋಗ್ತೇನೆ ಅಲ್ಲಿ ಹುಡುಕ್ತೇನೆ, ಸೀತೆ ಸಿಕ್ಕರೆ ಸರಿ, ಇಲ್ಲದವರು ಸ್ವರ್ಗಲೋಕಕ್ಕೆ ಹೋಗ್ತೇನೆ ಅಲ್ಲಿ ಹುಡುಕ್ತೇನೆ, ಅಲ್ಲಿ ಸೀತೆ ಸಿಕ್ಕರೆ ಸರಿ, ಇಲ್ಲದೆ ಹೋದರೆ ಮತ್ತೆ ಲಂಕೆ ಬರ್ತೀನಿ, ಇಡೀ ಲಂಕೆಯನ್ನು ಕಿತ್ತು ತಂದು ರಾಮನ ಪಾದಕ್ಕೆ ಹಾಕ್ತೀನಿ ಅಂತ ಹೇಳ್ತಾ. ಎಂಥ ಶಕ್ತಿ ಹನುಮಂತನ ಸಿಗ, ಇಡೀ ಲಂಕೆಯೇ ಕಿತ್ಕೊಂಡ್ಬಂದು ಹಾಕ್ತೀನಿ, ಅನಾಮತಾಯಿ ರಾಮನ ಪಾದ ಮುಂದಿರ್ತೀನಿ, ಬರಿ ಕೈಯಲ್ಲಿ ವಾಪಸ್ ಬರೋದಿಲ್ಲ. ಹನುಮಂತ ಹೆಜ್ಜೆ ಇಟ್ಟರೆ ಏನಾಗಬೇಕದು? ಕೆಲಸ ಆಗಲೇಬೇಕು. ಹೋಗಿ ಬರಿ ಕೈಯಲ್ಲಿ ವಾಪಸ್ ಬರೋದು ಗೊತ್ತಿಲ್ಲ ಅವ್ರಿಗೆ, ಸಾಧ್ಯನೇ ಇಲ್ಲ. ಅದಕ್ಕೆ ವಿಶಿಷ್ಟವಾದ ಕ್ರಮ, ಮಿತವಲ್ಲದ ಅಮಿತವಾದ ಅಪರಿಮಿತವಾದ ವಿಶಿಷ್ಟವಾದ ಹೆಜ್ಜೆಯನ್ನು ಇಡ್ತಾರೆ. ಅದಕ್ಕೆ ಅಮಿತ ವಿಕ್ರಮ ಅವರ ಹೆಸರು ಇನ್ನೂ ವಿಶೇಷವಾದ ಅರ್ಥ ಬರುತ್ತೆ. ಅಥವಾ ಅಮಿತವಿಹಿ, ಅಮಿತವಾದಂತಹ ವಿಶಿಷ್ಟವಾದ ಬಲ ಇರೋದು ಭಗವಂತರಿಗೆ, ಆತನಿಂದಾಗಿ ಕ್ರಮ. ಇವರು ಪ್ರತಿಯೊಂದು ಕ್ರಮ ಏನು ಮಾಡ್ತಾರೆ? ಭಗವತ್ ಪ್ರೇರಣೆಯಿಂದ ಮಾಡ್ತಾರೆ. ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತ್ಯರ್ಥ. ಸಂಜೆ ಸಂಕಲ್ಪಕ್ಕೂ ತಗೊಂಡೇ ನೆನಪಾಗೋದಷ್ಟೇ, ಉಳಿದಂತೆ ಮರ್ತವೆ ಬಿಟ್ಟಿರ್ತಾರೆ. ಸಂಕಲ್ಪ ಮಾಡೋದಿಲ್ಲ ಆದ್ದರಿಂದ ಅದೂ ಇಲ್ಲ, ಹೋಗೇ ಬಿಡ್ತಾರೆ. ಅದು ಯಾವ ಪ್ರತಿ ಮಾತಿನಲ್ಲೂ ಕೂಡ ದೇವರ ಅನುಗ್ರಹದಿಂದನೇ ಆಗಬೇಕು. ದುಶ್ಯಾಸನ ರಕ್ತ ಸಿಡಿ ಬಿಟ್ಟಿದ್ದಾರೆ, ಬಾಯಲಾಕತ್ತಿದ್ದಾರೆ. ಅಲ್ಲಿ ಸ್ಮರನ್ ನೃಸಿಂಹಂ ನೃಸಿಂಹ ಭಗವಂತ ಈಶ್ವರಂ ಸಮನ್ಯ ಸೂಕ್ತಂಚ ತದರ್ಶ ಭಕ್ತ್ಯ. ಮನ್ಯು ಸೂಕ್ತ ದೇವನ ಆರಾಧನೆ ಮಾಡ್ತಾ ಇದೆ. ಎಷ್ಟು ವಿಶಿಷ್ಟವಾದ ಕ್ರಮ ಹೇಳೋದಕ್ಕೆ ಸಾಧ್ಯ. ವಿಶಿಷ್ಟ ಕ್ರಮ, ಅವ್ರ ಕ್ರಮನೇ ಬೇರೆ ಅಂತಪ್ಪ. ನಮ್ಮ ಕ್ರಮಕ್ಕೆ ಅವ್ರ ಕ್ರಮಕ್ಕೆ ಅರ್ಥಾತ್ ಸಂಬಂಧ. ಅಮಿತ ವಿಕ್ರಮ ಅಷ್ಟು ಹೇಳ್ತಾ, ರಾಮೇಷ್ಟ ಫಲ್ಗುನಸಕಃ ಪಿಂಗಾಕ್ಷೋ ಅಮಿತ ವಿಕ್ರಮ ಉದಧಿಕ್ರಮಣಶ್ಚೈವ ಉದಧಿಕ್ರಮಣ. ಉದಧಿ ಸಮುದ್ರ, ಕ್ರಮಣ ಅಂದರೆ ದಾಟಿದವರು, ಸಮುದ್ರ ಹಾರಿದವರು. ಅದನ್ನೇನು ಹೇಳಬೇಕಾಗಿ, ಉಳಿದವರೆಲ್ಲ ಆಗೋದಿಲ್ಲ, ಡಿಕ್ಲೇರ್ ಮಾಡಿಬಿಟ್ಟೆ, ನನ್ನ ಕೈಲಿ ಆಗೋದಿಲ್ಲ, ಎಲ್ಲರೂ ಆಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿದವರೇ. ಅಂಗದ ಮಾತ್ರ 100 ಜನ ಹರ್ತೇನೆ ತತಪರಂ ನ ಜಾನೆ, ಮುಂದೆ ಇವರೇ ಆಗೈತೆ ಏನು ಗೊತ್ತಿಲ್ಲ ಅಂತ ಹೇಳಿದ್ದೆ. ಅದನ್ನು ಉದಧಿ ಕ್ರಮಣ, ಹಾರಿದ್ದಲ್ಲ ಕ್ರಮಣ. ದಾರಿಯಲ್ಲಿ ಮೈನಾಕ ಬಂದ, ಹಾರಿಯಲ್ಲಿ ಸುರಸೆ ಬಂದಳು, ಸಿಂಹಿಕೆ ಬಂದರು, ಅದು ಹಾರಬೇಕಾದ್ರೆ ಪರಾಕ್ರಮ, ಹಾರಿನೇ ಇಲ್ಲ, ಎಷ್ಟೆಷ್ಟು ಪ್ರಾಬ್ಲಮ್, ಎಲ್ಲ ಲೀಲಾಜಾಲ ಸಾಲ್ವ್ ಮಾಡಿಬಿಟ್ಟು. ಉದಧಿ ಕ್ರಮಣ, ದಾಟೋದು ದಾಟುವ ಕ್ರಮ ಎಲ್ಲರಲ್ಲೂ ಕೂಡ ಅವ್ರು ಗ್ರೇಟ್ ಆದ್ದರಿಂದ ಉದಧಿ ಕ್ರಮಣಶ್ಚೈವ. ಅಲ್ಲಿ ಸಿಂಹಿಕೆಗೆ ಬ್ರಹ್ಮದೇವರ ವರ ಇತ್ತು, ಸುಟ್ಟ ನಾಶ ಮಾಡಿಬಿಟ್ರು ಅವರು. ಆದ್ದರಿಂದನೇ ಉದಧಿ ಕ್ರಮಣಶ್ಚೈವ ಸೀತಾ ಸಂದೇಶ ಹಾರಕಃ. ಸೀತಾ ಸಂದೇಶವನ್ನು, ರಾಮರ ಸಂದೇಶವನ್ನು ಒಯ್ದು ಸೀತಾದೇವಿ ಒಪ್ಪಿಸಿದವರು. ಸೀತಾ ಸಂದೇಶ ಹಾರಕ, ಎರಡರ್ಥ ಅದಕ್ಕೆ. ಸೀತಾಂ ಪ್ರತಿ ರಾಮ ಸಂದೇಶ ಹಾರಕಃ, ರಾಮಂ ಪ್ರತಿ ಸೀತಾ ಸಂದೇಶ ಹಾರಕಃ. ಸೀತೆಗೆ ರಾಮರ ಸಂದೇಶ ಮುಟ್ಟಿಸಿದವರು, ಸೀತಾ ಸಂದೇಶ ರಾಮನಿಗೆ ಮುಟ್ಟಿಸಿದವರು. ಇದೀ ಕಡೆಯಲ್ಲಿ ಯಾವ ಉಳಿದವರು ಎರಡು ಮಾಡೋಕ್ಕೂ ಬರಲಿಲ್ಲ, ಅವರಿಗೆ ಹಾರಕ್ಕೆ ಬರಲಿಲ್ಲವಲ್ಲ, ಎರಡೂ ಇಲ್ಲ. ಈ ಕಡೆಯಿಂದ ಆ ಕಡೆಗೆ ಎರಡು ಕಡೆಯಿಂದ ಮುಟ್ಟಿಸ್ತಾರೆ. ಇಲ್ಲಿ ಅಂಗುಲಿಯಕ ಕೊಟ್ಟು ಮುಟ್ಟಿಸಿದರು, ಚೂಡಾಮಣಿ ತಂದು ಮುಟ್ಟಿಸಿದರು, ಮತ್ತೆ ಇಲ್ಲಿ ಸಂದೇಶ ಹೇಳಿದರು, ಅಲ್ಲಿ ಸಂದೇಶ ಹೇಳಿದರು, ಮತ್ತೆ ಎರಡು ಕಡೆಯಿಂದನೂ ಮಾಡ್ತಾರೆ. ಆದ್ದರಿಂದ ಸೀತಾ ಸಂದೇಶ ಹಾರಕಃ ಋತಸ್ಯ ಧೇನ ಅನಯಂತ ಸಸೃತಃ ಬಳಿತ ಸುತ್ತದ ಋತಸ್ಯ ಧೇನಾಹ ಋತಸ್ಯ ರಾಮಸ್ಯ ಧೇನಾಹ ವಾಚಃ ಅನಯಂತ ರಾವಣಂ ಪ್ರತಿ ಪ್ರಾಪಿತವಾನ್ ಅಂತ ರಾಮನಿಗೆ ಮುಟ್ಟಿಸಿದ್ರು. ರಾವಣರ ಹತ್ರ ಹೋದರು, ಅಲ್ಲಿದ್ದ ಸೀತೆಗೆ ಮುಟ್ಟಿಸಿದರು, ಸೀತೆ ಸಂತೆ ಇಲ್ಲಿ ಮುಟ್ಟಿಸಿದರು. ಅದು ಹೇಳೋದಕ್ಕೋಸ್ಕರ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ಸೀತಾ ಸಂದೇಶ ಹಾರಕಃ. ಇದು ಇನ್ನೊಂದು ಮಹಿಮೆ. ಉದಧಿಕ್ರಮಣಶ್ಚೈವ ಸೀತಾ ಸಂದೇಶ ಹಾರಕಃ ಲಕ್ಷ್ಮಣ ಪ್ರಾಣದಾತಾಚ ದಶಗ್ರೀವಶ್ಚ ದರ್ಪಃ. ಕೊನೆಯ ಎರಡು, ಲಕ್ಷ್ಮಣ ಪ್ರಾಣದಾತಾಚ, ಭಾರಿ ಇಂಪಾರ್ಟೆಂಟ್. ಲಕ್ಷ್ಮಣನಿಗೆ ಪ್ರಾಣವನ್ನು ಕೊಟ್ಟವರು, ಲಕ್ಷ್ಮಣನಿಗೆ ಪ್ರಾಣವನ್ನು ಕೊಟ್ಟವರು. ಇಲ್ಲಿ ವಿಶಿಷ್ಟಾದ್ವೈತಿಗಳು ಭಾರಿ ಬುದ್ಧಿವಂತಿಕೆ ಮಾಡ್ತಾರೆ. ಲಕ್ಷ್ಮಣ ರಾಮ ಹನುಮಂತನಿಗಿಂತ ಶ್ರೇಷ್ಠ ಅವ್ರ ವಾದ, ಗೊತ್ತಾಯ್ತಾ? ಲಕ್ಷ್ಮಣ ಹನುಮಂತನಿಗಿಂತ ಶ್ರೇಷ್ಠ, ದ್ವಾದಶನಾಮದಲ್ಲೇ ಉತ್ತರ ಇದೆ. ಅಲ್ಲ, ಲಕ್ಷ್ಮಣ ಪ್ರಾಣದಾತಾಚ ಹನುಮಂತ, ಆದರೆ ಹನುಮತ್ ಪ್ರಾಣದಾತಾಚ ಲಕ್ಷ್ಮಣನ ಇಲ್ಲ. ಪ್ರಾಕ್ಟಿಕಲಿ ನಡೆಸೋಗಿದೆ. ಎರಡು ಸರ್ತ ಲಕ್ಷ್ಮಣ ಬಿಡ್ತಾರೆ, ಒಂದ್ಸರ್ತೆ ಇಂದ್ರಿತ್ ನಾಗಾಸ್ತ್ರ ಬಿಟ್ಟಾಗ, ಎರಡು ಸರ್ ರಾವಣ ಸ್ವಯಂಭೂ ದತ್ತಂ ಬ್ರಹ್ಮದೇವರು ಕೊಟ್ಟ ಬಾಣವನ್ನು ಹೊಡೆದು ಪ್ರಾಣ ಇದಾದ. ಎರಡು ಸರ್ತ ಲಕ್ಷ್ಮಣಿ ಪ್ರಾಣಾಪಾಯ ಬಂದಿರ್ತದೆ. ಎರಡು ಸರ್ತರು ಸಂಜೀವನ ತಂದು ಬದುಕಿಸಿದ್ದು ಹನುಮಂತ ದೇವರು. ಈ ರಾಮಾಯಣ ಬೇರೆ ದಾರಿನೇ ಇಲ್ಲ, ವಾಲ್ಮೀಕಿ ರಾವಣ ಇರೋದೇ ಹಾಗೆ, ಅವರು ಪ್ರವಚನ ಮಾಡಿದ್ರು ಹಾಗೆ ಹೇಳಬೇಕು, ಅರ್ಥ ಮಾತ್ರ ಉಲ್ಟ ಪಾಠ ಮಾಡಿಬಿಡ್ತಾರೆ, ಗೊತ್ತಾಯ್ತಾ? ಲಕ್ಷ್ಮಣ ಹನುಮಂತನಿಗೆ ಆಪತ್ತು ಬಂದಿತ್ತು, ಲಕ್ಷ್ಮಣವನ್ನು ಕಾಪಾಡಿದ ಎಲ್ಲರಿದೆಯಾ? ರಾಮಾಯಣದಲ್ಲಿ ಟಿವಿಯಲ್ಲೂ ಬಂದಿಲ್ಲ, ಯಾರ್ಯಾರು ಹೇಳಿಲ್ಲ ಅದನ್ನು. ಆದರೆ ಹನುಮಂತ ಮಾತ್ರ ಲಕ್ಷ್ಮಣ ಪ್ರಾಣದಾತ ಮಾಡಿದ್ದಾನೆ. ಆದ್ದರಿಂದ ಲಕ್ಷ್ಮಣ ಪ್ರಾಣದಾತಾಚ, ಲಕ್ಷ್ಮಣ ಪ್ರಾಣದಾತಾಚ ಎಂಬುದು ಎರಡು ರೀತಿಯಲ್ಲಿ. ಲಕ್ಷ್ಮಣ ಅವತಾರ, ಆತನಿಗೆ ಪ್ರಾಣ ಹೋಗಿತ್ತು, ರಾಮ ಹನುಮಂತರು ಬದುಕಿದರು, ಸಂಜೀವರದ್ದು ಮುಗಿದೋಯ್ತು. ಲಕ್ಷ್ಮಣ ಯಾರು? ಆದಿಶೇಷ. ಆದಿಶೇಷ ಬದುಕಿರೋದು ಯಾವುದರಿಂದ? ಉಸಿರಾಡಿಕೊಂಡು. ಅಲ್ಲಿ ಪ್ರಾಣದಾತಾಚ, ಅವ್ರ ಪ್ರಾಣ ಇರೋದೇ ಇವರಿಂದ, ಯಲರುಣಿ ಅಂತಾನೆ ಅವ್ರ ಹೆಸರು. ಮೂಲ ರೂಪದಲ್ಲಿ ಅವ್ರು ಎಲ್ಲರೂ ಬದುಕಿರೋದು ವಾಯುದೇವರಿಂದ, ಶ್ರೇಷ್ಠದೇವರು ಬದುಕಿರೋದು ವಾಯುದೇವರಿಂದ. ಮೂಲ ರೂಪದಲ್ಲೂ ಶೇಷ ಪ್ರಾಣದಾತಾಚ, ಇಲ್ಲಿ ಲಕ್ಷ್ಮಣ ಪ್ರಾಣದಾತಾಚ. ಮತ್ತೆ ಮಾತಾಡಾಗಿಲ್ಲ ಅಂದರೆ ಶೇಷೋತ್ತಮರು, ಸೊ ರುಜುಗಳು ಅಂತ ಸ್ಪಷ್ಟ ಆಗುತ್ತೆ. ಅವ್ರ ಮಾತಿ ಪೂರ್ತಿ ವಿರುದ್ಧ, ಈ ವಾದ ಮಾಡಲಿ ಬರೋದೇ ಇಲ್ಲ ಅವರಿಗೆ, ಮಾಡಿದರೆ ಶಾಸ್ತ್ರ ವಿರುದ್ಧ ಮಾತಾಡಬೇಕು. ಪ್ರಾಕ್ಟಿಕಲಿ ಒಂದುಷ್ಟ ಅಂತ ಅವ್ರ ಪರ ಇಲ್ಲ, ಅರ್ಥ ಅವ್ರ ಪರ ಇಲ್ಲ. ಮೂಲ ರೂಪಕ್ಕೆ ಹೋದರೂ ಕೂಡ ಅವ್ರು ಬದುಕಿರೋದೇ ವಾಯುದೇವರಿಂದ. ಶೇಷ್ಠದೇವರು ಲೈಫ್ ಇದ್ದರೆ ಮುಂದಿನ ಪ್ರಶ್ನೆ, ವಾಯುದೇವರಿಂದನೇ ಬರ. ಅವ್ರ ಹೆಸರೇ ಎಲ್ಲರೂಣಿ, ಗಾಡಿ ಕೊಡೋದು ಬದುಕಿರೋರು ಅಂತ ಅವ್ರ ಹೆಸರು. ಎಲ್ಲರೂ ಗಾಡಿ ಕೊಡಿದ್ರು ಕೂಡ ವಾಯುದೇವರ ಮಕ್ಕಳವರು, ಗರುಡ ಶೇಷ ರುದ್ರದೇವರು ಯಾರು ಮಕ್ಕಳವರು? ಬ್ರಹ್ಮವಾಯುಗಳ ಮಕ್ಕಳವರು. ಆದ್ದರಿಂದ ಪ್ರಾಣದಾತಾಚ, ಪ್ರಾಣ ಶಬ್ದಕ್ಕೆ ಇನ್ನೂ ಅರ್ಥ ಇದೆ. ಪ್ರಾಣ ಅಂದರೆ ಇಂದ್ರಿಯ ಅಂತ ಅರ್ಥ ಇದೆ. ಲಕ್ಷ್ಮಣನ ಇಂದ್ರಿಯಗಳನ್ನು ಸಹ ಸುಭದ್ರವಾಗಿ ಕಾಪಾಡಿದವರು, ಅನೇಕ ಅರ್ಥದಲ್ಲಿ ಮಹಾ ವಿಶೇಷವಾಗಿದೆ. ಅಥವಾ ಇನ್ನೊಂದು ಅರ್ಥ, ಲಕ್ಷ್ಮಣಸ್ಯ ಪ್ರಾಣದಾತ, ಪ್ರಾಣ ವಿಷ್ಣು ಸಹಸ್ರ, ಪ್ರಾಣ ಅಂದರೆ ದೇವರ ಹೆಸರು ಅದು. ಆದಿಶೇಷನಿಗೆ ದೇವರ ಸಂಪರ್ಕ ಮಾಡಿಸಿದವರು ಇವರು. ಇವರಿಲ್ಲದೆ ಹೋದರೆ ಶೇಷದೇವರ ಹತ್ರ ಹೋಗಿ ಬರೋ ಏನಮ್ಮ ಮೋಚಯ, ಅವರಂದು ಸರ್ಟಿಫೈ ಆದಮೇಲೆ ಹೋಗಬೇಕು ಅವರು, ಗೊತ್ತಾಯ್ತಾ? ಲಕ್ಷ್ಮಣನಿಗೆ ಪ್ರಾಣಪ್ರಿಯನಾದ ಭಗವಂತನ ಯೋಗ ಆಗಲಿಕ್ಕೆ ಹನುಮಂತನ ಪಾತ್ರ ಇದೆ. ಲಕ್ಷ್ಮಣ ಪ್ರಾಣದಾತಾಚ. ಕೊನೆಯದು ದಶಗ್ರೀವಶ್ಯ ದರ್ಪ. ದಶಗ್ರೀವಶ್ಯ, ಹತ್ತು ತಲೆಯ ರಾವಣನ ದರ್ಪವನ್ನು, ಸೊಕ್ಕನ್ನು ಮುರಿದು ಹಾಕಿದವರು, ನಾಶ ಮಾಡಿದವರು. ರಾವಣನಿಗೆ ಭಾರಿ ಸೊಕ್ಕಿತ್ತು, ನನ್ನ ಸಮಾನ ಇಲ್ಲ ಬರದೊಡೆದು ಭಾರಿ ಹಾರಾಡ್ತಾ ಇದ್ದವನು. ಒಂದೇಟಿ ಕತೆ ಮುಗಿಸಿದರು, ಒಂದೇ ಏಟಿಗೆ ಇದ್ದಲ್ಲಿ ಮೀಟಾದರು. ಯಾರು ಜ್ವರ ಹೊಡಿತಾರೋ ಅವ್ರು ಗೆದ್ದಾಗೆ, ರಾವಣ ಹೊಡಿ ನೀನೀಗ ಹೊಡಿ ಫಸ್ಟು ಹೊಡಿತು. ಏನಾಗೋದಿಲ್ಲ ಹನುಮಂತನಿಗೆ, ಏ ಅಲ್ಲಾಡೋದಿಲ್ಲ ಹನುಮಂತ. ಅದೇ ಸುಮ್ಮನೆ ಹೊಡಿಲಿಲ್ಲ ಅವನು, ತನ್ನ 20 ಕೈಗಳ ಶಕ್ತಿನ ಒಂದು ಕೈಗೆ ತಂದುಕೊಂಡು ಅದರಿಂದ ಯುದ್ಧ ಶಕ್ತಿ ಎಲ್ಲ ಹಾಕಿ ಹನುಮಂತನ ಹೊಡೆ. ಯಾಕಂದ್ರೆ ಇನ್ನು ಗೊತ್ತಿತ್ತಲ್ಲ ಆಗಲೇ ತನ್ನ ಮಗನೆಲ್ಲ ಕೊಂದವನು, ಸಿಟ್ಟು ಬೇರೆ ಇದೆ ಜೊತೆಗೆ, ಭಾರಿ ಸಿಟ್ಟಿದೆ. ಸೈನ್ಯ ಹಾಳು ಮಾಡಿದವನು, ಲಂಕಾಪಟ್ಟಣ ಸುಟ್ಟವನು, ಮಕ್ಕಳನ್ನು ಕೊಂದು, ಏನೇನೋ ಗಲಾಟೆಗಳಿದೆ. ಎಲ್ಲ ಸಿಟ್ಟನ್ನು ತಿರ್ಸ್ಕೊಳ್ಳೋಕ್ಕೋಸ್ಕರ ಜೋರಾಗಿ ಹೊಡಿತಾನೆ. ಏನಾಗೋದಿಲ್ಲ ಹನುಮಂತನಿಗೆ, ಈಗ ನಾನು ಹೊಡಿತೇನೆ ನೋಡು ಅಂತ ಹೇಳಿ, ನಾನು ಹೊಡಿತೇನೆ ನೋಡು. ಅಥೋ ಹನುಮಾನ್ ಉರಗೇಂದ್ರ ಭೋಗ ಸಮಂ ಹೇಳ್ತಾರೆ. ಸ್ವಬಾಹುಂ ಹೃಷ ಮುನ್ನಮಯ್ಯ ತತಾಡ ವಕ್ಷಸಿ ಅಧಿಪೇತು ರಕ್ಷಸ ಸರಕ್ತ ಮುಷ್ಣಂ ಪ್ರಭವನ್ ಪಪಾತ. ಹತ್ತು ಅವೆಲ್ಲ ಇಲ್ಲ, ತಗೊಂಡು ಹೀಗೆ ಹೊಡೆದ್ರೆ ಅವನ ಸ್ಥಿತಿ ಏನಾಯ್ತು ಗೊತ್ತಾ? ಸರಕ್ತ ಮುಷ್ಣಂ ಪ್ರಭವನ್ ಪಪಾತ, ರಕ್ತ ವಾಂತಿ ಮಾಡಿ, ಸಣ್ಣ ಪುಟ್ಟ ವಾಂತಿ ಅಲ್ಲ, ಧಾರಾಕಾರವಾಗಿ ಪ್ರಕಾಶ ಹೇಳ ಭವನ್. ಅಷ್ಟು ದಿವಸ ತಿಂದಿದ್ದೆಲ್ಲ ಹೊರಬರ್ಬೇಕು, ಆದಿತ್ಯ ಹೊಡೆದಿದ್ದ. ಯಾವ ಪಾಠ ತಿಂದಿದ್ದ ರಾವಣ? ಹತ್ತು ಮುಖದಿಂದ ಮತ್ತೆ ಇವ ಬಹುಶಃ ಅವ್ರಿಗೆ ಎಷ್ಟು ದಿವಸ ತಿಂದು ಉಪಯೋಗ ಬಂದಿತ್ತು, ಇದ್ದಿದ್ದು ಡೇಂಜರ್ ಅವತ್ತು ಗೊತ್ತಾಯ್ತು ಅವನಿಗೆ. ಜಾಸ್ತಿ ವಾಂತಿ ಮಾಡ್ಕೊಳ್ಳೋಕೆ ಉಪಯೋಗ ಆಯ್ತು ಅವನಿಗೆ. ಅಂದರೆ ಎಂಥ ಮಿಸ್ ಹಂಕಟಪಟ್ಟಿರಬೇಕು ಅಂದ್ರೆ ಹೇಳೋಕ್ಕೆ ಸಾಧ್ಯ. ಕಕ್ಕಿಸ್ತೇನೆ ಅಂತ ಒಂದು ಮಾತಿದೆ, ಅವನು ಕಕ್ಕಿಸ್ಬಿಡ್ತೇನೆ, ನನ್ನ 10,000 ರೂಪಾಯಿ ಕತ್ಕೊಂಡಾಗ ಕಕ್ಕಿಸ್ಬಿಡ್ತೇನೆ ಅಂತ ಹೇಳಿದ್ದಾರೆ. ಕಕ್ಕಿಸ್ಬಿಡ್ತೇನೆ ಅಂದ್ರೆ ಏನದು? ಒದ್ದು ಹೊರಗೆ ತಗೋತೇನೆ ಅಂತ ಅರ್ಥ. ಆ ರೀತಿ ಇಡೀ ಲೋಕನಾಶ ಮಾಡಿದ್ದನ್ನೆಲ್ಲ ಕಕ್ಕಿಸಿದ್ರು ಬಿಡಲಿಲ್ಲ. ಅದು ಏನು, 20 ಕೈ ಚಾಚಿ ಬಿಡ್ತಾರೆ, 20 ಕೈ ಚಾಚಿ ವ್ಯಸುವತ್ ಪಪಾತ. ಹೆಣ ಬಿದ್ದ ಬಿದ್ದಂತ ರಾವಣ, ನೆಲದ ಮೇಲೆ ಬಿದ್ದಿದ್ದೆ ಅವನ ಗತೆ ಮುಗೀತು. ಜಟ್ಟಿ ಮಣ್ಣೆ ಬಿದ್ದು ಹೇಳ್ತಾರಲ್ಲ, ಮೀಸ ಮಣ್ಣಾಗಲಿಲ್ಲ ಅಂತ ಹೇಳ್ತಾರಲ್ಲ, ಅವನು ಮೈಯ ಮಣ್ಣಾಗೋಯ್ತು ಕುರ್ತು. ಅಂಥವನು ಮನೆಗೆ ಹೇಳ್ತಾನೆ, ಪ್ರಶಸಂಸ ಮಾರುತಿ ಭಲೇ ಹನುಮಂತ, ಭಲೇ ಹನುಮಂತ ಹೇಳ್ತಾರೆ. ಏನು ಏನು ಆತಕ್ಕೆ ನಿನ್ನಂತ ಪೆಟ್ಟು ನಾನು ಯಾರ್ಯಾರೂ ಹಾಕಿರಲಿಲ್ಲ. ಆಗ ನಾನು ಹಾಕಿದ ಪೆಟ್ಟು ಎಂಥದ್ದು ಗೊತ್ತಾ? ಅತ್ಯಲ್ಪ ಮೇತು, ಶಾಂಪಲ್ ಡೋಸ್ ಅಷ್ಟೇ ಇತ್ತು, ಫುಲ್ ಡೋಸ್ ಅಲ್ಲ ಇತ್ತು. ಅದಕ್ಕೆ ಹನುಮಂತ ಮತ್ತೆ ಹೇಳಿರ್ತಾನೆ, ನರಾವಣ ಸಹಸ್ರಮ್ಮೇ ಯುದ್ಧೇ ಪ್ರತಿಫಲಂ ಭವೇ. ನೀನು ಒಬ್ಬನಲ್ಲ, 1,000,000 ರಾವಣ ಬಂದು ನಮ್ಮದು ಏನೂ ಮಾಡೋಕ್ಕಾಗೋದಿಲ್ಲ. ಇದು ಶಾಂಪಲ್ ತೋರಿಸ್ಬಿಟ್ಟಿದ್ದ, ನನ್ನ ನಿಜವಾದ ಶಕ್ತಿ ನೀನು ಇರ್ತಾನೆ ಇರಲಿಲ್ಲ. ಆ ದಶಗ್ರೀವಶ್ಯ ದರ್ಪಃ, ಇಡೀ ರಾಮಾಯಣದ ಕಥೆಯೆಲ್ಲ 12 ಹೆಸರು ನೆನಪು ಮಾಡ್ಕೊಂಡ್ಬಿಟ್ರೆ ಎಂಟೈರ್ ಹನುಮಂತನ ಕ್ಯಾರೆಕ್ಟರ್ ಮುಂದೆ ಬಂದುಬಿಡುತ್ತೆ. ಅದಕ್ಕೆ ಹೇಳ್ಕೊಂಡ್ರೆ ಹನುಮಂತನಿಂದ ನಮಗೆ ಅನುಗ್ರಹ ಆಗೋದ್ರಿಂದ ಸೋಲೇ ಇಲ್ಲ, ಸಾವಿಲ್ಲ, ಅಪಮೃತ್ಯು ಬರೋದಿಲ್ಲ, ಎಲ್ಲ ಪ್ರಯೋಜನ ಹೇಳ್ತಾರೆ. ಅದು ಇಂಪಾರ್ಟೆಂಟ್. ಈ ಮಾತು ಇಟ್ಕೊಂಡೆ ದೃಷ್ಟ್ವಾ ದುಷ್ಟಾಧಿಪೋರ ಸ್ಫುಟಿತ ಕರಕ ಸರ್ವ ತದ್ವರ್ಮ ಹೃಷ್ಟಾಸ್ತಿ ಕೂಟಂ. ದ್ವಾಯಸ್ತುತಿ ಪೂರ್ತಿ ಅದನ್ನೇ, ಮುಷ್ಟಿರಿಷ್ಟಂ ಪ್ರದೇಷ್ಟು ಕಿಂ ನೆಷ್ಟೇಮೇ. ಹನುಮಂತ ದೇವರೇ, ಯಾವ ಮುಷ್ಟಿಯಿಂದ ಹೊಡೆದಲ್ಲ ರಾವಣನನ್ನು, ಅವನ ಹಣೆವಾರ ನೋಡಬೇಕಾಗಿತ್ತಾಗ. ಏನಾಗಿತ್ತು ಅವನ ಸ್ಥಿತಿ ಗೊತ್ತಾ? ಜನ ಅಂದ್ಕೊಂಡ್ರಂತೆ ಯಾವುದೋ ಬಂಗಾರದ ಪರ್ವತದ ತಪ್ಪಲಾದಾಗಾಯಿತು, ತಗ್ಗು ಬಿದ್ದು ಹೋಗ್ಬಿಟ್ಟಿದೆ ಪೂರ್ತಿಯಾಗಿ. ಆ ರೀತಿ ಇತ್ತಲ್ಲ, ಅಂಥ ಪೆಟ್ಟು ಹಾಕಿದ್ರಲ್ಲ, ಅಂಥ ಮುಷ್ಟಿ ಇದೆಯಲ್ಲ ರಾವಣಿಗೆ, ಅಂಥ ಪೆಟ್ಟು ಹಾಕಿದ ನಮ್ಮ ಮುಷ್ಟಿ ನಿಮ್ಮ ಮುಷ್ಟಿ ಇದೆಯಲ್ಲ, ನಾವು ಕೇಳಿದ್ರು ಕೊಡೋದಿಲ್ವಾ? ಬೇಕಾಷ್ಟು ಕೊಡುತ್ತೆ. ಕಿಮ್ಮನೆಷ್ಟೇನೇ ಸತೇಷ್ಟ ಪದ ಕಟ್ಟ ಹೇಳ್ತಾರೆ, ಅಷ್ಟಾಪದ ಕಟಕ ತಟಿ ಕೋಟಿ ಭಮೃಷ್ಟ ಕಷ್ಟ ಅಂತ ವರ್ಣನೆ ಮಾಡ್ತಾರೆ. ಇದಿಷ್ಟು ಅರ್ಥ ಮಾಡಿಕೊಂಡ್ರೆ ದಶಗ್ರೀವಶ್ಯ ದರ್ಪ, ಅಲ್ಲಿ ಸ್ವಾರಸ್ಯ ಇದೆ. ಹಿಂದೆ ಕಾರ್ತವೀರಾಜ್ಯನ ಒಂದು ಹೊಡೆದಿರ್ತಾನೆ, ಆಮೇಲೆ ವಾಲಿ ಹೊಡೆದಿರ್ತಾರೆ, ಇಬ್ಬರು ಹೊಡೆದಿರ್ತಾರೆ. ಅದನ್ನು ಹೊಡಿಸ್ಕೊಂಡವನು ರಾವಣ, ಇಬ್ಬರಿಂದ ಹನುಮಂತರು 3 ಜನ ಹೊಡೆದಿದ್ದಾರೆ. ಈಗ ನಮಗೇನು 3 ಜನ ಹೊಡೆದಿದ್ದಾರಲ್ಲ, ಯಾರ್ದು ಬೆಸ್ಟ್ ಅಂತ ಯಾಕೆ ತೀರ್ಮಾನ ಮಾಡಬೇಕು ಅಂದರೆ ಹೊಡಿಸ್ಕೊಂಡೇ ಕೇಳಿದ್ರೆ ಆಯ್ತಲ್ಲ, ನಾವೇ ಕೇಳಿದ್ರು ಅವನ್ನೇ ಕೇಳಿದ್ರೆ ಆಯ್ತಲ್ಲ. ಸ್ಪಷ್ಟ ಹೇಳ್ತಾರೆ ರಾವಣ, ಈ ಪೆಟ್ಟು ವಾಲಿ ಹಾಕಿದ್ದಿಲ್ಲ, ಈ ಪೆಟ್ಟು ಕಾರ್ತವ್ಯಾಜನ ಹಾಕಿದ್ದಿಲ್ಲ, ಮುಗಿತಲ್ಲ ಕತೆ. ಅಂದರೆ ಹನುಮಂತನ ದಶಗ್ರೀವಶ್ಯ ದರ್ಪ ಮಾತು ಎಷ್ಟು ಅರ್ಥ ಬರುತ್ತೆ ಇಷ್ಟು ತಿಳ್ಕೊಂಡು ಹನುಮ ಜಯಂತಿ ದಿವಸ ವಿಶೇಷವಾಗಿ ಹನುಮಂತನ ಮಹತ್ವ ಅರ್ಥ ಮಾಡಿಕೊಂಡ್ರೆ ಆಗ ನಮಗೆ ಅಂಜಿಕಿನ್ಯಾತ ಕಯ್ಯ ಭಯ ಜನರಿಗೆ ಭಯವು ಇನ್ಯಾತ ಕಯ್ಯ ಅರ್ಥ ಆಗ್ತದೆ. ಹನುಮ ಜಯಂತಿ ಯಾತಕ್ಕೆ ಮಾಡಬೇಕು? ಇನ್ನು ಕೆಳಗೆ ಎಲ್ಲೋ ಇರ್ತಾರೆ, ಕರೆದು ಎಂದೋ ಕೇಳಿಸ್ತದೆ, ಎಂದೋ ಬರಬಹುದು, ಹಾಗಾಗಲ್ಲ. ಸ್ವಾಮಿನ್ ಸರ್ವಾಂತರಾತ್ಮನ್ ಎಲ್ಲ ಕಡೆ ಇದ್ದಾರೆ. ಟಿವಿ ನಮ್ಮಲ್ಲೇ ಬರುತ್ತೆ, ನಿಮ್ಮಲ್ಲೇ ಬರುತ್ತೆ ಇಲ್ಲ, ಯಾಕೆ ವೈಕ್ರವ್ಯವಸ್ಥದು ಎಲ್ಲ ಕಡೆಯೂ ಬರುತ್ತೆ. ಸರ್ವಾಂತರಾತ್ಮ ನಮಗೆ ಅರ್ಥ ಆಗುತ್ತೆ. ಇವತ್ತು ಈ ವೈಕ್ರವ್ಯವಸ್ಥೆ ಇಷ್ಟ ತುಂಬಿರಬೇಕಾದ್ರೆ ಹನುಮಂತೇವ್ರು ಎಷ್ಟು ಮೇಲಿರೋರು, ಎಲ್ಲಿ ಕರೆದ್ರು ಅವೈಲೇಬಲ್. ಅಷ್ಟೇ ಕ್ಲಾರಿಟಿ, ಮತ್ತೆ ಅಷ್ಟೇ ಕ್ಲಾರಿಟಿ. ಭಾರಿ ದೂರ ಇದ್ರೆ ಬರೋದಿಲ್ಲ, ಹತ್ತಿರ ಸ್ಟೇಷನ್ ಹತ್ತಿರ ಇರಬೇಕು, ಏನೂ ಇಲ್ಲ, ಅಷ್ಟು ಪವರ್ಫುಲ್. ಅದಕ್ಕೆ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನ. ಇದು ಹನುಮಂತೇವರ ಮಹಿಮೆ. ಜ್ಞಾಪಕ ಮಾಡಿಕೊಳ್ಳೋದಕ್ಕೆ 12 ನಾಮನ ಹೇಳ್ತಾ ಇದ್ದರೆ ವಿಶೇಷವಾಗಿ ಅವರ ಅನುಗ್ರಹ ಆಗ್ತಾ ನಮ್ಮ ಮೇಲೆ ಹನುಮ ಜಯಂತಿ ಸ್ಮರಣೆ ಮಾಡ್ತಾ ಅವತ್ತು ಯಥಾಶಕ್ತಿ ಪ್ರತಿ ವರ್ಷ ಬೇರೆ ಬೇರೆ ರೀತಿಯಲ್ಲಿ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಅದೇ ಮಹಿಮೆನೆ ಬೇರೆ ರೀತಿಯಲ್ಲಿ ಹೇಳಿದ ಮನನ ಮಾಡೋದು ಬಹಳ ಸುಲಭ ಆಗುತ್ತೆ. ಆ ರೀತಿ ಹೇಳಿದೆ. ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕೆ ಇದ್ದೇನಂತೆ ತುಂಬ ಸೇವಾಕರ್ತರಿದ್ದಾರೆ. ವಾಸುದೇವ ಮೂರ್ತಿ ದಂಪತಿಗಳು, ಗುರುರಾಜ ದಂಪತಿಗಳು, ಸತ್ಯನಾರಾಯಣ ದಂಪತಿಗಳು, ಟಿ ಶ್ರೀಪತಿಯವರು, ಮೊಳ್ಳೂರು ಶ್ರೀಧರವರು ಮತ್ತು ವೆಂಕಟೇಶ್ ಅವರು ತುಂಬ ಜನದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ದೇವರು ವಿಶೇಷ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಅಕ್ಷಯ ತೃತೀಯ ಪರಶುರಾಮ ಜಯಂತಿ. ಎಲ್ಲ ಅಕ್ಷಯ ತೃತೀಯ ಅನ್ನೋದೇ ಪರಶುರಾಮ ದೇವರ ಜಯಂತಿ, ಅದು ಜಯಂತಿನೇ. ಹನುಮ ಜಯಂತಿಯಿಂದ ಪರಶುರಾಮ ಜಯಂತಿಗೆ ಜಂಪ್ ಆಗೋದು. ಅವತ್ತು ಪರಶುರಾಮರ ಮಹಿಮೆ ಅನೇಕರಿಗೆ ಗೊತ್ತಿಲ್ಲ, ಅಲ್ಲಿ ಸಾಕಷ್ಟು ತಪ್ಪು ತಿಳ್ಕೊಂಡಿರ್ತಾರೆ. ಅದು ಪರಶುರಾಮ ಗರ್ಭಭಂಗ ಅಂತ ಅದು ಬೇರೆ ದೊಡ್ಡದಾಗ ಕತೆ ಕೇಳ್ಬಿಟ್ಟಿರ್ತಾರೆ. ಅವರ ಜಯಂತಿ ಗರ್ಭಭಂಗನೇ ಇವರು ಮಾಡೋ ಜಯಂತಿ, ತಪ್ಪದು. ಪರಶುರಾಮ ದೇವರು ಯಾರು, ಏನಾಯಿತು, ಅವರು ಅವತಾರ ಯಾತಕ್ಕಾಯಿತು ಎಲ್ಲ ತಿಳ್ಕೊಂಡು ಅಕ್ಷಯ ತೃತೀಯದ ಮಹಿಮೆ ಏನು ಎಲ್ಲ ತಿಳ್ಕೊಳ್ಳೋದಕ್ಕೆ ಅವತ್ತು ಸಾಯಂಕಾಲ ಪ್ರವಚನ ಇರುತ್ತೆ. 18 ನಾ ಇದು 31 18 ಪರಶುರಾಮ ಜಯಂತಿ ಅಕ್ಷಯ ತೃತೀಯ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯತವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಆನಂದ ತೀರ್ಥವರ.